เดี๋ยวใส่ไอ้เรื่องเลขเจอหมดแล้ว
ಜಯತ್ಯಜೋ ಖಂಡಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜಯತ್ಯಜೋ ಅಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯ ಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಯತ್ಯ ಸಂಖ್ಯೋರು ಬಲಾಂಬು ಪುರೋ ಗುಣೋಚ್ಯ ರತ್ನಾಕರ ಆತ್ಮವೈಭವ ಸದಾ ತದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾ ನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಯಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯ ತಾನ್ ನಮಸ್ತೆ ಗುರುನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮಪೂಜ್ಯರಾದಂತಹ ಶ್ರೀಪಾದತ್ರಯರ ಅನುಮತಿಯನ್ನು ಪಡೆದು ನಾಲ್ಕು ಮಾತುಗಳನ್ನು ವಿಜ್ಞಾಪನೆ ಮಾಡಿಕೊಡ್ತಾ ಇದ್ದೇನೆ. ಶ್ರೀಮದ್ ಆಚಾರ್ಯರು ಮೂಲತಃ ವಾಯುದೇವರು. ಅವರು ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ ಹನುಮದ್ರೂಪ ಭೀಮರೂಪ ಮಧ್ವರೂಪಗಳಿಂದ ಹೀಗೆ ಅವತಾರತ್ರಯದಿಂದ ಭಗವದ್ ಆರಾಧನೆ ಮಾಡಿದ ಮಹಾನುಭಾವರು. ಅದರ ಸಂಕೇತ ಅನ್ನ ಹಾಗೆ ಮೂರು ಜನ ಸ್ವಾಮಿಗಳು ಇಲ್ಲಿ ಉಪಸ್ಥಿತರಿದ್ದು ಸರ್ವಮೂಲ ಗ್ರಂಥಗಳ ಶುಭ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಆಚಾರ್ಯರ ಮೂರು ರೂಪದಿಂದ ಕೂತಂತೆ ಹನುಮದ್ರೂಪ ವೃದ್ಧ ರೂಪ, ಮತ್ತು ಸೀನಿಯರ್ ಮೋಸ್ಟ್ ಆದ್ದರಿಂದ ಶ್ರೀಪಾದರ ಸ್ವಾಮಿಗಳು ವೃದ್ಧರಾಗಿದ್ದಾರೆ. ಭೀಮಸೇನ ದೇವರಂತೆ ಇವತ್ತು ನಡೀತಕ್ಕಂಥ ಯಾವುದೇ ಒಂದು ಅಪಚಾರದ ಬಗ್ಗೆ ಧ್ವನಿ ಎತ್ತತಕ್ಕಂಥ ಸ್ವಾಮಿಗಳು ಅಂದರೆ ವಿಶ್ವೇಶ್ವರ ಶ್ರೀಪಾದಂಗಳವರು. ಅದು ಭೀಮ ಸಾಮರ್ಥ್ಯವನ್ನು ತೋರಿಸ್ತಾರೆ. ಭೀಮರೂಪದ್ದೇ ಮತ್ತೊಂದು ರೂಪ ಮಧ್ವರೂಪ. ಅದಕ್ಕೆ ಪೇಜಾವರದ ಕಿರಿಯ ಪಟ್ಟದವರು ವಿಶ್ವಪ್ರಸಿದ್ಧ ತೀರ್ಥರಾದ್ದರಿಂದ ಅದು ಮೂರು ಸರಿಯಾಗಿ ಅವತಾರತ್ರಯದಂತೆ ಕಂಗೊಳಿಸ್ತಾ ಇದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ನಾವು ಸರ್ವಮೂಲಗಳ ಬಗ್ಗೆ ಕೆಲವು ಮಾತುಗಳನ್ನು ತಿಳಿಬೇಕು. ಏನು ಸರ್ವಮೂಲಗಳು ಅಂದರೆ ಏನು, ಇದು ಪ್ರಶ್ನೆ. ಸಾಮಾನ್ಯವಾಗಿ ಯಾವುದೇ ಪಥದ ಬಗ್ಗೆ ಇಂಥ ಹೆಸರು ಕೇಳೋದಿಲ್ಲ. ನಾವು ಆಚಾರ್ಯರ ಹೆಸರಿನ ಗ್ರಂಥಗಳನ್ನು ಕೇಳ್ತೇವೆ. ಮಧ್ವಾಚಾರ್ಯರ ಬಗ್ಗೆ ಬಂದ ಸರ್ವ ಮೂಲ ಗ್ರಂಥಗಳು ಅಂತ ಕರೀತಾರೆ. ಯಾತಕ್ಕೋಸ್ಕರ? ಅದಕ್ಕೆ ಮೂಲ ಗ್ರಂಥಗಳಿವೆ. ಆ ಸರ್ವ ಮೂಲ ಗ್ರಂಥಗಳಿಗೂ ಕೂಡ ಭಾವ ಆವಿಷ್ಕಾರವನ್ನು ಮಾಡಿದ್ರಿಂದ ಸರ್ವ ಮೂಲ ಗ್ರಂಥಗಳು ಅಂತಕ್ಕಂಥ ಹೆಸರು ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ ಪರಮ ಸಾರ್ಥಕವಾಗಿರ್ತಕ್ಕಂಥ ಹೆಸರು. ಈಗ ಸರ್ವ ಮೂಲವನ್ನು ಯಾರು ಹಿಡಿಯಲಿಲ್ಲ. ಉಪನಿಷತ್ತನ್ನು ಹಿಡಿಯೋರು ಕೆಲವರು, ಗೀತೆಯನ್ನು ಹಿಡಿಯೋರು ಕೆಲವರು, ಕೆಲವು ಯಾವುದನ್ನು ಹಿಡಿದೇ ಇದ್ದವರು ಕೆಲವರು, ಎಲ್ಲವೂ ನಿರ್ಮೂಲ ಅಂತ ಭಾವಿಸಿದವರು ಕೆಲವರು. ಸರ್ವ ಮೂಲವನ್ನು ಹಿಡಿದವರು ಶ್ರೀಮದ್ ಆಚಾರ್ಯರು. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈಹಿ ರಾಮಾಯಣೈಹಿ ಸಹಿತ ಭಾರತ ಪಂಚರಾತ್ರೈಹಿ ಅನ್ಯೈಶ್ಚ ಶಾಸ್ತ್ರವಚನೈಹಿ ಸಹತತ್ವ ಸೂತ್ರೈಹಿ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಈ ಎಲ್ಲ ಮೂಲ ಗ್ರಂಥಗಳಿಗೂ ನ್ಯಾಯ ಸಲ್ಲಿಸಿದ ಗುರುಗಳಾದ್ದರಿಂದ ಅವರ ಗ್ರಂಥಗಳಿಗೆ ಅಷ್ಟು ಶ್ರೇಷ್ಠವಾದಂಥ ಹೆಸರು. ಸರ್ವ ಮೂಲಗಳು ಯಾವುದು ಆಗಿದ್ರೆ ಅಂದರೆ ಎಲ್ಲ ಊರ್ಧ್ವ ಮೂಲ ವಧಶಾಖಂ, ಎಲ್ಲದಕ್ಕೂ ಮೂಲ ಭಗವಂತ. ವೇದವ್ಯಾಸ ದೇವರು ಎಲ್ಲದಕ್ಕೂ ಮೂಲ, ವೇದಗಳನ್ನು ಆವಿಷ್ಕಾರ ಮಾಡಿದವರು ಅವರೇನೆ. ಆದ್ದರಿಂದ ಸರ್ವ ಗ್ರಂಥಗಳು ಅಂದರೆ ವೇದವ್ಯಾಸರ ಗ್ರಂಥಗಳು, ಅಂಥ ಗ್ರಂಥಗಳ ಮೂಲ ತತ್ವವನ್ನು ಜಗತ್ತಿಗೆ ಶ್ರುತಪಡಿಸಿದ ಗುರುಗಳು ಶ್ರೀಮದ್ ಆಚಾರ್ಯರು. ಮೂಲ ಗ್ರಂಥಗಳು ಅಂತ ಹೇಳಿದರೆ ಇವತ್ತು ವರಿಷ್ಠರಿಗೆ ಅರ್ಥ ಆಗೋದು ಕಣ್ಣಿಲ್ದಾಗ ಅರ್ಥ ಆಗುತ್ತೆ. ಎಷ್ಟು ಜಗತ್ತು ಶೂನ್ಯ ಕಂಡ ಕಾಣುತ್ತೆ ಕಣ್ಣಿಲ್ಲದವನು. ಕಣ್ಣಿಲ್ಲದವ ಹೆಸರು ಕಣ್ಣು ಎರಡೇ ಅಕ್ಷರ, ಅದಿಲ್ಲದ ಹೋದರೆ ಇಡೀ ಜಗತ್ತು ಶೂನ್ಯದಂತೆ ಕಾಣುತ್ತೆ. ನಮಗೆ ಅರ್ಥ ಆಗುತ್ತೆ ಕಣ್ಣಿನ ಬೆಲೆ. ಅದಕ್ಕಿಂತ ದೊಡ್ಡ ಕಣ್ಣು ಅಂದರೆ ಜ್ಞಾನದ ಕಣ್ಣು. ಜ್ಞಾನದ ಕಣ್ಣು ಇಲ್ಲದೇ ಇದ್ದವರು ಜಗತ್ತನ್ನೇ ಶೂನ್ಯ ಅಲ್ಲಿ ಶುರು ಮಾಡ್ತಾರೆ, ಅರ್ಥ ಆಯ್ತಾ? ಅದು ಇದು ಶೂನ್ಯ ಅಲ್ಲ, ಜಗತ್ತೇ ಶೂನ್ಯ ಅನ್ನೋ ಮಾತು ಅವರ ಬಾಯಿಂದ ಬರುತ್ತೆ. ಅದು ತಪ್ಪಲ್ಲ, ಕಣ್ಣಿಲ್ದವರು ಪಾಪ ಅನಿಸೋದೆ ಹಾಗಾದ್ರಿಂದಾಗೇನೆ ಆ ಮಾತನ್ನು ಹೇಳಿದರು. ಜಗತ್ ಸತ್ಯ ಅಂತ ಹೇಳಿದ್ರೆ ಏನು ಮಾಡಬೇಕಾಗಿದ್ರೆ ಕಣ್ಣು ಕೊಡಬೇಕಷ್ಟೇ. ಅದಕ್ಕೆ ದಿಶ್ಯಾದೃಶಂನೋ ವಿಶತಾಂ ಜಯಂತಿ ಮಧ್ವಶ್ಯ ಕೀರ್ತಿ ಹಿ ದಿರನಾಥ ದೀಪ್ತಿ. ಕುರುಡನಿಗೆ ಆಪರೇಷನ್ ಮಾಡಿ ಕಣ್ಣು ಕೊಟ್ಟಾಗ ಎಂಥ ಅವರಿಗೆ ಆಶ್ಚರ್ಯ ಆಗುತ್ತೆ. ಹುಟ್ಟು ಕುರುಡನಿಗೆ ಕೊಟ್ಟರು ಅಂತೂ ಮುಗದೆ ಹೋಯಿತು ಕತೆ. ಎಷ್ಟು ಸುಂದರ ವಿಶ್ವವನ್ನು ಕಳ್ಕೊಂಡಿದ್ದೆ ಅಂತ ಅನುಭವ ಆಗ ಅವನಿಗೆ ಬರುತ್ತೆ. ಅತ್ತ ಜ್ಞಾನದ ಕಣ್ಣನ್ನು ಕೊಟ್ಟ ಗುರುಗಳು ಶ್ರೀಮದ್ ಆಚಾರ್ಯರು. ಇವತ್ತು ಹುಣ್ಣಿಮೆ, ಪೂರ್ಣ ಚಂದ್ರ ಇರ್ತಾನೆ, ಆದರೆ ಇವತ್ತೊಂದೇ ದಿವಸ ಯಾವಾಗಲೂ ಇರೋದಿಲ್ಲ. ಮಧ್ವಾಚಾರ್ಯನ ಜೈತೀರ್ಥರು ಪೂರ್ಣ ಚಂದ್ರ ಅಂತ ಕೊಂಡಾಡ್ತಾರೆ. ನಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚ ಚಂದ್ರಿಕಾ ಸ್ವಾಂತ ಸಂತಾಪಂ ಬಿನಿಗ್ರಂಥತಿ. ಆಚಾರ್ಯರ ಎಂಥ ಚಂದ್ರ ಅಂದರೆ ಎಂದು ಮುಳುಗದ ಚಂದ್ರ ಮಧ್ವ ಚಂದ್ರ. ಇವತ್ತು ಹುಟ್ಟೋದು ನಾಳೆ ಹುಟ್ಟೋದೇ ಇಲ್ಲ. ಅಮಾವಾಸ್ಯೆ ಇಲ್ಲದ ಚಂದ್ರ ಅಂದರೆ ಮಧ್ವ ಚಂದ್ರ ಅಂತ ಕರೀತಾರೆ. ಹೀಗೆ ಸೂರ್ಯನಿಗೆ ಒಳಗಿನ ಕತ್ತಲೆ ಕಡೆಯ ಶಕ್ತಿ ಇಲ್ವೋ, ಈ ಚಂದ್ರನಿಗೆ ಒಳಗೆ ಬೆಳಕೊಡೋ ಶಕ್ತಿನೂ ಇಲ್ಲ. ದಿಶ್ಯಾದೃಶ್ಯಮ್ನೋ ವಿಷದಾಂ ಜಯಂತಿ ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೆ. ಹೃದಯ ಆಕಾಶದಲ್ಲಿ ಬೆಳೆದ ಶಕ್ತಿ ಈ ಚಂದ್ರನಿಗಿಲ್ಲ, ಮಧ್ವ ಚಂದ್ರನಿಗೆ ಆ ಸಾಮರ್ಥ್ಯ ಇದೆ. ಆಚಾರ್ಯರು ಅದ್ಭುತವಾದ ತಮ್ಮ ಜೀವನದಿಂದ ಮೊದಲು ಜಗತ್ತಿಗೆ ತೋರಿಸಿದರು. ಮನುಷ್ಯನ ಮಾತನ್ನು ಕೇಳುತ್ತೇವೆ ಯಾವಾಗ ನಾವು ಅವ ಎಂಥ ಸಾಧನೆ ಮಾಡಿದ್ದ ಅಂತ ಗೊತ್ತಾದಾಗ ಅವ್ರ ಮಾತನ್ನು ಕೇಳ್ತೇವೆ. ಮಧ್ವ ವಿಜಯ ಅವರ ಸಾಧನೆ ಹೇಳ್ತಾ ಇದೆ. ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ ಕಥಮಪ್ಯಮರಾಹ ಪ್ರಪಂಚೇಯು ನನು ಮಧ್ವಶ್ಯ ನ ಮಾದೃಶೋ ಅಲ್ಪಬೋಧಾ. ಅವರ ಕೃತಿ, ಅವರ ಆಕೃತಿ ಎಲ್ಲವೂ ಕೂಡ ಜ್ಞಾನ ತಾರಕವಾದ್ದು, ಪ್ರತಿಯೊಂದು ಜ್ಞಾನಬೋಧಕ. ಅವರು ಕೂತರೆ, ನಿಂತರೆ, ಓಡಾಡಿದರೆ, ಮಾತಾಡಿದರೆ, ಏನೇ ಮಾಡಲಿ ಅದಕ್ಕೆ ಎಷ್ಟು ಅರ್ಥ ಇತ್ತು ಅಂದರೆ ಮೋಕ್ಷದ ದಾರಿ ತೋರಿಸ್ತಕ್ಕಂಥ ಅರ್ಥ ಇತ್ತು ಅಂತ ಹೇಳಿದ್ದಾರೆ. ಅವ್ರು ಏನೇ ಮಾಡಿದರೂ ಅರ್ಥ ಇತ್ತು. ನಿರರ್ಥಕವಾದ ಒಂದು ಕೆಲಸವನ್ನು ಒಂದು ದಿವಸ ಅಲ್ಲ, ಅನಾದಿ ಅನಂತ ಕಾಲದ ಜೀವನದಲ್ಲಿ ಒಂದು ಬಾರಿಯೂ ಮಾಡ್ತಕ್ಕಂಥವರಲ್ಲ ವಾಯುದೇವರು. ಅಂಥ ಪರಿಪೂರ್ಣ ಜ್ಞಾನದ ಸಂಕೇತವೇ ಮಧ್ವಾಚಾರ್ಯರು. ಅವರು ಅವತಾರ ಮಾಡಿದ್ದು ಹೇಗೆ, ಬೆಳೆದಿದ್ದು ಹೇಗೆ, ಬಾಲಲೀಲೆಗಳು ಹೇಗೆ, ಅದ್ಭುತವಾದಂತಹ ಮಹಿಮೆಗಳ ಸರಮಾನೆ. ಇವತ್ತು ಜನಗಳಿಗೆ ಮಹಿಮೆಗಳ ಬಗ್ಗೆ ಪರಿಕಲ್ಪನೆಯೇ ಇಲ್ಲ. ಬೂದಿ ಕೊಡೋದೇ ಮಹಿಮೆ ಅನ್ನೋ ಸ್ಥಿತಿ ಜನ ಬಂದುಬಿಟ್ಟಿದ್ದಾರೆ. ಬೂದಿ ಕೈ ಕೊಡ್ತಾರೆ, ಮಂಕು ಬೂದಿ ತಲೆಗೆ ಹಾಕ್ತಾರೆ ಅಷ್ಟೇ, ಇನ್ನೇನು ಇಲ್ಲ ಅದರೊಳಗೆ. ಇದೆಂಥ ಜನ, ಬೂದಿ ಕೊಟ್ಟರೆ ದೊಡ್ಡವರು ಯಾರು ಹೇಳಿದ್ರು ಇವರಿಗೆ ಬದಲು? ಮನೆಯಲ್ಲಿ ಒಲೆ ಇದ್ರೆ ಅಲ್ಲೇ ಬೂದಿ ಸಿಗುತ್ತೆ, ಎಲ್ಲೂ ಹೋಗಬೇಕಾಗಿಲ್ಲ. ಆದರೆ ಇವತ್ತು ಬರಬೇಕಾದದ್ದು ಜ್ಞಾನ ಬರಬೇಕು. ಇನ್ನೂ ಹೇಳೋದಾದ್ರೆ ಮಂಕು ಬೂದಿಯನ್ನು ತೆಗಿಬೇಕು ಅವರು ಗುರುಗಳು. ಬೂದಿ ಕೊಟ್ಟರೆ ಗುರುಗಳಲ್ಲ, ಬೂದಿ ತೆಗೆದರೆ ಗುರುಗಳು ಅಂತ ಹೇಳ್ತಾರೆ. ಯಾವುದು ಬೂದಿ? ಜೀವನ ಸ್ವರೂಪಕ್ಕೆ ಅಜ್ಞಾನದ ಬೂದಿ ಮುಚ್ಚಿರ್ತದೆ, ಅದನ್ನು ಊದಬೇಕಾದ್ರೆ. ಊದಲಿಕ್ಕೆ ಯಾರು ಬರಬೇಕು? ಗಾಳಿ ಬರಬೇಕು. ಮಧ್ವಾಚಾರ್ಯರು ವಾಯುದೇವರಾದ್ದರಿಂದ ಎಲ್ಲ ಮಂಕು ಬೂದಿನ ತೆಗೆದುಹಾಕಿಬಿಡ್ತಾರೆ. ಮತ್ತು ವಿದ್ಯಾರ್ಥಿ ಪಾಠ ಮಾಡಿ ವಿದ್ಯಾರ್ಥಿಗೆ ಪಾಸ್ ಮಾಡಿಸಿದ್ರೆ ಒಳ್ಳೆ ಗುರು ಅವರು, ಇಲ್ಲ ದುಡ್ಡು ಇಸ್ಕೊಂಡು ಡೈರೆಕ್ಟ್ ಸರ್ಟಿಫಿಕೇಟ್ ಕೊಟ್ಟುಬಿಟ್ರೆ ಅವನು ಕಳ್ಳನಾಗಿ ಬಿಡ್ತಾನೆ. ಮತ್ತು ಮಧ್ವಾಚಾರ್ಯ ಜ್ಞಾನವನ್ನು ಉಪದೇಶ ಮಾಡಿದರು. ಪ್ರತಿ ಹಂತದಲ್ಲಿ ಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟು, ಅವರ ತಂದೆ ಇರಬಹುದು, ಗುರುಗಳು ಯಾರೇ ಇರಬಹುದು, ಜ್ಞಾನದ ಮಾರ್ಗದಲ್ಲಿ ಅವರು ಒಯ್ದೇ ಉದ್ಧಾರ ಮಾಡಿದರೆ ಹೊರತು ಹಾಗೆ ಮಾಡ್ತೀರಿ ಅಂತ ಹೇಳಲಿಲ್ಲ. ಆಸೀತ್ ಹಿಮಾಚಲ ಪರ್ಯಂತ ಸಂಚಾರ ಮಾಡಿದರು, ದೊಡ್ಡ ಬದರಿಗೆ ಹೋದರು. ಜಾಗ್ರಫಿಕಲಿ ದೊಡ್ಡ ಬದರಿಗೆ ಹೋಗೋದು ಮನುಷ್ಯರಿಗೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ಹೋಗಿ ಬಂದ ಏಕಮಾತ್ರದ ವ್ಯಕ್ತಿಗಳು ಕಲಿಯುಗದಲ್ಲಿ ಅಂದರೆ ಮಧ್ವಾಚಾರ್ಯ ಒಬ್ಬರೇ. ದೊಡ್ಡ ಬದರಿಗೆ ಹೋಗಿ ಬಂದವರು, ಮೂಲ ಬದರಿಗೆ ಹೋಗಿ ಬಂದವರು, ನಾರಾಯಣದೇವರು ಸಾಕ್ಷಾತ್ ಇರತಕ್ಕಂಥ ಜಾಗ ಅದು. ಅಂತ ಅಪೂರ್ವವಾದಂಥ ತಮ್ಮ ಚರ್ಯೆಗಳಿಂದ ತಾವು ಯಾರು ಅಂತ ತೋರಿಸಿಕೊಟ್ರು. ದೊಡ್ಡ ಬಂಡೆ ಎತ್ತು, ಇವರು ಬಾಲ್ ಎತ್ತಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಅದಕ್ಕೆ ಲಂಚ್ ಅದು ಮೈ ಸ್ನಾಯು ಚಲಿತ ಎಲ್ಲ ಶುರುವಾಗಿಬಿಡ್ತದಾಗಲೇ. ಬಾಲ್ ಹೋಗದೋಗದೇನೆ 55 ಟನ್ ತೂಕದ ದೊಡ್ಡ ಬಂಡೆ ಕಳಿಸದ ಥರ, ಅದರ ಒಂದೇ ಕೈಯಿಂದ ಇಟ್ಟಿದ್ದಾರೆ ಮಧ್ಯದಲ್ಲಿ, ಒಂದೇ ಕೈಯಿಂದ ಎತ್ತಿಟ್ಟ ದಾಖಲೆ. ಬಹುಶಃ ಬೇರೆ ಯಾವುದೇ ಪರಂಪರೆಯವರಾಗಿದ್ದರೆ ಅದು ಚಿನ್ನದ ಕವಚ ಹಾಕಿಡ್ತಿದ್ರು, ಚಿನ್ನದ ಕವಚ ಹಾಕಿ ಅಲಂಕಾರ ಮಾಡ್ತಿದ್ರು. ಇವತ್ತು ನಮಗೆ ಇದೆ ಅಂತ ಗೊತ್ತೇ ಇಲ್ಲ, ನಮಗೆ ಎಷ್ಟೋ ಜನಕ್ಕೆ ಅದು ಇದೆ ಅಂತಲೇ ಗೊತ್ತಿಲ್ಲ. ಅಂದರೆ ಮಕ್ಕಳಿಗೆ ಮಧ್ವಾಚಾರ್ಯ ಚರಿತ್ರೆ ಹೇಳಿದರೆ ರೋಮಾಂಚನವಾಗತಕ್ಕಂಥ ಮಹಾಮಹಿಮೆಗಳ ಸರಮಾಲೆ ಕೊಟ್ಟ ಗುರುಗಳು ಮಧ್ವಾಚಾರ್ಯರು. ಅವರಿಗೆ ವಯೋಮಾನದ ವ್ಯತ್ಯಾಸವೇ ಇರಲಿಲ್ಲ ಅವರ ದೇಹದ ಮೇಲೆ. 3 ವರ್ಷದ ಮಗು ದೊಡ್ಡ ಬಂಡೆ ಎತ್ತಿಡ್ತಿದ್ರು, 50 ವರ್ಷದ ವ್ಯಕ್ತಿಗಳು ಬಂಡೆ ಎತ್ತಿ, 75 ವರ್ಷ ಒಂದು ಕೈಯಲ್ಲಿ ಬಂಡೆ ಎತ್ತಿತ್ತು. ಅವರ ಜೀವನದಲ್ಲಿ ವೃದ್ಧಾಪ್ಯದ ಹೆಸರೇ ಇಲ್ಲ. ಅದಕ್ಕೆ ನಿರ್ಜರ ಸಭಾ ಸಂಸೇವ್ಯ. ಮಾತರ್ಮೇ ಮಾತರಿಶ್ವನ್ ಪಿತರತನಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತ ಜನ್ಮ ಮೃತ್ಯಾಮಯಾನ. ಮುಪ್ಪಿಲ್ಲದವರು, ಚಿಕ್ಕಂದಿನಲ್ಲೂ ಕೂಡ ಅಗಾಧವಾದ ಭೂರಿ ಭೋಜನ, ಎಷ್ಟು ಕೊಟ್ಟರು ತಿಂತ ಇದ್ರು. ಮಧ್ಯ ವಯಸ್ಸಿನಲ್ಲೂ ಎಷ್ಟು ಕೊಟ್ಟರು ತಿಂತಿದ್ರು. ವೃದ್ಧಾಪ್ಯದಲ್ಲಿ ಎಷ್ಟು ಕೊಟ್ಟರು ತಿಂತಿದ್ರು. ಮೊದಲು ನಮಗೆ ಆಗೋದಿಲ್ಲ, ಕೊನೆಗೆ ಆಗಿ ಹೋಗಿರ್ತದೆ. ಆಗಲೇ ಮಧ್ಯ ಹೆಸರೇ ಇರಲಿಲ್ಲ, ಮಧ್ಯದಲ್ಲಿ ಇರೋದಿಲ್ಲ, ಅದು ಸಮಸ್ಯೆ. ಮೊದಲು ಆಗೋದಿಲ್ಲ, ಮಧ್ಯೆ ಇರೋದಿಲ್ಲ, ಕೊನೆಗೆ ಹೋಗಿರ್ತದೆ. ಅದು ಎಲ್ಲ ಕಾಲದಲ್ಲೂ ಒಂದೇ ರೀತಿಯಲ್ಲಿ. 200 ಬಾಳೆಹಣ್ಣು, 4000 ಬಾಳೆ, 30 ಕೊಡ ಹಾಲು, ಎಷ್ಟು ಕೊಟ್ಟರು ಅಷ್ಟೇ. ಆ ಊರಕ್ಕೆ ತೋರಿಸಿದ್ರು ಪೃಕ್ಷ ಪಿತುಮಾನ್ ಎಂಬುದನ್ನು ಹೇಳಿದರು. ಬಹ್ವನ್ನ ಭೋಕ್ತೃತ್ವ ಅಂಬುದು ಅವರ ವೈಶಿಷ್ಟ್ಯ. ಬಹ್ವನ್ನವನ್ನು ಭೋಕ್ತರು ಅಷ್ಟೇ ಅಲ್ಲ, ಇವತ್ತು ಹೆಚ್ಚು ತಿನ್ನೋದು ದೊಡ್ಡದಲ್ಲ, ಜೀರ್ಣ ಮಾಡಿಕೊಳ್ಳೋದು ದೊಡ್ಡದು. ಅವರು ತಿಂದಾದ ಮೇಲೆ ತನೋದರೇ ನಾಸ್ತಿ ಗರಿಷ್ಠತಾ ಕಥಂ. ಅವರು ಮೊದಲು ಹೊಟ್ಟೆ ಮೊದಲು ಎಷ್ಟು ತೆಳಗಿರ್ತಿತ್ತು, ಆಮೇಲೆ ಅಷ್ಟೇ ತೆಳಗಿರ್ತಿತ್ತಂತೆ. ಆಮೇಲೆ ಮೊದಲು ಎಷ್ಟು ತೆಳಗಿರ್ತಿತ್ತು ಅಷ್ಟೇ ತೆಳಗಿರ್ತಿತ್ತು ಅಂತ ವಿಚಿತ್ರವಾದ ಉದರ ಆಚಾರ್ಯರು. ಇದೆಲ್ಲ ವೈಜ್ಞಾನಿಕ ವಿಚಾರಗಳಿವೆಲ್ಲ ಕೂಡ. ಏನ್ರಿ ಸ್ವಲ್ಪ ದೊಡ್ಡದಾಗೋದಿಲ್ಲ ಸ್ವಲ್ಪ ತಿಂದರೆ? ಇಲ್ಲ, ಇವತ್ತು ಸಿಡಿ ಇರುತ್ತೆ, ಖಾಲಿ ಸಿಡಿ, ಅಲ್ಲಿ ಲೋಡ್ ಮಾಡ್ತಾರೆ, ಅದ್ರ ಸೈಜ್ ವೇರಿ ಆಗೋದೇ ಇಲ್ಲ. ಮೊದಲು ಅದೇ ಸೈಜು, ಆಮೇಲೆ ಅದೇ ಸೈಜೇನೆ. ಇಲ್ಲಿವ್ರು ಹೊರಗೆ ತೆಗಲಿಕ್ಕೆ ಬರ್ತಿದ್ದಿಲ್ಲ, ಗೋವಿಂದ ಹಾಗೆ ಆಗಿಬಿಡ್ತಿತ್ತು. ಫ್ಲಾಪಿ ಹಾಗೆ ಇರುತ್ತೆ, ಹಾಗೆ ತೆಗೆದು ಪೆನ್ ಡ್ರೈವ್ ಹಾಗೆ ಇರುತ್ತೆ, ವಾಪಸ್ ಬರುತ್ತೆ. ಮೊದಲು ಖಾಲಿ, ಆಮೇಲೆ ಫುಲ್, ನೋ ಚೇಂಜ್. ಅಂತ ಫೈನಲ್ ಸಿಡಿ ಅಷ್ಟು ಹೊರಡ ಅಂದ್ರೆ ಮಧ್ವಾಚಾರ್ಯ ಹೊಟ್ಟೆ. ಅದರಂತ ಮತ್ತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವರು ತಲೆಯಿರುವಂಥದ್ದು ಹೊಟ್ಟೆ ಇರುವಂಥದ್ದೇನೆ. ನಮ್ಮ ಜನಕ್ಕೆ ಅರ್ಥವಾದರೆ ಮಧ್ವಾಚಾರ್ಯ ಮಹಿಮೆ ಅಂದ್ರೆ ಮಕ್ಕಳಿಗೆ ಕನ್ವಿನ್ಸ್ ಆಗ್ತದೆ. ಕಂಪ್ಯೂಟರ್ಗೆ ಬಂದ ಮೇಲೆ ವಂಡರ್ಸ್ ಗೊತ್ತಾಗ್ತದೆ. ಒಂದು ಓಂಕಾರದಲ್ಲಿ ಅನಂತಾಕ್ಷರ ಇದೆ ಅಂತ ಹೇಳಿದ ಒಬ್ಬರೇ ಒಬ್ಬರು ಮಧ್ವಾಚಾರ್ಯರು. ಒಂದು ಅಂತ ತಿಳ್ಕೊಂಡ್ರೆ ಕೆಲವರು ಓಂ ಅಂದ್ರೆ ಆ ಓಮ, ಮೂರು ಅಂತ ಕೆಲವರು ಗೊತ್ತಾಯ್ತು, ಎಂಟು ಅಂತ ಹೇಳಿದರು. ಅಲ್ಲ, ಅದು ಅನಂತ ಮಾತ್ರ ಅಂತಮ್ಮ ಅಂತ ಹೇಳಿಬಿಟ್ರು. ಒಂದು ಓಂಕಾರದೊಳಗೆ ಇನ್ಫೈನೈಟ್ ಲೆಟರ್ಸ್ ಇವೆ. ಇವತ್ತು ನಂಬೋದು ಎಷ್ಟು ಕಷ್ಟ ಇತ್ತು ಗೊತ್ತಾ? ಈಗ ನೋಡಿ ಎಷ್ಟು ಪೆಂಡ್, ಸ್ಮಾಲ್ ಪೆನ್ ಡ್ರೈವ್, ಎಷ್ಟು ಇಡೀ ಕಂಪ್ಯೂಟರ್ ಹಾಕಿದ್ರೆ ಮನೆ ಪುಸ್ತಕ ಎಲ್ಲ ಹಾಕಿ ಕೂತ್ಕೊಂಡ್ಬಿಡೋದು ಗಡಿ ಅಂತೆ. ಒಂದೇ ಇದರೊಳಗೆ ಅಂದ್ರೆ ಓಂಕಾರ ಅಂದ್ರೆ ಹೇಗಿರ್ಬೇಕು ಲೆಕ್ಕ ಹಾಕಿ. ಓಂಕಾರವನ್ನು ಹಾಗೆ ಹೇಳಿದ್ರು, ಓಂಕಾರ ಉಪಾಸನೆ ಮಾಡಿದ್ರೆ ನಮ್ಮ ಹೊಟ್ಟೆನು ಹಾಗೆ ಆಗ್ತದೆ ಅಂತ ಹೇಳಿದ್ರು. ಓಂಕಾರೋ ವಿದಿತೋ ಏನ ಸಮುರಿ ನೇತಾರೋ ಜನಃ, ಉಪನಿಷತ್ತಿನ ಮಾತು. ಓಂಕಾರ ತಿಳಿದಿರ್ತಾರಲ್ಲ ಅವರು ಮುನಿಗಳು ಅಂತ ಹೇಳಿರ್ತಾರೆ. ಆನಂದ ತೀರ್ಥಾಖ್ಯ ಮುನಿಹಿ ಸುಪೂರ್ಣ ಪ್ರಜ್ಞಾಭಿದೋ ಗ್ರಂಥ ಮಿಮಂ ಚಕಾರ. ಇದೆಲ್ಲ ಜೀವನದ ಒಂದು ಭಾಗ ಇತ್ತು. ಅವರ ಸಂಚಾರ, ಅವರ ವಿಚಾರ, ಪ್ರತಿಯೊಂದು ಮಾರ್ಮಿಕವಾಗಿತ್ತು. ಎಷ್ಟು ದಿನ ಜಟ್ಟಿಗಳು ಬಂದರೂ ಅವರ ಕೈ ಅಲಗಾಡಿಸಕ್ಕಾಗ್ತಿರ್ಲಿಲ್ಲ, ಅವರ ಬೆರಳು ಅಲಗಾಡಿಸಕ್ಕಾಗ್ತಿರ್ಲಿಲ್ಲ, ಈ ಕಡೆದಿಂದ ಅವರು ಕೂದಲು ಕಿತ್ತಕ್ಕಾಗ್ತಿರ್ಲಿಲ್ಲ. ಎಂಥ ಒಂದು ದೇಹ ಇರಬೇಕು ಅವರ ದೇಹ, ಇದು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ನಮ್ಮ ಜನ ಕೇಳಬೇಕು. ಹೊಸ ಪ್ರಪಂಚದ ವ್ಯಕ್ತಿಗಳು ಇಡೀ ಕಲಿಯುಗದೊಳಗೆ ಆಲ್ರೌಂಡ್ ಗ್ರೇಟ್ನೆಸ್ ತೋರಿಸಿದವರು. ಅದು ಮಧ್ವವಿಜಯ ಅಂತ ಹೇಳಿದ್ರೆ ರೋಮಾಂಚನ ಹುಟ್ಟಿಸ್ತಕ್ಕಂಥ ಗ್ರಂಥ. ಭಾಗವತ ದಶಮ ಸ್ಕಂದ ಕೇಳಿದ ಮೇಲೆ ಬಾಲಲೀಲೆಗಳಿಂದ ಹಿಡಿದು ಪ್ರತಿ ಹಂತದಲ್ಲೂ ಕೂಡ ಅತ್ಯಂತ ರೋಮಹರ್ಷಕವಾದ ಚರಿತ್ರೆ ಅಂದರೆ ಮಧ್ವ ಚರಿತ್ರೆ ಅನ್ನೋದನ್ನು ನಾವು ಮಧ್ವವಿಜಯ ಊಟ ಗೊತ್ತಾಗ್ತದೆ. ಭುವನಾದ್ಭುತ ಮಧ್ವ ಚೇಷ್ಟಿತಂ ನವದೇ ಮಾಪಿ ಸುರಾಯುಷಾ ವಯಂ. ಎಷ್ಟು ಸಾಹಸಗಳನ್ನು ಮಾಡ್ತಾರೆ ಎಷ್ಟು 10 ವರ್ಷದ ಹುಡುಗ ಅಷ್ಟೇ ಅವರು. ಅಂತ ಹೊತ್ತಿನಲ್ಲಿ ಎಂತೆಂಥ ವಾದಿಗಳು ಬರ್ತಾರೆ ಗೊತ್ತಾ? ಸರಮಾಲಿ ದೇವಪತಾಕಿಗಳದವರು, ಜಿಗಾಯ ವಾಸುದೇವಾಹ್ವಯ ಪಂಡಿತಾಧಿಕಾರ್, ಅವ್ರ ಪಂಡಿತರ ಬೆಟಾಲಿಯನ್ನು, ಇವರು ಒಬ್ಬರೇ ಒಬ್ಬರು. ಅವ್ರನ್ನೆಲ್ಲ ಸೋಲಿಸಿ ಜಯಪತ್ರಿಕೆ ತಗೊಳ್ತಾರೆ. 10 ವರ್ಷದ ಹುಡುಗ ಅವ್ರ ನೆನಪಿರಬೇಕು. ಅವರ ಗ್ರಂಥಗಳಂತೂ ಊಹೆ ಮಾಡಲು ಸಾಧ್ಯ ಇಲ್ಲ. ಒಂದು ಕಡೆಗೆ ಅವರ ಕೃತಿ, ಮತ್ತೊಂದು ಕಡೆಗೆ ಆಕೃತಿ, ರಚನೆ ವೈಖರಿ, ಮತ್ತೆ ಬರೆಯೋ ರೀತಿಯೂ ಹಾಗೇನೆ. ಬ್ರಹ್ಮಸೂತ್ರ ಭಾಷೆ ಬರೀತಾರೆ, ಹೇಗೆ ಬರೋದ್ರು ಗೊತ್ತಾ? ಇವತ್ತು ಒಂದು ಪುಸ್ತಕ ರೀಪ್ರಿಂಟ್ ಮಾಡ್ಬೇಕಾದ್ರೆ ಭಜಿ ತೆಗೆದು ಹೋಗ್ತಾರೆ, ಬಂದು ಬರೆಯೋದು ಬೇಡ, ರೀಪ್ರಿಂಟ್ ಮಾಡ್ಬೇಕಾದ್ರೆ ಇನ್ನೊಂದು ಸಾಹಸ ಮಾಡಬಾರದು ಅನಿಸಿಬಿಡ್ತದೆ. ಅಷ್ಟರ ಮಟ್ಟಿಗೆ ಇದ್ರೆ ಬ್ರಹ್ಮಸೂತ್ರ ಭಾಷ್ಯ ಕುರು ಸೂತ್ರ ಭಾಷ್ಯಂ ಅವಿಲಂಬಿತಂ ವ್ರಜೇಹೆ ಅಂತ ಹೇಳಿದ್ರೆ ಒಂದು ಕೂತಿದ್ದು ಶುರು ಮಾಡಿದ್ದೆ ಹೇಳೋದಕ್ಕೋಸ್ಕರ. ನಾರಾಯಣಂ ಗುಣೈ ಸರ್ವೈ ಹೃದಯಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರು ಮುಶ್ಚಾಪಿ ನತ್ವ ಸೂತ್ರಾರ್ಥ ಉಚ್ಯತೆ. ಶುರು ಮಾಡಿ ನಾನ್ ಸ್ಟಾಪ್ ಆ ಹೇಳಿ ಒಂದು ಲೆಟರ್ ಹೇಳಬೇಕಾದ್ರೆ 20 ಡ್ರಾಫ್ಟ್ ಮಾಡ್ತಾರೆ ಅದನ್ನ. ಅಂಥದ್ದು ಅದು ಇವತ್ತಿಗೂ ಕೂಡ ಅದು ಕಿಂಕಾರ ಶಂಕರಾಜ್ಯ ದೇವತೆಗಳಿಗೆ ಪಠ್ಯ ಪುಸ್ತಕವಾದಂಥ ಗ್ರಂಥವನ್ನು ಆಚಾರ್ಯರು ಬರೀತಾರೆ. ಎಂಥ ಅತ್ಯದ್ಭುತವಾದ ಪರಿಪೂರ್ಣ ಪ್ರಮತಿಯವರು. ಅನಂತರ ನೋಡಿ ಆಚೆ ಒಂದ್ಸತಿ ಕೇಳ್ತಾರೆ, ಗ್ರಂಥ ಹೇಗೆ ಬರೆಯ, ಗ್ರಂಥ ಬರೆಯೋದು, ಗ್ರಂಥ ಬರೆಯೋ ರೀತಿಯೇ ಆಶ್ಚರ್ಯ, ಗ್ರಂಥ ಎಷ್ಟು ಅದ್ಭುತ ಅನ್ನೋ ಅದರ ರೀತಿಯೇ ಆಶ್ಚರ್ಯ. ಕೇಳಿದರು ತಿಳ್ಕೊಪಂಡಿತಾಚಾರ್ಯರು, ಸ್ವಾಮಿ ಎಷ್ಟೆಲ್ಲ ಗ್ರಂಥ ಬರೆದಿದ್ದೀರಿ, ಇನ್ನೊಂದು ಗ್ರಂಥ ನಮಗೆ ಬೇಕಾಗಿದೆ, ದಯವಿಟ್ಟು ಕೊಡಿ ಅಂತ. ಇನ್ನೊಂದು ಗ್ರಂಥ ನಮಗೆ ಬೇಕಾಗಿದೆ, ಅಪರೂಪಿಷ್ಯತೆ ಅಸ್ಮಾಭಿ ಅಂತ ಕೇಳಿದ ತಕ್ಷಣ ಆಚಾರ್ಯರು ಮಾಡಿದ ಕೆಲಸ ಯಾರು ಗೊತ್ತಾ? 4 ಜನ ಕರೀತಾರೆ, ಮುಂದೆ ಕೂರಿಸ್ಕೋತಾರೆ, ಹೇಳಕ್ಕೆ ಶುರು ಮಾಡ್ತಾರೆ, 4 ಜನ ಒಟ್ಟಿಗೆ ಮುಂದೆ ಕೂರಿಸ್ಕೊಂಡಿದ್ದಾರೆ. ಆ ಕ್ಷಣಕ್ಕೆ ಶುರು ಮಾಡಿದ್ದೇ ಕೆಲಸ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ ವಾಪ್ಯತಮಮ ಪೆಖಿಲೈ ಸುವಾಕ್ಯೈ ಅಶೋದ್ಭವಾದಿತಮ ಅಶೇಷ ವಿಶೇಷ ತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಸಾವಿರದ ಒಂಬೈನೂರ ಹತ್ತೊಂಬತ್ತು ಶ್ಲೋಕ ನೆನಪಿರಬೇಕು. ಸಾವಿರದ ಒಂಬೈನೂರ ಹತ್ತೊಂಬತ್ತು ಶ್ಲೋಕ ನಾನಿಷ್ಟು ನಾಲ್ಕು ಅಧ್ಯಾಯ ಸಮ್ಯುಟೇನಿಯಸ್. ಅದು ಒಬ್ಬೊಬ್ರಿಗೆ ಒಂದೊಂದೇ ಕೇಳಿಸ್ತಾ ಇದೆ. ಒಬ್ಬರಿಗೆ ಒಂದೊಂದೇನೆ, ಮೊದಲನೇ ಅಧ್ಯಾಯ ಒಬ್ಬರಿಗೆ, ಎರಡನೇ ಅಧ್ಯಾಯ ಕನ್ಫ್ಯೂಷನ್ ಇಲ್ಲ. ಸೀದಾ ಬರ್ಕೊಂಡು ಒಂದು ಮುಗಿದ್ರಂತ ಮುಗಿದೋಯ್ತು. ಅದಕ್ಕೆ ನಾಲ್ಕು ಇದರೊಳಗೆ ಕನ್ಫ್ಯೂಷನ್ ಓವರ್ಲ್ಯಾಪ್ ಆಗದಾನೆ ಪ್ರತಿಯೊಬ್ಬರಿಗೆ ಅದೊಂದೇ ಕೇಳಿಸ್ಬೇಕು, ಒಂದನೇ ಇಲ್ಲ. ಇವತ್ತಿನ ಕಾಲಕ್ಕೆ ಭಾರಿ ಸುಲಭ, ನೂರಾರು ಚಾನಲ್ ಇರ್ತವೆ, ಒಂದಕ್ಕೊಂದು ಓವರ್ಲ್ಯಾಪ್ ಆಗೋದೇ ಇಲ್ಲ. ನೂರಾರು ಚಾನಲ್ಗಳು ಒಂದು ಕ್ಲಿಯರ್ ಆಗಿ ಕಾಣಿಸ್ತವೆ. ಫಸ್ಟ್ ಅಂತ ಚಾನಲ್ ತೋರಿಸ್ತವರೇ ಮಧ್ವಾಚಾರ್ಯರು. ತಾವು ಅವ್ರ ಬಾಯೇ ಚಾನಲ್ ಆಗೋಯ್ತು, ಅವ್ರ ಬಾಯೇ ಚಾನಲ್. ಪ್ರತ್ಯೇಕ ಪ್ರತ್ಯೇಕ ಕೇಳಿಸ್ಬೇಕು. ಆ ಮೂಲಕ ಹೇಳ್ತಾರೆ ತಾವು ಯಾರು ಅಂದರೆ ಸ್ವಸ್ಯ ಚತುರಾನನತ್ವಮಿತಿ, ತಾವು ಭಾವಿ ಚತುರ್ಮುಖರು ಅನ್ನೋದನ್ನು ಆಚಾರ್ಯರು ಗ್ರಂಥ ರಚನೆ ಶೈಲಿಯಲ್ಲಿ ತೋರಿಸಿಕೊಡ್ತಾರೆ. ಎಂಥ ಮ್ಯಾಜಿಕ್ ಅದು. ಇನ್ನೊಂದ್ಸರಿ ತುಂಬಿದ ಸಭೆ ಸ್ವಾಮಿ, ತಾವು ದೊಡ್ಡ ವಿದ್ವಾಂಸರು, ಆದರೆ ಸಂಗೀತ ಬರೋದು ಅಂತ ಕೇಳಿದರೆ ಶುರು ಮಾಡಿದ್ದೇ ಸಂಗೀತ. ಆ ಕ್ಷಣಕ್ಕೇನೆ ಹನುಮಂತ ಮಧ್ವಾಚಾರ್ಯರಿಗೆ ಸಂಗೀತ ಬರ್ತಿತ್ತ ಅಂದರೆ ಹನುಮಂತನಂತ ಸಂಗೀತಜ್ಞನೇ ಇಲ್ಲ, ಹನುಮಂತನೇ ಮಧ್ವಾಚಾರ್ಯರು. ಅಂದಮೇಲೆ ಅವರ ಸಂಗೀತ ಹೇಗಿರಬೇಕು? ಬರೀ ಹೇಳಿದ್ದಲ್ಲ, ಗಾನಶಾಸ್ತ್ರಂ ವ್ಯಥಾತ್ ಪ್ರಭು ಬರ್ಕೊಡಿ ಅಂದ್ರಂತೆ ತಕ್ಷಣ. ದಿವ್ಯ ಗೇಯ ವಿದಗ್ಧೋಸವ್, ದಿವ್ಯ ಡಿವೈನ್ ಮ್ಯೂಸಿಕ್ ಅವರು, ಡಿವೈನ್ ಮ್ಯೂಸಿಕ್ ಅದು. ಅದನ್ನ ಆ ಕ್ಷಣದಲ್ಲಿ ಗ್ರಂಥರು ಬರ್ಕೊಟ್ರಂತೆ, ಅಷ್ಟು ಪರಿಪೂರ್ಣವಾದಂಥ ತಿಳುವಳಿಕೆ. ಅದಕ್ಕೆ ನಿಮಗೆ ನಿರ್ದೇಶನ, ಒಂದು ನಿದರ್ಶನ ಬೇಕು ಅಂತ ದ್ವಾದಶ ಸ್ತೋತ್ರ ಹಾಕಿ. ಎಷ್ಟು ವಿಧವಾದ ಲಯತಾಳಗಳಲ್ಲಿ ಹಾಡ್ತಕ್ಕಂಥ ಸೌಕರ್ಯವನ್ನು ಕೊಡ್ತಾರೆ ಅಂತ ಕೇಳಿದರೆ ಸಂಗೀತಜ್ಞರಿಗೆ ಸವಾಲಾದಂಥ ಕೃತಿಯಿಂದ ರಚನೆ ಮಾಡಿದೆ. ಅದು ಲಕ್ಷಣ ಗ್ರಂಥ, ಇದು ಲಕ್ಷ ಗ್ರಂಥವಾಗಿ ಬಂದಿದ್ದು ದ್ವಾದಶ ಸ್ತೋತ್ರ. ಮತ್ತೆ ಕೇಳ್ತಾರೆ, ಅಲ್ಲ ಸರಿನೇ, ಇನ್ನೊಂದು ಕಡೆ ಕೇಳ್ತಾರೆ, ಸ್ವಾಮಿತ್ವ ಚಿತ್ರಕಾವ್ಯ ಬರೀತೀರಾ? ಇದೆಲ್ಲ ಯಾತಕ್ಕೆ ಅಂತ ಹೇಳ್ತಿರೋದು? ಗುರುಗಳು ಅಂದರೆ ಎಂಥ ಒಂದು ಪೂರ್ಣ ಪ್ರಮತಿಗಳು, ಇದು ನೆನಪಿರಬೇಕು. ಒಂದೊಂದು ಸಬ್ಜೆಕ್ಟಲ್ಲಿ ಗ್ರೇಟ್ ಆಗಿದ್ರೆ ಬೇರೆ, ಎಲ್ಲದೂ ಗೊತ್ತಿದೆ ಅಂತ ಹೇಳಿದ್ಮೇಲೆ ತೋರಿಸ್ಬೇಕಲ್ಲ ಅದನ್ನ. ಸ್ವಾಮಿ ಚಿತ್ರಕಾವ್ಯವನ್ನು ಬರೀತೀರಾ? ಆಚಾರ್ಯರು ಬರೆದ್ರಂತ ಆ ಕ್ಷಣಕ್ಕೆ ಭಗವನ್ ಚಿತ್ರಕವಿತಾಂ ದರ್ಶಯನ್ ಕಿಲ ಲೌಕಿಕಿಂ ಹೇಳ್ತಾರೆ. ಗೋಪ್ಯಂ ಭಾರತ ಸಂಕ್ಷೇಪಂ ಅಕೃತಾಹ ವಿಶ್ವ ವಿಸ್ವಯಂ ಯಮಕ ಭಾರತ ಶುರು ಮಾಡ್ತಾರೆ. ಧ್ಯಾಯೇತಂ ಪರಮಾನಂದಂ. ಆ ಕ್ಷಣದಲ್ಲೇ ಮತ್ತೆ ಚಿತ್ರಕಾವ್ಯ, ಅದು ಕೂಡ ಕೇವಲ ಮಹಾಭಾರತದ ಕಥೆಯಾಗಿ ಕೃಷ್ಣ ಕಥೇಯಂ ಯಮಿತ, ಯಾವುದು ಲೌಕಿಕ ಅಂತ ಹೇಳಲಿಲ್ಲ, ಬರೀ ಕೃಷ್ಣನ ಕಥೆ ಹೇಳಿದ್ರು. ಮಹಾಭಾರತ ತಾತ್ಪರ್ಯವನ್ನ ನಿರ್ಣಯ ಬರೆದರು 5000 ಶ್ಲೋಕಕ್ಕಿಂತ ಜಾಸ್ತಿ ಚಿಕ್ಕದಾಗಿ ಹೇಳಿದರು. ಅವನು ಮಹಾಭಾರತ ತಾತ್ಪರ್ಯ ನಿರ್ಣಯ 81 ಶ್ಲೋಕದಲ್ಲಿ ಇಡೀ ಬ್ರಹ್ಮಸೂತ್ರ ಭಾಷ್ಯವನ್ನು 32 ಶ್ಲೋಕದಲ್ಲಿ ಸಂಗ್ರಹ ಮಾಡಿದ ಹಾಗೆ ಇಡೀ ತಾತ್ಪರ್ಯ ನಿರ್ಣಯವನ್ನು 81 ಶ್ಲೋಕದಲ್ಲಿ ಹೇಳುತ್ತಾರೆ. ಅಲ್ಲೂ ಒಂದು ಮ್ಯಾಜಿಕ್. ಮತ್ತೆ 81 ಈ ಕಡೆಯಿಂದ ಓದಿದರೆ 18 ಆಗಿಬಿಡುತ್ತೆ. 18 ಪರ್ವಗಳ ಗ್ರಂಥದ ಸಾರಾಂಶ 81 ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ಅದು ಸಾಲದವನ್ನಾಗಿ ಒಂದು ಶ್ಲೋಕ ಬರೀತಾರೆ ಅದರೊಳಗೆ. ಭಾಭಾ 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 ಯಾರು ಬಾಬಾ ಏನಿಗೇನು ಗೊತ್ತಾಗಿ ಇವರ ಬಾಬಾನಿಂದ ಹೋದ ಯಾರಿಗೆ ಗೊತ್ತಾಗ ಗೊತ್ತಾಗೋದೇ ಇಲ್ಲ. ಅದನ್ನು ತಕ್ಕ ಜನ ಕೇಳಿದ್ರೆ ಸ್ವಾಮಿ ಏನದು ಭಾ ಅಂದ್ರೆ ಅರ್ಥ ಹೇಳಬೇಕಲ್ಲ. ದೊಡ್ಡ ವಿದ್ವಾಂಸರ ಸಭೆ, ಆಚಾರ ಮುಂದೆ ಕೂತರು ಅಂದರೆ ಭಾರಿ ವಿದ್ವಾಂಸರು, ಸಕಲ ಶಾಸ್ತ್ರ ಪಾರಂಗತರ ಮುಂದೆ ಎಂಥವ್ರು ಕೂತಿರ್ತಾರೆ ಲೆಕ್ಕ ಹಾಕಿ. ಆ ಕ್ಷಣ ಕೇಳಿದ ತಕ್ಷಣ ಶುರು, ಬಾ ದೀಪ್ತೆ, ಬಾ ಔದಾರ್ಯ, ಬಾ ಸುಂದರ ಭಾವೆ, ಬಾ ನಿಕಟ ಭಾವೆ ಹೇಳಿದ್ದೆ ಅರ್ಥಗಳನ್ನು ಸರಮಾನೆ. ಇಬ್ಬರು ಬರ್ಕೊಂಡ್ರಂತೆ ಆಗಲೇ, ಅಂದ್ರೆ ಋಷಿಕೇಶ್ ತೀರ್ಥರು ಅಲ್ಲೇ ಬರ್ಕೊಂಡ್ರಂತೆ, ನರಹರಿ ತೀರ್ಥರು ಬರ್ಕೊಂಡ್ರಂತೆ. ಇಬ್ಬರದ್ದು ಹಾಗೆ ಸಿಗುತ್ತೀವ. ಇಬ್ಬರು ಬರೆದಿದ್ದರೆ ವಿಜಯಧ್ವಜ ಸ್ವಾಮಿಗಳು ಪಂಚಮಸ್ಕಂದದಲ್ಲಿ ಭರತಂ ಜ್ಯೇಷ್ಠಂ ಭಜಧ್ವಂ ಹೇಳಬೇಕಾದ್ರೆ ಇಷ್ಟು ಮತ್ತೆ ಉಲ್ಲೇಖ ಮಾಡ್ತಾರೆ. ಋಷಿಕೇಶರು ಬರೆದ ಪೂರ್ತಿ ಭರತಂ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಮೂರು ಮೂಲದಲ್ಲಿ ಸಿಕ್ಕಾಯಿತು ಭಾಕಾರದ ಅರ್ಥಕ್ಕೆ. ಅಂದ್ರೆ ಏಕಾಕ್ಷರ ತಗೊಂಡ್ರು ಅದ್ವಿತೀಯರು, ಯಾವ ಶಬ್ದ ತಗೊಂಡ್ರು ಅದ್ವಿತೀಯರು. ಇದೆಲ್ಲ ಯಾವುದಕ್ಕೆ ಗೊತ್ತ? ಅಂಥ ಗುರುಗಳು ನಂಬಬೇಕು ಅನ್ನೋ ಭಾವನೆ ಬರ್ತದ. ಇಂಥ ಗ್ರೇಟ್ನೆಸ್ ತೋರಿಸಿದಾಗ ನಮಗೆ ಓ ಇದನ್ನು ನಂಬಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ತಾರೆ. ಅದು ಭಾನ ಯಾಕೆ ಕರೆಸ್ಕೋಬೇಕು? ಬೇರೆ ಗ್ರಂಥ ಹೇಳಬಾರ್ದೆ, ಬೇರೆ ಅಕ್ಷರ ಹೇಳಬಾರ್ದೆ, ಭಾ ಯಾತ ಕರೆಸ್ಬೇಕು? ಅವ್ರು ಏನು ಮಾಡಿದ್ರು ರೆಲೆವೆನ್ಸ್ ಬಿಡೋದಿಲ್ಲ ಆಚಾರ್ಯ. ಅದು ಭಾರತದ ಕಥೆ, ಅದಕ್ಕೆ ಭಾನೆ ಉಪಯೋಗಿಸಬೇಕು. ಭಾರತದ ಕಥೆಗೆ ಭಾ ಒಂದಷ್ಟು ಎಷ್ಟು ಅರ್ಥ ಇದೆ ನೋಡಿ ಅದಕ್ಕೆ. ಅದು ಎಷ್ಟು ಔಚಿತ್ಯ ಮೀರದಂತಹ ಒಂದು ಬರವಣಿಗೆ, ಸಮಗ್ರವಾದದ್ದು. ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ, ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾ ಮುಗಿದೋಯ್ತು. ಒಂದೇ ಒಂದು ರಿಪಿಟೇಷನ್ ಕಂಡು ಕಾಣುತ್ತೆ. ಏನು ರಿಪಿಟೇಷನ್? ಹೊಸ 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 ಅನ್ವಯ, ಅದರ ಅರ್ಥ ಯಮಕದ ವಿಶ್ವರೂಪವನ್ನು ತೋರಿಸಿಕೊಡ್ತಾರೆ. ಅದರ ಅರ್ಥ ಹೇಳೋ ಒಂದೊಂದಕ್ಕೂ ಒಂದು ಹೊಸ ಹೊಸ ರೀತಿಯ ವಿಶೇಷವಾದಂಥ ಅರ್ಥವನ್ನು ತುಂಬಿಸಿ ಕೊಟ್ಟಿದ್ದು ಮಧ್ವಾಚಾರ್ಯರ ಹಿರಿಮೆ. ಮುಂದೆ ಅವರ ಇಂಥ ಗ್ರಂಥಗಳ ಶೈಲಿ, ಬರದ ರೀತಿ, ಗ್ರಂಥದ ಒಂದು ವ್ಯಾಪ್ತಿ, ಋಗ್ವೇದದಿಂದ ಹಿಡಿದು ಸ್ತೋತ್ರ ಸಾಹಿತ್ಯದವರಿಗೆ ಎಲ್ಲ ಪ್ರಾಕಾರಕ್ಕೂ ಹೇಳ್ತಾರೆ. ಅದಕ್ಕೆ ಸರ್ವ ಮೂಲಗಳು ಅಂತಾಯ್ತು. ಎಲ್ಲದಕ್ಕೂ ಋಗ್ವಾಶ್ಯವನ್ನು, ಋಗ್ವೇದವನ್ನ ಆ ಮುನ್ನ ಯಾವ ಮತಾಚಾರ್ಯರು ಮುಟ್ಟಿರಲಿಲ್ಲ. ಮುಟ್ಟಿದವರು ಮತಾಚಾರರಾಗಿರಲಿಲ್ಲ, ನೆನಪಿರಬೇಕು. ಮುಟ್ಟಿದವರು ಮತಾಚಾರ್ಯರಲ್ಲ, ಮತಾಚಾರ್ಯರು ಮುಟ್ಟಿರಲಿಲ್ಲ. ಕೆಲವರು ಮುಟ್ಟಕ್ಕೆ ಆಗಲಿಲ್ಲ ಅಂತ ಬಿಟ್ಟರು, ಕೆಲವರು ಮುಟ್ಲೇಬೇಕಾಗಿಲ್ಲ ಅಂತ ಬಿಟ್ಟಿದ್ರು ಅದನ್ನ. ಆದರೆ ಹೇಳ್ತಾರೆ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, ಶ್ರುತಿಗಳು ಕೂಡ ಶುದ್ಧ ಜ್ಞಾನಕಾಂಡ ಅಂತ ಮೊದಲ ಬಾರಿಗೆ ಹೇಳಿದ್ದು ಮಧ್ವಾಚಾರ್ಯರು. ಶ್ರುತಿಗಳು ಶುದ್ಧ ಜ್ಞಾನಕಾಂಡ, ಕರ್ಮಕಾಂಡ ಇತ್ಯಾದಿ ಭೇದ ಬೇಕಿಲ್ಲ. ಜೊತೆಗೆ ಅದಕ್ಕೆ ಕನಿಷ್ಠ ಮೂರರ್ಥಗಳು, ವೇದಕ್ಕೆ ಅತಿ ಕಡಿಮೆ ಅಂದ್ರೆ ಮೂರರ್ಥಗಳು ಅಂತ ಮೊದಲ ಬಾರಿಗೆ ಹೇಳಿದ್ದು ಮಧ್ವಾಚಾರ್ಯರು. ಇದನ್ನೆಲ್ಲ ಈ ಕಪಾಲಿ ಶಾಸ್ತ್ರಿಗಳು ಅಂತೇಳಿ ಅರವಿಂದಾಶ್ರಮದಿಂದ ಋಗ್ಭಾಷ್ಯವನ್ನು ಋಗ್ವೇದಕ್ಕೆ ಭಾಷ್ಯ ಬರಲಿಕ್ಕೆ ಅಂತ ಹೊರಟಾಗ ಇದು ಉಲ್ಲೇಖ ಮಾಡ್ತಾರೆ. ಮಧ್ವಾಚಾರ್ಯರ ಭಾಷ್ಯವನ್ನು ನೋಡಿದ ಮೇಲೆ ವೇದಗಳ ವ್ಯಾಪ್ತಿ ಎಷ್ಟೊಂದು ಗೊತ್ತಾಗುತ್ತೆ ನಮಗೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯರ ಭಾಷ್ಯ ಅದು ಜಯತೀರ್ಥರ ಟೀಕಾ, ರಾಘವೇಂದ್ರ ಸ್ವಾಮಿಗಳ ಋಗರ್ಥ ಮಂಜರಿ. ಇದನ್ನು ನೋಡಿದವರಿಗೆ ಇಡೀ ಮೊದಲ ಬಾರಿಗೆ ವೈದಿಕ ಸಾಹಿತ್ಯವೆಲ್ಲ ಅಧ್ಯಾತ್ಮ ಪರ ಅನ್ನೋ ಹೊಸ ಒಂದು ತಿಳುವಳಿಕೆ ಕೊಟ್ಟವರು ಮಧ್ವಾಚಾರ್ಯರು. ಇದನ್ನು ಅವರು ಎಂಥದ್ದು ಕಪಾಲಿ ಸಾಧ್ಯ ನೆನಪಿರಬೇಕು. ಅಭಿಮಾನದಿಂದ ಹೇಳಿದ ಮಾತಲ್ಲ ಅದು, ತಿಳುವಳಿಕೆಯಿಂದ ಹೇಳಿದ ಮಾತದು. ಒಂದು ಋಗ್ವೇದಕ್ಕೆ ಹಾಗೆ ಬರೆದ್ರೆ ರೆಕಾರ್ಡ್ ಆಗಿಹೋಯ್ತು. ಮಹಾಭಾರತಕ್ಕೆ ನಿರ್ಣಯ ಬರೆದ್ರೆ ಸುಕ್ತಂಕರ ಸಂಸ್ಥೆ ಅನೇಕ ದಶಕಗಳ ಕಾಲ ಮಹಾಭಾರತವನ್ನು 2000 ಹಸ್ತಪ್ರತಿಗಳನ್ನು ಹಿಡಿದು ಎಡಿಟ್ ಮಾಡೋಕ್ಕೆ ಅಂತ ಹೋದರು. ಮಧ್ವಾಚಾರ್ಯ ಮಹಾಭಾರತ ತಾತ್ಪರ್ಯ ಕೊನೆಗೆ ಸಿಕ್ತವರಿಗೆ ನೋಡಿದರು. ಅವರೊಂದು ಮಾತು ಹೇಳಿದರು, ನಾವು 10 ವರ್ಷಗಳ ಕಾಲ ಸುಮಾರು 2000 ಜನ ಮಾಡಿರೋ ಕೆಲಸ ಒಂದೇನೆ, ಮಧ್ವಾಚಾರ್ಯ ಒಬ್ಬರೇ ಮಾಡಿರೋ ಕೆಲಸ ಒಂದೇನೆ ಅವತ್ತಿನ ಕಾಲಕ್ಕೆ ಅಂತ ಹೇಳಿದ್ರು. ಆ ಮಟ್ಟದ ಕ್ವಾಲಿಟಿ ಇವತ್ತು ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೆನಪಿರಬೇಕು. ಎಂಥ ಪರಿಪೂರ್ಣ ಪ್ರಮತಿಗಳವರು. ಅವರು ಬರೀತಾರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕ್ವಚಿತ್ ಕುರ್ಯುಶ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥ. ಈ ಶ್ಲೋಕ ಎಷ್ಟು ಭಾಷಾಶಾಸ್ತ್ರ ಕಾಣಿಕೆ ಕೊಟ್ಟಿದೆ ಅಂದರೆ, ಇದನ್ನ ಭಾಷಾಶಾಸ್ತ್ರದ ಬಗ್ಗೆ ಯಾರ್ಯಾರು ಬರೀತಾರೆ, ಕತ್ರೆ ಗುಣೆ ಅಂತ ಆ ಕಡೆಯವರೆಲ್ಲ ಅವರೆಲ್ಲ ವಾಕ್ಯ ಕೋಟ್ ಮಾಡ್ತಾರೆ. ಮಧ್ವಾಚಾರ್ಯರು ಗ್ರಂಥ ಸಂಶೋಧಕರಾಗಿ ಗ್ರಂಥ ಸಂಪಾದಕರಾಗಿ ಅವರು ಕೊಟ್ಟ ಕಾಣಿಕೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಅವರು ತಿಳಿಸ್ತಾರೆ. ಪರ್ಯಶೋಧಯದ ಅಮಂದ ಮನೀಷ, ಗ್ರಂಥಗಳನ್ನು ಶೋಧನೆ ಮಾಡಿದ್ರಂತೆ. ನೀರು ಕೆಟ್ಟಾಗ ಶೋಧನೆ ಮಾಡೋ ಪದ್ಧತಿ ನಿಮಗೆ ಗೊತ್ತು, ನೀರು ಕೆಟ್ಟಾಗ ಅದರಲ್ಲಿ ಶೋಧನೆ ಮಾಡಲಿಕ್ಕೆ ಬರ್ತದೆ ವಿಜ್ಞಾನಕ್ಕೆ. ಮತ್ತು ಮಧ್ವಾಚಾರ್ಯರು ಕೆಟ್ಟ ನೀರನ್ನಲ್ಲ, ಕೆಟ್ಟ ಶಾಸ್ತ್ರವನ್ನು ಶುದ್ಧ ಮಾಡಿದ್ರು. ಕೆಟ್ಟ ಶಾಸ್ತ್ರ ಗಂಗಾ ನಿಮ್ಮ ಪೇಪರಲ್ಲಿ ಬಂದಿದೆ, ಗಂಗಾ ಶುದ್ಧೀಕರಣಕ್ಕೆ 500 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಬಹುಶಃ 1 ಕೋಟಿನ ಉಪಯೋಗ ಆಗೋದಿಲ್ಲ ಅದರೊಳಗೆ, ಅದೇ ಲೋಕದ ಜನಕ್ಕೆ ಗೊತ್ತು. 500 ಕೋಟಿ ಗಂಗಾ ಶುದ್ಧಿ ಮಾಡಲಿಕ್ಕೆ ಹಾಕಿದ್ದಾರೆ ಮಧ್ವಾಚಾರ್ಯ. ಒಂದು ಗಂಗಾ ಶುದ್ಧಿ ಅಲ್ಲ, ಸಕಲ ಶಾಸ್ತ್ರಗಳ ಶುದ್ಧಿಯನ್ನು ಮಾಡಿದ. ಪರ್ಯಶೋಧಯದ ಅಮಂದ ಮನೀಷಃ, ಅಲ್ಲಿ ಸ್ವಾರಸ್ಯ ಅಂದರೆ ಇದು ಸೈನ್ಸ್ ಮತ್ತೆ. ಯಾವಾಗಲೂ ನೀರು ಕೆಟ್ಟಾಗ ಅದರೊಳಗೆ O3 ಓಜೋನ್ ಅಂತ ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ ತಕ್ಷಣ ನೀವು ಪ್ಯೂರ್ ಆಗಿಬಿಡುತ್ತೆ ಅರ್ಥ ಆಯ್ತಾಗ. ಈ O3 ಪಾಸ್ ಮಾಡಿದ್ರೇನೆ ನೀರು ಶುದ್ಧ ಆಗಬೇಕಾದ್ರೆ O N ಮಧ್ವಾಚಾರ್ಯರು ಅವರು ಪಾಸ್ ಆದಾಗ ಎಷ್ಟು ಶುದ್ಧ ಆಗಿರ್ಬೇಕು ಗ್ರಂಥಗಳು ಲೆಕ್ಕ ಹಾಕಿ. ಆಚಾರ್ಯರು ಒಂದರ ಗ್ರಂಥ ಓದಿದ್ರು ಅಂದರೆ ಶುದ್ಧವಾದ ಗ್ರಂಥಗಳು. ಗ್ರಂಥ ಶುದ್ಧೀಕರಣ ಅಂದರೆ ಸರ್ವಮೂಲಗಳ ಅರ್ಥ ಬರೆದಿದ್ರು ಒಂದು ಕಡೆಗೆ, ಮೂಲ ಪಾಠವನ್ನು ಶುದ್ಧ ಮಾಡಿದ್ರು ಅಂತ ಅರ್ಥ. ಮೂಲ ಪಾಠ ಶುದ್ಧ ಆದ ಮೇಲೆ ವಿವರಣೆಗೆ ಸಾಧ್ಯತೆ ಉಂಟು. ಅದೆಲ್ಲ ಕೆಲಸಗಳನ್ನು ಮಾಡ್ತಾ ಸಂಶೋಧಕರಿಗೆ ಹೊಸ ಬೆಳಕನ್ನು ಕೊಟ್ಟವರು ಮಧ್ವಾಚಾರ್ಯರು. ಅವರು ಮಹಾಭಾರತ ತಾತ್ಪರ್ಯ, ಭಾಗವತ ತಾತ್ಪರ್ಯ ಹೇಳೋದು ಒಂದೊಂದು ಗ್ರಂಥಕ್ಕೂ ಕೂಡ ಜೀವಮಾನ ಪೂರ್ತಿ ಅಧ್ಯಾಯ ಅಭ್ಯಾಸ ಮಾಡಬೇಕು. ಒಂದೆರಡು ಗಂಟೆಗಳಲ್ಲ, ಜೀವಮಾನ ಪೂರ್ತಿ ನೋಡ್ತಾ ಹೋದರೆ ಆಗ ನಮ್ಮ ಆಯುಷ್ಯ ಸಣ್ಣದಾಗ್ತದೆ ಹೊರತು ಗ್ರಂಥದ ವ್ಯಾಪ್ತಿ ಮುಗಿಯೋದಿಲ್ಲ. ಅಟ್ ಅತ್ಯಂತ ಅದ್ಭುತವಾದ ಗ್ರಂಥ ಬರುತ್ತೆ. ಇನ್ನು ಋಗ್ಭಾಷ್ಯ ಬರೆದ್ರಲ್ಲ, ಅದೊಂದು ಹೊಸ ಕ್ರಾಂತಿ. ಅದು ಒಂದು ಅಧ್ಯಾತ್ಮಾದಿ ಅರ್ಥಗಳನ್ನು ಹೇಳಿದ್ದು, ಇನ್ನೊಂದು ಕ್ರಾಂತಿ ಅಂದರೆ ಶ್ಲೋಕ ರೂಪದಲ್ಲಿ ವ್ಯಾಖ್ಯಾನ ಮಾಡಿತ್ತು. ಆ ಮುನ್ನ ಆ ನಂತರವೂ ಕೂಡ ಯಾರು ಋಗ್ವೇದಕ್ಕೆ ಶ್ಲೋಕ ರೂಪದಲ್ಲಿ ಅರ್ಥವನ್ನು ಮಾಡಿಲ್ಲ, ಶೋಕಾರ್ಥಕವನ್ನು ತೋರಿಸಿರಬಹುದು. ಬೇಕಾದ ಶೋಕ ಬರತಕ್ಕಂಥ ಅರ್ಥ ಹೇಳಿರಬಹುದೇ ಹೊರತು ಶ್ಲೋಕ ರೂಪದ ಒಂದು ಭಾಷ್ಯ ಬರೆದ ಮೊಟ್ಟ ಮೊದಲ ಆಚಾರ್ಯರು ಮಧ್ವಾಚಾರ್ಯರು. ಬರೆದಿದ್ದು ಬರೀ 40 ಸೂಕ್ತಗಳಿಗೆ. ಟೀಕಾರಾರು ಬರೀತಾರೆ, ಮುಂದೆ ಯಾಕೆ ಬರೀಲಿಲ್ಲ ಆಚಾರ್ಯರು ಅಂತ ಕೇಳಿದರೆ, ಇಷ್ಟರಿಂದ ಎಲ್ಲವೂ ವ್ಯಾಖ್ಯಾತಪ್ರಾಯ ಅಂತ ಹೇಳಿಬಿಡ್ತಾರೆ. ಈ 40 ಶ್ಲೋಕದ ಭಾಷ್ಯ ಓದಿದ ಮೇಲೆ ಉಳಿದೆಲ್ಲ ಭಾಷೆ ಅರ್ಥ ಆಗುತ್ತೆ. ಋಗ್ವೇದ ನಮಗೆ ಹಾಗೆ ತಿಳಿಸಿದ್ದಾರೆ, ಋಗ್ವೇದ ಅಲ್ಲ ಎಲ್ಲ ವೈದಿಕ ಸಾಹಿತ್ಯರ ಮುಂದೆ ನಿಲ್ಲುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತಿರುಕು ಪಂಡಿತರು ಹೇಳಿದರು, ಆಚಾರ್ಯರ ಒಂದು ಜ್ಞಾನದ ಪ್ರಮಾಣ ಹೇಗೆಂದರೆ, ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವ ವರ್ಯೈಹಿ ಅನುಗೀತ ಕೀರ್ತೇಹೆ ಕಲಾಶ್ಚ ಶೇಷಾಹ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ನಮ್ಮ ಗುರುಗಳ ಕೈಯೊಳಗೆ ಎಲ್ಲ ಶಾಸ್ತ್ರಗಳು ಹೇಗಿವೆ ಅಂತ ಕೇಳಿದರೆ, ಕರತಲಾ ಮಲಕ ಅಂತ ಹೇಳೋದು ಪದ್ಧತಿ, ಕರತಲ ಕಂದುಕ ಅಂತ ತತ್ವಪ್ರದೀಪದಲ್ಲಿ ಹೇಳ್ತಾರೆ. ಅಷ್ಟು ಸ್ಪಷ್ಟ ಆಚಾರ್ಯ ಎಲ್ಲ ನಿಖರವಾದ ಜ್ಞಾನ ಉಂಟು ಅಂತ ಹೇಳ್ತಾರೆ. ಇನ್ನೊಂದು ಅವರ ಶೈಲಿ ಎಷ್ಟು ವಿಚಿತ್ರ ಗೊತ್ತಾ, ಬಾಲಸಂಘಮಿ ಬೋಧಯದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈ. ಇಡೀ ಒಂದು ಶಾಸ್ತ್ರ ಪ್ರಪಂಚದೊಳಗೆ ಮಧ್ವಾಚಾರ್ಯರ ಶೈಲಿಯನ್ನು ಯಾರೂ ಅಡಾಪ್ಟ್ ಮಾಡೋಕ್ಕಾಗಲಿಲ್ಲ. ತೀರ ಸಾಮಾನ್ಯರು ಓದಬಹುದು ಅರ್ಥ ಆಗುತ್ತೆ ನಿಮಗೆ, ಭಾರಿ ವಿದ್ವಾಂಸರು ಓದಬಹುದು ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಎರಡೆರಡು ಸಾಮಾನ್ಯರಿಗೂ ಅರ್ಥ ಆದಾಗಬೇಕು, ಎಂಥ ಪಂಡಿತರಿಗೂ ಕೂಡ ಪೂರ್ತಿ ಅರ್ಥ ಆಗಬಾರ್ದು. ಅದಕ್ಕೆ ಎರಡು ಗ್ರಂಥ ಬರಲಿಲ್ಲ. ಸಾಮಾನ್ಯವಾಗಿ ಫಿಸಿಕ್ಸ್ ಫಾರ್ ಹೈಸ್ಕೂಲ್ ಸ್ಟೂಡೆಂಟ್ಸ್, ಫಿಸಿಕ್ಸ್ ಫಾರ್ ಗ್ರಾಜುಯೇಟ್ಸ್, ಫಿಸಿಕ್ಸ್ ಫಾರ್ PG ಸ್ಟೂಡೆಂಟ್ಸ್, ಹೀಗೆಲ್ಲ ಆಚಾರ್ಯ ಒಂದೇ ಅಲ್ಲ. ಬ್ರಹ್ಮಸೂತ್ರ ಫಾರ್ ಬಿಗಿನರ್ಸ್, ಬ್ರಹ್ಮಸೂತ್ರ ಭಾಷ್ಯ ಫಾರ್ ಎಕ್ಸ್ಪರ್ಟ್ಸ್, ಒಂದೇ ಟೆಕ್ಸ್ಟ್, ನೋ ಚೇಂಜ್ ಅಟ್ ಆಲ್. ಒಂದೇ ಕಾಲಕ್ಕೆ ಎರಡೆರಡು ಅರ್ಥ ಬರೀ ಬರೀತಾರಲ್ಲ, ಏನು ಸ್ವಾರಸ್ಯ? ಶಬ್ದತಃ ಬಾಲಸಂಗಮಿಪಿ ಬೋಧಯ ದೃಶ್ಯಂ, ಅರ್ಥತಃ ದುರ್ನಿರೂಪ ವಚನಂಚ ಪಂಡಿತೈ. ಇದು ಅರ್ಥ ಮಾಡ್ಕೊಂಡು ಮಾತಾಡಿದ್ರು ಹಾಗೆ ಅಂತೆ. ವಿದುಷಾಮ ವಿದುಷಾಮತಿ ಶುಣ್ವತಃ ಅಲಂ, ಅವರು ಮಾತಾಡಿದ್ರು ಹಾಗೆ, ಅವರು ಬರೆದ್ರು ಹಾಗೆ. ಈ ಒಂದು ಹೊಸ ಶೈಲಿಯನ್ನು ಗಮನಿಸಬೇಕು. ಇವತ್ತು ಉಳಿದವರ ದೊಡ್ಡ ದೊಡ್ಡ ವಾಕ್ಯ ಇರುತ್ತೆ ಆಚಾರ್ಯ, ಭಾರಿ ಚಿಕ್ಕ ಚಿಕ್ಕ ವಾಕ್ಯವನ್ನು ಬರೀ, ಭಾರಿ ಚಿಕ್ಕ ವಾಕ್ಯಗಳು, ದೊಡ್ಡದು ಬರೆಯೋದಿಲ್ಲ ಆಚಾರ್ಯ. ಯಾಕೆ? ಅದು ಮ್ಯಾಥಮೆಟಿಕ್ಸ್ ಸ್ಟೈಲ್, ಅದು ಒಂದು ಸೈಂಟಿಫಿಕ್ ಸ್ಟೈಲ್. ಅದು ಸೈಂಟಿಫಿಕ್ ಸ್ಟೈಲಲ್ಲಿ ಹೆಚ್ಚೆಚ್ಚು ವಾಕ್ಯಗಳು ಉಪಯೋಗಿಸೋದಿಲ್ಲ, ಒಂದು ಫಾರ್ಮುಲಾ ಎಲ್ಲ ರಿಡ್ಯೂಸ್ ಮಾಡಿಬಿಡ್ತಾರೆ ಕೊನೆಗೆ. ಇವತ್ತು ಆಚಾರ್ಯರ ಶೈಲಿ ಎಂಬುದು ಇಡೀ ಭಾಷ್ಯ ಪ್ರಪಂಚದಲ್ಲೇ ಅಶ್ರುತಪೂರ್ವ. ಅದು ಋಷಿ ಶೈಲಿ, ಅದು ಆರ್ಷ ಶೈಲಿ, ಅದೊಂದು ಮಿಸ್ಟಿಕ್ ಸ್ಟೈಲ್ ಅಂತ ಕರೀತಾರೆ. ಋಷಿ ಸದೃಶ್ಯವಾದ ಶೈಲಿ ಪರಮ ಋಷಿಗಳ ಶೈಲಿನೇ ಹೊರತು ಅದು ಆಧುನಿಕರ ಶೈಲಿ ಅಲ್ಲ. ಅದು ಇಮಿಟೇಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು 8th ಶ್ಲೋಕದಲ್ಲಿ ದೊಡ್ಡ ಗ್ರಂಥ ಬರೀತಾರೆ, 8th ಶ್ಲೋಕದಲ್ಲೇ ಗ್ರಂಥ. ತತ್ವ ಸಂಖ್ಯಾನ ಬರೀ ಒಂದು ಪುಟ ಓದಿದ್ರೆ ಸಾಕು, ಮಾಯವಾದ ಕಾಂಡ ಒಂದೇ ಒಂದು ಪುಟ. ಆದರೆ ಎಷ್ಟು ಟೀಕಾ ಪ್ರಪಂಚರು, ಎಷ್ಟು ದಪ್ಪ ಗ್ರಂಥ ಆಗಿಬಿಡುತ್ತೆ. ಅಥವಾ ಅಂದ್ರೆ ಎಷ್ಟು ಅರ್ಥವತ್ತಾಗಿ ತಿಳಿಸ್ತಾರೆ ಎಂಬುದಕ್ಕೆ ನಿಜ. ಇವತ್ತು ಯಾರು ಪೋಸ್ಟ್ ಕಾರ್ಡ್ ಕೂಡ ಸಣ್ಣದ ಯಾರು ಬರೆಯೋದಿಲ್ಲ, ಹೇಗೂ ತಗೊಂಡಿದ್ದೇವೆ ಅಂತ ಮುಗಿಸಿ ಹಾಕಿಬಿಡ್ತಾರೆ, ಬರೀ ಬುಗ್ಗವರಿಗೂ ಬಿಡೋದಿಲ್ಲ. ಅಂಥದ್ದು ಆಚಾರ್ಯರು ಒಂದು ಮಾತು ಅಂದ್ರೆ ಮಾತು, ಆ ಮಾತಿಗೆ ಎಷ್ಟು ಅರ್ಥ ಇರಬೇಕು ಅಂತ ತಿಳಿಸಿಕೊಡ್ತಾರೆ. ಮಾತಿನ ಬೆಲೆ ಯಾತಕ್ಕೆ ಗೊತ್ತೇನು ಅವರಿಗೆ? ಗೊತ್ತು. ಅವ್ರ ಮಾತಿನ ಅಭಿಮಾನಿ ಭಾರತೀಯ ದೇವಿ, ಅವ್ರ ಗಂಡ ಅಂದರೆ ಮಾತನ್ನು ಹೇಗೆ ಉಪಯೋಗಿಸೋದು ಗೊತ್ತಾಗ್ತದಲ್ಲ. ಹಾಗಿದ್ರೆ ನಮಗೆ ಸಿಮ್ ಕಾರ್ಡ್ ಉಪಯೋಗಿಸೋದು ಗೊತ್ತಿರ್ತದೆ, ಕರೆನ್ಸಿ ಬಗ್ಗೆ ಭಾರಿ ಆಗುತ್ತೆ ಇರ್ತದೆ. ನಮಗೆ ಮೊಬೈಲ್ ಫೋನ್ ಯಾವಾಗ ಕರೆನ್ಸಿ ನೋಡ್ತಾ ಇರ್ತೇವೆ, ನಮ್ಮ ಬಾಯಿ ಕರೆನ್ಸಿ ನಮಗೆ ಗೊತ್ತಿಲ್ಲ. ಇವ್ ಅಂತಃ ಪ್ರವೇಶ ಎಷ್ಟು ಬಿದೇವರು ಮಾತಾಡ್ತಾರೆ ನಮಗೆ ಗೊತ್ತಿಲ್ಲ. ಯಾವ ಕರೆನ್ಸಿ ಎಷ್ಟು ಚೆಕ್ ಮಾಡ್ತಾನೆ ಹೊರತು ನಮ್ಮ ಪ್ರತಿಯೊಂದು ಇಂದ್ರಿಯಗಳ ಶಕ್ತಿ ಎಷ್ಟು ಅಂತ ಯೋಚನೆ ಮಾಡಿಲ್ಲ. ಅದೆಲ್ಲ ತೋರಿಸಿಕೊಟ್ಟ ಗುರುಗಳು ಮಧ್ವಾಚಾರ್ಯರು. ಅವರ ಮಾತು, ಅವರ ಕೃತಿ, ಅವರ ಬರವಣಿಗೆ, ಹೇಳಿದ್ದು, ನೋಡಿದ್ದು, ಬರೆದಿದ್ದು, ತಿಳಿಸಿದ್ದು ಎಲ್ಲ ಅಂಥದ್ದೇ. ಮತ್ತೆ ಅವರು ವಿಷಯ ಹೇಗಿರುತ್ತೆ ಗೊತ್ತಾ? ಬರೆದ್ರೆ ಸಾ ಬೇರೆ ವಿಷಯಗಳಿಲ್ಲೇ ಇಲ್ಲ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಮಾತೆತ್ತಿದ್ರೆ ಭಗವತ್ಪರ ಅಂತ ಹೇಳಿದ ಗುರುಗಳು. ಏನನ್ನೇ ಕೊಡಲಿ ದೇವರ ವಿಷಯ ಹೇಳುತ್ತಷ್ಟೆ, ಬೇರೆ ಕಡೆ ಇಲ್ಲ. ನದಿ ಹರಿದ್ರೆ ಸಮುದ್ರ ಸೇರಲೇಬೇಕು. ಮಾತಿನ ಅರ್ಥ ಗುಣ ಸಮುದ್ರನಾದ ಭಗವಂತನ ಮುಟ್ಲೇಬೇಕು. ಅದು ದೇವರನ್ನು ಮುಟ್ಟದೆ ಹೋದರೆ ಅದು ಎಂದೂ ಶಾಸ್ತ್ರ ಅಲ್ಲ. ಎಷ್ಟು ಅರ್ಥ ಇದೆ ಅದಕ್ಕೆ. ಹರಿಯೋ ನೀರು ಹೇಗೆ ಈ ಸಮುದ್ರ ಸೇರಲೇಬೇಕು, ಸರಿಯಾಗಿ ಸರಿಯೋ, ಅದಕ್ಕೆ ಸರಸ್ವತಿ ಸರ್ಕೊಂಡು ಹೋಗುತ್ತಂತೆ. ಶಾಸ್ತ್ರಗಳೆಲ್ಲ ಭಗವಂತನ ಪಾದದ ಹತ್ರ ಸರ್ಕೊಂಡು ಹೋಗುತ್ತೆ. ಈ ಅರ್ಥವನ್ನು ಹೇಳುತ್ತಾ ಮಾತು ಮಾತಿ ಯಾವ ಮಾತು ದೇವರನ್ನೇ ಹೇಳುತ್ತೆ. ಅದು ವೇದದ ಶಬ್ದ ಇರಬಹುದು, ಲೋಕದ ಶಬ್ದ ಇರಬಹುದು, ಅದು ವರ್ಣ ಇರಬಹುದು, ಅದು ಧ್ವನ್ಯಾತ್ಮಕ ಆಗಿರಬಹುದು. ಅಷ್ಟೇ ಅಲ್ಲ, ಅದು ಯಾವುದೇ ಪ್ರಾಣಿಯ ಶಬ್ದ ಆಗಿರಬಹುದು, ಯಾವುದೇ ಒಂದು ವಾಹನದ ಶಬ್ದ ಇರಬಹುದು, ನದಿ ಘೋಷ ಆಗಬಹುದು, ಹಲಿ ನೊಚ್ಚಿಗುಟ್ಟೋದಾಗಬಹುದು, ಚಪ್ಪಾಳೆ ಶಬ್ದ ಆಗಬಹುದು, ಅದೆಲ್ಲ ಹರಿರೇವ ಪರ್ವ ಅಂತ ಹೇಳುತ್ತೆ ಅಂತ ಹೇಳುತ್ತೆ. ಅದು ಎಷ್ಟು ಅರ್ಥ ಅದಕ್ಕೆ. ಈ ರೀತಿ ಜಗತ್ತನ್ನು ಯೋಚನೆ ಮಾಡೋದು ಸಾಮಾನ್ಯ ದೃಷ್ಟಿನ ಅಂದರೆ ಅಧ್ಯಾತ್ಮದ ಒಂದು ಮಹಾಪ್ರವಾಹವನ್ನು ಕೊಟ್ಟ ಗುರುಗಳು ಮಧ್ವಾಚಾರ್ಯ. ಅಧ್ಯಾತ್ಮದ ತುಣುಕನ್ನು ಕಾಣದೇ ಇದ್ದ ಜನಗಳಿಗೆ ಅದರ ದೊಡ್ಡ ಒಂದು ಸುನಾಮಿ ಕ್ರಿಯೇಟ್ ಮಾಡಿದ್ದು ಮಧ್ವಾಚಾರ್ಯ. ಆ ಸುನಾಮಿ ಡೆಸ್ಟ್ರಾಯ್ ಮಾಡುತ್ತೆ, ಈ ಸುನಾಮಿ ಎತ್ತಿ ಹಾಕಿಬಿಡುತ್ತೆ ಮೇಲಕ್ಕೆ. ಉದ್ಧಾರ ಮಾಡೋ ಸುನಾಮಿ ಕೊಟ್ಟ ಗುರುಗಳು ಅಂದರೆ ಮಧ್ವಾಚಾರ್ಯ. ತತ್ವಶಾಸ್ತ್ರದಲ್ಲಿ ಅತ್ಯದ್ಭುತವಾದ ಕ್ರಾಂತಿಯನ್ನು ಮಾಡಿದ ಮಹಾನುಭಾವರು. ಆಮೇಲೆ ನೋಡಿ ಅವರ ವಿಷಯ ವ್ಯಾಪ್ತಿಯಲ್ಲಿ ಎಷ್ಟು ನಮಗೆ ತಿಳಿಸಿಕೊಡ್ತಾರೆ ಗುರುಗಳು. ಮಧ್ವಾಚಾರ್ಯ ಹೇಳ್ತಾರೆ ಇದನ್ನು ಯಾವುದು ಸರಿ ಅಂತ ಹೇಗೆ ತಿಳಿಯೋದು ನಾವು, ಎಷ್ಟು ಗೊಂದಲ. ತತ್ವಶಾಸ್ತ್ರಕ್ಕೆ ಹೋಗಿಬಿಟ್ರೆ ಭಾರಿ ಹೋಗದೆ ಹೋದ್ರೆ ಒಂದು ಗೊಂದಲ, ಹೋದ್ರೆ ಮತ್ತೊಂದು ಗೊಂದಲ. ಹೋದ್ರೆ ಕಣ್ಣಿದ್ರೆ ಒಂದು ಗೊಂದಲ, ಕಣ್ಣೇ ಕಾಣೋದಿಲ್ಲ ಏನೂ ಕಾಣೋದಿಲ್ಲ, ಕಣ್ಣು ಕಾಣುತ್ತೆ ಏನೇನೋ ಕಾಣುತ್ತೆ, ಆ ಥರ ಆದರೆ ಪದ್ಧತಿ ಆಗತ್ತೆ. ಅದು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೋಸ್ಕರ ಆಚಾರ್ಯರು ಖಚಿತವಾದ ದೃಷ್ಟಿಯನ್ನು ಕೊಡ್ತಾ ಎಲ್ಲೂ ಬೇರೆ ಕಡೆ ಮನಸ್ಸು ಹೋಗಬಾರದು. ಅದಕ್ಕೆ ಕೊಟ್ಟ ಒಂದು ದೊಡ್ಡ ಅಗ್ರೈರು ತೀರ್ಮಾನ ಯಾವುದು ಗೊತ್ತಾ? ರಾಜ ಅನುಭವವಿರುವುದೇ ಆಗಮಸ್ಯ ಪ್ರಾಮಾಣ್ಯಂ. ಯಾರ್ಯಾರು ಹೇಳ್ತಾರೆ ಯಾಕೆ ಗಾಬರಿ ಆಗ್ತೀರಿ, ನಿಮಗೆ ಮನಸ್ಸಿಲ್ಲ, ನಿಮಗೆ ಬುದ್ಧಿ ಇಲ್ಲ, ನಿಮಗೆ ಅನುಭವ ಇಲ್ಲ, ಅದ್ರ ಮೇಲೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅವ್ರ ಮೇಲೆ ಯೋಚನೆ ಮಾಡಿ, ಗೊತ್ತಾಗುತ್ತೆ ನಿಮಗೆ ಜಗತ್ತು ಸುಳ್ಳನೋ ಸತ್ಯನೋ. ಯಾರು ಹೇಳ್ತಾರೆ ತಗೊಂಡು ಡಿವೈಡ್ ಮಾಡ್ತೀರಿ, ನೀವು ಯೋಚನೆ ಮಾಡಿ ಫಸ್ಟ್. ಜಗತ್ತು ಸುಳ್ಳು ಅಂತ ನೆನಪಿರು, ನೀವೇ ಸುಳ್ಳಾಗಿ ಬಿಡ್ತೀರಿ, ಹುಷಾರು ಅಂತ ಹೇಳ್ತಾರೆ. ನೀವೇ ಸುಳ್ಳಾಗಿ ಬಿಡ್ತೀರಿ, ಈ ಮಾತನ್ನು ಹೇಳಬಾರ್ದು. ಬಹುಶಃ ಇವಂತ ವಾದ ಬೇರೆ ಕಡೆ ಹೋಗಿ 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 ಪರದೇಶಕ್ಕೂ ಮುಟ್ಟಿದೆ ಇಂಥ ವಾದಗಳು. ಅನುಭವಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಡೇಕಾರ್ಟ್ ಅಂತ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ, ಅವನೇನು ಮಾಡ್ದ, ವಿವತಂ ಮಿಥ್ಯಾ ದೃಶ್ಯತ್ವ ಅಂತಿದ್ದ ಹಾಗೆ ನಾವು ಏನು ಕಂಡರೂ ತಪ್ಪಾಗ ಒಂದು ಸಂಭವ ಇದೆ, ಆದ್ದರಿಂದ ಎಲ್ಲವೂ ಸಂಶಯ ಕ್ರಿಯೇಟ್ ಮಾಡುತ್ತೆ. ಐ ಡೌಟ್ ಎವ್ರಿಥಿಂಗ್ ಅಂತ ಹೇಳಿದ ಕೊನೆಗೆ. ಐ ಡೌಟ್ ಎವ್ರಿಥಿಂಗ್ ಕೊನೆಗೆ ಒಂದು ತೀರ್ಮಾನ ಮಾಡ್ದ. ಹೌದು, ಐ ಡೌಟ್ ಎವ್ರಿಥಿಂಗ್ ಕರೆಕ್ಟು. ಆದರೆ ಡೌಟ್ ಮಾಡೋಕ್ಕೆ ಒಬ್ಬ ಡೌಟ್ ಮಾಡೋ ವ್ಯಕ್ತಿ ಇರಬೇಕು. ಡೌಟ್ ಬರಬೇಕಾದ್ರೆ ಒಬ್ಬ ಡೌಟ್ ಮಾಡೋ ವ್ಯಕ್ತಿ ಇರಬೇಕು. ದೇರ್ ಫೋರ್ ಐ ಡೌಟ್ ಅಂದರೆ ಐ ಆಮ್ ಅಂತ ಹೇಳಿದ ಕೊನೆಗೆ. ಇದ್ರ ಬಗ್ಗೆ ನೋ ಡೌಟ್, ಐ ಆಮ್ ಅನ್ನೋದ್ರೆ ನೋ ಡೌಟ್ ಅಂದಮೇಲೆ ಅನುಭವ ಆಯ್ತದ. ಆಯಾ ನನ್ನ ಬಗ್ಗೆ ಡೌಟ್ ಇಲ್ಲ ಅಂದಮೇಲೆ ವಾಟ್ ಐ ಅಂಡರ್ಸ್ಟ್ಯಾಂಡ್ ಆಸ್ ರಿಯಲ್ ದಟ್ ಈಸ್ ಆಲ್ಸೋ ರಿಯಲ್ ಅಂತ ಹೇಳಿದ ಪಡೆ. ಅದೇ ಅನುಭವ ಅಂದ್ರೆ ಅದೇ. ನನ್ನ ಬಗ್ಗೆ ಸಂದೇಹ ಇಲ್ಲ, ಸಂದೇಹ ಇಲ್ಲದನ್ನ ಸಾಕ್ಷಿ ಏನ್ ಹೇಳುತ್ತಲ್ಲ ಅದ್ರ ಬಗ್ಗೆನೂ ಸಂದೇಹ ಇಲ್ಲ. ಸ್ವತಃ ಪ್ರಾಮಾಣ್ಯ ಅಂದ್ರೆ ಅದೇನೆ, ಸಾಕ್ಷಿ ಪ್ರಾಮಾಣ್ಯ ಅಂದ್ರೆ ಅದೇನೆ. ಅವರು ದ್ವೈತ ನೆನಪಿರಬೇಕು. ಡೇಕಾರ್ಟ್ ದ್ವೈತಿ, ಭದ್ರಾಚಾರ್ಯ ದ್ವೈತ ಹೇಳಿದ್ರು. ಅಂದ್ರೆ ಅನುಭವ ಎಂದು ದ್ವೈತ ಹೇಳುತ್ತೆ ಹೊರತು ದ್ವೈತಕ್ಕೆ ವಿರುದ್ಧವಾದ ಮಾತಾಡೋದಿಲ್ಲ ಅನ್ನೋದನ್ನ ಅನುಭವದಿಂದ ತೋರಿಸಿಕೊಟ್ಟು. ಮತ್ತೆ ಶಾಸ್ತ್ರ ಓದಿ ಅನುಭವದ ತಳಹದಿ ಇರಲಿ ಅಂತ ಹೇಳಿದ್ದಾರೆ. ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಪ್ರಮಾಣಂತೂ ಉತ್ತಮಂ ಮತಂ. ಅತಿ ದೊಡ್ಡ ಪ್ರಮಾಣ ಬರೀ ಶಾಸ್ತ್ರ ಓದಿದ್ರಲ್ಲ, ಶಾಸ್ತ್ರ ಅನುಭವಕ್ಕೆ ಬಂದಾಗ ಮಾತ್ರ. ಅದನ್ನ ದಾಸರು ಹಾಡಿದರು, ಅನುಭವದೊಡೆಗೆಯನ್ನು ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅಂತ ಹೇಳಿ ತಿಳಿಸಿಕೊಟ್ರು. ಇದೆಲ್ಲ ವಿಚಾರ ನೋಡ್ತಾ ಹೋದರೆ ಮಧ್ವಾಚಾರ್ಯರ ಮಹಿಮೆ, ಅವರ ಗ್ರಂಥಗಳ ಹಿರಿಮೆ ಎಷ್ಟು ಅಗಾಧ ಅಂತ ನಮಗೆ ತಿಳಿಯುತ್ತೆ. ಅದನ್ನು ಇವತ್ತಿನ ದಿವಸ ಮತ್ತೆ ಮತ್ತೆ ನಾವು ತಿಳಿಯೋದನ್ನು ಮರೆತಿದ್ದೇವೆ. ಇವತ್ತು ಸರ್ವಮೂಲ ಗ್ರಂಥಗಳನ್ನು ಓದೋ ಅಭ್ಯಾಸವೇ ನಮ್ಮಲ್ಲಿ ಬಹಳ ಕಡಿಮೆ ಇದೆ. ನೆನಪಿರಬೇಕು, ಸಕಲ ಸರ್ವಮೂಲ ಗ್ರಂಥಗಳನ್ನು ಓದ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಭಾರಿ ಕಡಿಮೆ ಇರೋದು. ಆದ್ದರಿಂದಲೇ ನಾವು ಎಷ್ಟು ಓದಿದರೂ ಕೂಡ ಓದಿಲ್ಲ ಅನ್ನೋ ಗುಂಪಿಗೆ ಸೇರಿಬಿಡುತ್ತೆ. ಎಷ್ಟು ಓದಿದರೂ ಕೂಡ ಸರ್ವಮೂಲ ಗ್ರಂಥಗಳನ್ನು ಸಮಸ್ತ ಓದ್ದೆ ಹೋದರೆ ಏನೂ ಪ್ರಯೋಜನ. ಊಟ ಎಷ್ಟು ಮಾಡ್ತೇವೋ ಬಿಡ್ತೇವೋ, ಎಲ್ಲಿ ಬಡಿಸಿದ್ದೆಲ್ಲ ನೋಡಬೇಕಲ್ಲ ಊಟ ಕೂತಾಗ. ನಾವೆಲ್ಲ ಬಡಿಸಿದ್ದು ನೋಡ್ತಾನೆ ಊಟ ಮಾಡಬೇಕು. ಸರ್ವಮೂಲದಲ್ಲಿ ಯಾವ ನಮಗೆ ಬಹಳ ಪ್ರಿಯ ವಿಚಾರ ಬೇರೆ, ಮೊದಲು ನೋಡಬೇಕಲ್ಲ ಅದನ್ನು ನೋಡೋಣ ಫಸ್ಟ್. ಇವತ್ತು ಆ ಅಭ್ಯಾಸ ನಾವು ಮಾಡ್ಕೊಳ್ಳೋದೆ ಹೋದರೆ ಆಚಾರ ಹಿರಿಮೆ ಗೊತ್ತಾಗೋದಿಲ್ಲ. ನಮ್ಮ ಟೀಕಾರ ಹಿರಿಮೆ ನಮಗೆ ಗೊತ್ತು, ಸ್ವಲ್ಪಟ್ಟಿಗಾದರೂ ಗೊತ್ತು. ರಾಯರ ಬಗ್ಗೆ ಸ್ವಲ್ಪಟ್ಟಿಗೆ ಪರಿ ಪವಾಡ ಮಾಡ್ತಾರೆ ಅಂತಾದ್ರೂ ಗೊತ್ತು ನಮಗೆ. ಆಚಾರ್ಯರ ಬಗ್ಗೆ ಯಾವುದು ಗೊತ್ತಿಲ್ಲ ಅಂದರೆ ಮಧು ವಿಜಯ ಓದೋದಿಲ್ಲ, ಪವಾಡ ಗೊತ್ತಾಗೋದಿಲ್ಲ, ಸರ್ವಮೂಲ ಪೂರ್ತಿ ಓದೋದಿಲ್ಲ, ಅವ್ರ ಜ್ಞಾನದ ಮಹಿಮೆ ಗೊತ್ತಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರ ಹಿರಿಮೆ ಅತ್ಯಭೂತಪೂರ್ವವಾದದ್ದು. ಅದನ್ನು ಬಹಳಷ್ಟು ಯೋಚನೆ ಮಾಡಿ ಸರ್ವಮೂಲ ಗ್ರಂಥಗಳನ್ನು ಎರಡು ಹಂತದಲ್ಲಿ ಓದಬೇಕು. ಸುಮ್ಮನೆ ಓದೋದೊಂದು, ಎಲ್ಲ ಓದಿ ಮತ್ತೆ ಓದೋದೊಂದು. ಮೊದಲು ಬಾಲಸಗ್ಗಪಿ ಬೋಧಯ ದೃಶ್ಯಂ, ಆಮೇಲೆ ದುರ್ನಿರೂಪ ವಚನಂಚ ಪಂಡಿತೈ. ಈ ದೃಷ್ಟಿಯಿಂದ ಮಧ್ವಶಾಸ್ತ್ರದ ಹಿರಿಮೆ ಅತ್ಯಗಾಧ. ಅವರ ಪರಂಪರೆ ಎಂಥ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತೀವಿ ಗೊತ್ತಾ, ಮಧ್ವಾಚಾರ್ಯರ ಪರಂಪರೆ. ಇದನ್ನು ಸ್ವಲ್ಪ ಯೋಚನೆ ಮಾಡಿ, ಜಗತ್ತಿನ ಯಾವ ಪರಂಪರೆಯಲ್ಲೂ ಕೂಡ ನಾವು ಈ ರೀತಿ ಸತತವಾದ ಜ್ಞಾನಿಗಳ ಪ್ರವಾಹವನ್ನು ಕಾಣಲಿಲ್ಲ. ಅವರ ಸಾಕ್ಷಾತ್ ಶಿಷ್ಯರೇ ದೊಡ್ಡ ಒಂದು ಸವಾಲಿನಂತೆ ಬದುಕಿದ್ರು. ನರಹರಿ ತೀರ್ಥರು ಗೊತ್ತಿರಲಿ, ಯತಿಗಳಾಗಿ ಅವರು 12 ವರ್ಷಗಳ ಕಾಲ ಒರಿಸ್ಸಾ ದೇಶವನ್ನು ಆಡಿದವರು. ಕಳಿಂಗ ದೇಶ 12 ವರ್ಷಗಳ ಕಾಲ ಯತಿಯಾಗಿ ಆಡಿದವರು, ಯುನಿಕ್. ಅವರು ಕಲಿಯುಗದಲ್ಲಿ ಮತ್ತೊಬ್ಬರು ರಾಜ್ಯ ಆಡಿದವರಿಲ್ಲ, ಅವರೊಬ್ಬರೇ 12 ವರ್ಷಗಳ ಕಾಲ ಬರೀ ರಾಜ್ಯ ಆಡಲಿಲ್ಲ, ಯುದ್ಧ ಮಾಡಿದ್ರೆ ಯುದ್ಧ ಮಾಡಿ ಗೆದ್ರಂತೆ. ಮತ್ತೆ ಅವರು ಇವರು ಪ್ಲೇಯರ್ಸ್ ಮ್ಯಾಚ್ಗೆಲ್ಲವರು ಕಷ್ಟ, ಒಬ್ಬ ಯತಿಗಳಾಗಿ ಅವರು ಪಿನ್ ಗೆದ್ದಿದ್ದಾರೆ ಅಂತ ತಿಳ್ಕೊಂಡ್ರೆ ಎಂಥ ಆಶ್ಚರ್ಯ. ಏನಕ್ಕೆ ಸಂಕೇತವಾಗಿ ಅನೇಕ ಶಾಸ್ತ್ರಗಳು ಸುರಿಮಳೆ ಮಾಡಿಬಿಟ್ಟಿದ್ದಾರೆ. ನರಹರಿ ತೀರ್ಥರ ದಾಖಲೆ ಇದು ಯಾತಕ್ಕೆ ಹೇಳ್ತಾರೆ ಗೊತ್ತಾ, ನಮ್ಮ ಪರಂಪರೆ ಎಷ್ಟು ಫಲ ಕೊಟ್ಟಿದೆ ಅಂತ ಹೇಳೋದಕ್ಕೋಸ್ಕರ. ಇವತ್ತು ಇಷ್ಟೆಲ್ಲ ಎಷ್ಟೆಲ್ಲ ತೊಗೊಂಡು ತೋರಿಸ್ಬೇಕಲ್ಲ. ನೀವೀಗ ಬ್ಯಾಂಕ್ ಅವ್ರು ಹೇಳಿರ್ತಾರೆ ಎಷ್ಟು ಬ್ರಾಂಚಸ್ ಇವಾಗ ಗೊತ್ತಾ ಅಂತ ಹೇಳ್ತಾರೆ. ಅಷ್ಟು ಬ್ರಾಂಚಸ್ ಇದೆ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ ಆಗಿದೆ ಅಂತ ಅರ್ಥ. ಬ್ರಾಂಚ್ ಬ್ಯಾಂಚ್ ಆಗಿದೆ ಅಂದ್ರೆ ಪೀಸ್ ಪೀಸ್ ಆಗಿದೆ, ಅದು ಬ್ರಾಂಚ್ ಬ್ಯಾಂಚ್ ಆಗಬಾರ್ದು. ಬ್ರಾಂಚಸ್ ಬೆಳೀತಾ 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 ಹೋಗಬೇಕು. ಇವತ್ತು ನರಹರಿ ತೀರ್ಥರ ಹಿರಿಮೆ ಹಾಗಾಯ್ತು. ಅಕ್ಷೋಭಿ ತೀರ್ಥರು ಮಹಾನುಭಾವ, ದೊಡ್ಡ ವಿದ್ವತ್ ಪರಂಪರೆ ತೋರಿಸಿದ ಹಿರಿಮೆ, ಶಾಸನ ಮಾಡಿದವರು. ಜಯತೀರ್ಥರಂತೂ ವಿದ್ವತ್ ಪವಾಡದ ಮತ್ತೊಂದು ಮುಖ. ಚಿತ್ರ ಈ ಪದಶ್ಚ ಗಂಭೀರೈರ್ ವಾಕ್ಯೈರ್ ಮಾನೈರ ಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾ. ಜಯತೀರ್ಥರಂತ ಟೀಕಾಕಾರರನ್ನ ಮತ್ತೆ ನಾವಲ್ಲ, ಜಗತ್ತಿನ ಯಾವ ಪಂಥವೂ ಕಂಡಿಲ್ಲ ಅಂತ ಟೀಕಾಕೃತರು ಜಯತೀರ್ಥರು. ಅವರೊಬ್ಬರೇ ಒಬ್ರು ಜಯತೀರ್ಥರು. ಯಾತಕ್ಕೆ ಅಂತ ಕೇಳಿದರೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇದನ್ನ, ಎಲ್ಲ ಮತದ ಟೀಕಾಕಾರರು ಕೂಡ ತಮ್ಮ ಮೂಲಕಾರರನ್ನೇ ಕಾಮೆಂಟ್ ಮಾಡಿದ್ದಾರೆ. ಪಣೆ ಇವರು ಸರಿ ಬರೋದಿಲ್ಲ, ಅವರೇ ಕಾಮೆಂಟ್ ಮಾಡಿಕ್ಕಿದ್ದಾರೆ. ಈ ಸಾಕ್ರೆಟಿಸು ಪ್ಲೇಟೋ ಅರಿಸ್ಟಾಟಲ್ ಅಂತೂ ಹೇಗೆ ಅಂತ ಕೇಳಿದರೆ ಗುರು ಶಿಷ್ಯರವರೆಲ್ಲ ಕೂಡ ಫಿಲಾಸಫಿ ಆಫ್ ಸಾಕ್ರೆಟಿಸೇ ಬೇರೆ, ಫಿಲಾಸಫಿ ಆಫ್ ಪ್ಲೇಟೋನೇ ಬೇರೆ, ಫಿಲಾಸಫಿ ಅರಿಸ್ಟಾಟಲ್ನೇ ಬೇರೆ. ಯಾಕೆಂದರೆ ಒಬ್ಬರು ಹೊಂದಾಣಿಕೆ ಇಲ್ಲ, ಮೂರು ಜನದಲ್ಲೂ ಒಂದು ಚಿಂತನ ಪ್ರಣಾಳಿಯಲ್ಲಿ ಏಕತೆ ಕಂಡು ಬರಲಿಲ್ಲ. ಗುರು ಶಿಷ್ಯರು ಹೌದು, ಏಕತೆ ಕಂಡು ಬರಲಿಲ್ಲ. ನಮ್ಮಲ್ಲಿ ಹಾಗಲ್ಲ, ಇಡೀ ಪರಂಪರೆಯಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯ ಬರದಂತೆ ಇದೆ. ಯಾತಕ್ಕೆ ಗೊತ್ತಾ, ಅಷ್ಟು ಗಟ್ಟಿ ಸಿದ್ಧಾಂತ ಮಧ್ವಾಚಾರ್ಯ ಹೇಳಿದ್ದಕ್ಕೆ ಅವನು ವ್ಯತ್ಯಾಸ ಬರಲಿಕ್ಕೆ ಕಾರಣನೇ ಇರಲಿ. ಯಾವಾಗ ಫೌಂಡೇಶನ್ ಲೂಸ್ ಆಗುತ್ತೆ ಎಲ್ಲ ಬಿಲ್ಡಿಂಗ್ ಅಡ್ಡ ಆಗುತ್ತೆ. ಫೌಂಡೇಶನ್ ಗಟ್ಟಿಮುಟ್ಟಿದ್ರೆ ಎಷ್ಟು ಸ್ಟೋರಿ ಹೋದ್ರೂ ಹೋಗ್ತಾನೆ ಇರ್ತದೆ ಮೇಲಕ್ಕೆ. ನೋ ಫೈರ್ ನೋ ಫಾಲಿಂಗ್, ಎರಡು ಅದಕ್ಕೆ ಬೀಳೋ ಭಯ ಇಲ್ಲ, ಬೆಂಕಿ ಹತ್ತೋ ಭಯ ಇಲ್ಲ. ಅಷ್ಟು ಶ್ರೇಷ್ಠವಾದಂತಹ ಮತವನ್ನು ಕೊಟ್ಟು. ಆಮೇಲೆ ವ್ಯಾಸರಾಜರು, ವಿಶ್ವಖ್ಯಾತಿಯ ವ್ಯಾಸರಾಜರು, ಎಂಥ ವೈಭವ. ಬಹುಶಃ ಅವ್ರ ಕಥೆ ಕೇಳ್ಬಿಟ್ಟು ತಲೆ ತಿರುಗಿ ಹೋಗಿಬಿಡ್ತದೆ. ಎಂಥ ಆರ್ಡರ್ ಹೋಲ್ಡರ್ ಗೊತ್ತಾ ಅವರು, ಶಾಪಾದಪಿ ಶರಾದಪಿ ಇದ್ದಾಗೆ ವಿಷಾಕಿರಿ ತಿಳಿಸ್ಕೊಂಡ್ಬಿಡ್ತಾರೆ. ಅಷ್ಟೇ ಅಲ್ಲ, ಪಂಡಿತರು 20 ವರ್ಷ ಅಷ್ಟೇ, 20 ವರ್ಷ ಕಂಚಿ ಹೋಗಿದ್ದಾರೆ, ಪಂಡಿತ ಮಂಡಳಿ ಎಲ್ಲ ಸೋತು ಹೋಗ್ಬಿಡ್ತದೆ. ಇನ್ನೂ ಓದ್ತಾ ಇದ್ದ ಆರಂಭದ ವಿದ್ಯಾರ್ಥಿ ಅಷ್ಟೇ ಅವರು. ಬ್ರಹ್ಮಾಂಡ ತೀರ್ಥರು ಓದಿದ್ದಾರೆ, ವಿಶ್ವಪಾದ್ರ ಹೋಗೇ ಇಲ್ಲ ಇನ್ನೂ ಕೂಡ. ಅವರು ಎಲ್ಲ ಪಂಡಿತ ಮಂಡಳಿ ಸೋತ್ಬಿಟ್ಟು ಆಗ ವಿಷ ಹಾಕಿದ್ರಂತವ್ರಿ, ಅವ್ರು ಕೊಲ್ಲಬೇಕು ಅಂತೇಳಿ. ಆಗ ಅವ್ರು ವಿಷ ಜೀವಿಸ್ಕೊಂಡ್ಬಿಡ್ತಾರೆ ಪುಣ್ಯಾಸ್ತ. ಅಲ್ಲಿಂದ ಮುಳುವಾಗಲಿ ಬರ್ತಾರೆ ತ್ರಿಪಾದರಾಜರಂತ, 12 ವರ್ಷ ಓದ್ತಾರೆ. ಅವರೇ ಆಗಿರ್ಬೇಕು ಲೆಕ್ಕ ಆಯ್ತು. ಪಂಡಿತ ಮಂಡಳಿ ಸೋರಿಸಿದ ವಿದ್ಯಾರ್ಥಿಗೆ 12 ವರ್ಷ ಪಾಠ ಹೇಳಬೇಕಾದ್ರೆ ತ್ರಿಪಾದರಾಜರ ಗುರು ಜ್ಞಾನ ವೈರಾಗ್ಯ ಭತ್ಯಾದಿ ಕಲ್ಯಾಣ ಗುಣಚಾಲಿರಹ ಲಕ್ಷ್ಮೀನಾರಾಯಣ ಮುನಿಯನ್ ಒಂದೇ ವಿದ್ಯಾಗುರುನ್ ಮಮ ಹೇಳಿ ನನ್ನ ವಿದ್ಯಾಗುರುಗಳು ಅಂತ ಕೊಂಡಾಡ್ತಾರೆ. ಅಂತ ಮಹಾನುಭಾವರು ಕೃಷ್ಣದೇವರಾದರೆ ಕುಹಯೋಗ ಬಂದರೆ ಸಿಂಹಾಸ್ಮೀರು ಕೊಡ್ತಾರೆ. ಎಂಥ ತ್ಯಾಗ ಗೊತ್ತಾ ಅದು, ಅಲ್ಲಿ ಕೂತರ ಸಾಯ್ತಾನೆ, ಅಲ್ಲಿ ಕೂತರ ಸಾಯ್ತಾರೆ, ಎಲ್ಲರೂ ಹೆದರ್ತಿದ್ದಾರೆ, ಸಾಹಿತ್ಯ ಸತ್ತಿಲ್ಲ ಸಾಹಿತ್ಯವೇ ನಡೆದ ಕೂತ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಕೃಷ್ಣದೇವರಾಜ ನಡುತ್ತಾ ಇದ್ದ, ಆಗ ಅವ್ರು ಹೇಳ್ತಾರೆ ಕೃಷ್ಣದೇವರು ಯೋಚನೆ ಮಾಡಬೇಡ ನಾನು ಕೊಡ್ತೇನೆ ಅಂತ ಹೇಳಿದ್ರೆ, ಅಂತ ಸ್ವಾಮಿ ನಿಮ್ಮನ್ನು ಕೂಡಿಸೋದಿಲ್ಲ, ನಾನು ನಮ್ಮ ಗುರುಗಳು ನೀವು, ನಾನು ಬೇಕಾದ ಸಾಯ್ತೇನೆ, ನೀವು ಕೂಡಬಾರದು ಅಂದರೆ ಅಲ್ಲ ನಾನು ಕೂಡ್ತೇನೆ ಅಂತ ಹೇಳಿದೆ, ಸಾಯ್ತೇನೆ ಅಂತ ಎಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ನಾನು ಕೂಡ್ತೀನಿ ಅಂತ ಅಷ್ಟೇ ಹೇಳಿದ್ದು, ಮುಂದೇನಾಗುತ್ತೆ ನೋಡು. ಆಗ ಆಶ್ಚರ್ಯವಾದ ಕೃತಿ ಹೇಳಿದಾಗುತ್ತೆ, ದೇಶು ಏಕಏವ ನರವೈರಿ ಮುಖಾಯ ಯಾತು, ಒಬ್ಬ ಮಗನ ಕಳಿಸ್ಕೊಡ್ತೇನೆ ಅಂದರು. ಅಮ್ಮ ಕೊಂದು ಬಿಡ್ತೀಯ ಅಂದರೆ ಕೊಂದು ಯಾರು ಹೇಳಿದ್ರು ನಿನಗೆ, ನನ್ನ ಮಗ ಎಂಥವನು ಗೊತ್ತಾ, ಎಲ್ಲ ದೇವತಾ ವೃದ್ಧ ಒಂದು ಅಳಗಾಡ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಆ ಕಥೆ ಕೇಳಿದ್ದರ ಹಿರಿಮೆ, ಆ ಮತದಲ್ಲಿ ಬಂದಿದ್ದರ ಹಿರಿಮೆ, ಅಂತ ಧೈರ್ಯ ಅವರಿಗೆ ಸಿಂಹಾಸನದಲ್ಲಿ ಕೊಡ್ತಾರೆ. ಆಗ ಬದ್ದೇನು ಗೊತ್ತಾ, ಬಂದ ಕುಹಯೋಗ ಸುಟ್ಟು ಬೂದಿ ಆಗತ್ತೆ ಹೊರತು ಏನೂ ಆಗಲಿಲ್ಲ ಅವರಿಗೆ. ಒಂದು ಕ್ಷಣ, ಆ ಕ್ಷಣ ಅತ್ಯಂತ ಕೆಟ್ಟ ಯೋಗ, ಆ ಯೋಗವನ್ನು ನಾಶ ಮಾಡಿ ಹಾಕಿಬಿಡ್ತಾರೆ. ತೋರಿಸ್ತಾರೆ ಈಗ, ಅಲ್ಲರಿ ಗ್ರಹ ಏನೂ ಮಾಡಲಿಲ್ವಾ ಅಂದರೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ಮೂಲ ಬಲ ಭಗವಂತ ಇದ್ದಾಗ ಯಾವ ಗ್ರಹ ಏನು ಮಾಡುತ್ತೆ ಅಂತ ಹೇಳ್ತಾರೆ. ದಿನ ಬೆಳಗಾದ್ರೆ ಗ್ರಹಗತಿ ಓದಿ 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 ಮನುಷ್ಯ ಬುದ್ಧಿ ಕೆಡಿಸ್ಕೊತಾನೆ. ಗ್ರಹಗತಿ ಓದ್ಲಕ್ಕೆ ಹೋಗಬೇಡ್ರಿ, ಭಗವಂತನ ಮಹಿಮೆ ಕೇಳ್ರಿ, ಯಾವ ಗ್ರಹನೂ ಕಾಣೋದಿಲ್ಲ ಅಂತ ಹೇಳ್ತಾರೆ. ಯಾರೋ ಹೋಗ್ತಾರೆ ಗ್ರಹ ಶಾಂತಿ ಮಾಡಿಸೋಕ್ಕೆ, ಅವ್ರು ದೊಡ್ಡ ಗ್ರಹ ಹೇಗೆ ಕಾಣಿಬಿಡ್ತಾರೆ ಇವ್ರನ್ನ ಪಾಪ, ನವಗ್ರಹ ಬಿಟ್ಟರು ಅವ್ರು ಬಿಡೋದಿಲ್ಲ. ಆಮೇಲೆ ಆ ರೀತಿ ಹೋಗಬೇಡಿ, ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತ್ರ ಮೂಲ ಮಂತ್ರ ಅದು. ಆ ಮಂತ್ರದಿಂದ ನಾವು ಬಾಯಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಬಿಟ್ರೆ ಯಾವ ಕಾಲಕ್ಕೂ ಸೋಲು ಬರ ತೋರಿಸಿಕೊಡ್ತಾರೆ ವ್ಯಾಸರಾಜರು. ಆಶ್ಚರ್ಯ ಪಡ್ತಾರೆ. ಇನ್ನೂ ದೊಡ್ಡ ಆಶ್ಚರ್ಯ ಏನು ಗೊತ್ತಾ, ಮುಗೀತು ಬಾ ಕೊಡು ಅಂತ ಕರೀತಾರೆ. ನಾವು ಪೀಠದಲ್ಲಿ ಕೂತು ಇಳಿಯಲು ತಯಾರಿರೋದಿಲ್ಲ, ಬಸ್ಸಲ್ಲಿ ಸೀಟ್ ಬೀಳಕ್ಕೆ ತಯಾರಿರೋದಿಲ್ಲ ನಾವು ಅಂತ ಹೊತ್ತಿನೊಳಗೆ ಕೂಡಬಾ ಅಂತ ಕರೆದ್ರಂತೆ. ಸ್ವಾಮಿ ನಿಮಗೆ ಕೊಟ್ಟಾಯ್ತು ಅಂತಾನೆ, ನಾನು ವಾಪಸ್ ಕೊಡ್ತೇನೆ, ಯಾಕೆ ಯೋಚನೆ ಮಾಡ್ತೀಯಾ. ಅಲ್ಲ ಸ್ವಾಮಿ ದತ್ತಾಪರಣನ ಪ್ರಸಾದ ದತ್ತಾಪರಣ ಅಲ್ಲ ಅಂತ ಹೇಳ್ತಾರೆ, ಕುಡಿಸೇ ಬಿಡ್ತಾರೆ, ಬಿಡೋದಿಲ್ಲ. ಅವರು ಎರಡು ಕ್ರಾಂತಿ ಮಾಡ್ತಾರೆ. ಶ್ರೀನಿವಾಸ ದೇವರು ದರ್ಶನ ಮಾಡ್ಲಿಕ್ಕೆ ನಾವು ಗಂಟೆ ಗಟ್ಟಲೆ ಕಾಯ್ತಿರ್ತೇವೆ, 12 ವರ್ಷ ಪೂಜೆ ಮಾಡಿದವರು ಅವರು. ಆಮೇಲೆ ಉತ್ತರಾಧಿಕಾರಿ ಬಂದಷ್ಟು ಕೊಟ್ಟುಬಿಟ್ರೆ, ನೀನು ತಗೊಂಡು ಕೊಟ್ಟು ಬಿಡ್ತಾರೆ. ದೊಡ್ಡ ತ್ಯಾಗ ಶ್ರೀನಿವಾಸ ದೇವರ ಪೂಜೆಯನ್ನ ಆ ರೀತಿ ಬಂದಿದ್ದು ತಾವೇ ಪೂರ್ತಿ ಪರಂಪರೆ ತಗೊಂಡ್ಬಿಡುವಾಯ್ತು, ಬೇಕಾದ್ರೆ ತಗೊಳ್ಳಿಲ್ಲ, ನ್ಯಾಯ ಸಲ್ಲಿಸಿದ್ರು ಅಲ್ಲಿಗೆ. ಇಲ್ಲಿ ಬಂದರು ಪೀಠಕ್ಕೆ ನ್ಯಾಯ ಸಲ್ಲಿಸಿಬಿಟ್ರು, ಮತ್ತೆ ಇಲ್ಲಿ ಬಂದರು ರಾಜರಿಗೆ ವಾಪಸ್ ಕೊಟ್ರು, ಅಲ್ಲಿ ಬಂದರು ಅರ್ಚಕರಿಗೆ ವಾಪಸ್ ಕೊಟ್ರು. ಇದು ಕೃಷ್ಣನ ಹೇಳ್ಕೊಟ್ಟಮ್ಮ, ಕೃಷ್ಣದ ಅರ್ಚಕರ ತಾನೆ. ಯಾರನ್ನ ಗೆದ್ರು ಅವ್ರು ಉತ್ತರಾಧಿಕಾರಿ ಭಗವಂತ ಒಪ್ಪಿಸ್ತಾ ಇದ್ದ ಕೃಷ್ಣ. ಕೃಷ್ಣ ಪೂಜಕರಾದ ವ್ಯಾಸರಾಜರು ಹಾಗೆ ಮಾಡ್ತಾರೆ, ಎಂಥ ದಾಸಕೂಟದ ಸ್ಥಾಪನೆ ಮಾಡ್ತಾರೆ, ಎಷ್ಟು ಪುರದರದಾಸರಂತ ಅವರ ಲೋಕಕ್ಕೆ ಕೊಡ್ತಾರೆ, ಎಷ್ಟು ದೇವನಾಮಗಳನ್ನು ಬರೀತಾರೆ. ತರ್ಕತಾಣ ನ್ಯಾಯಾಮೃತಗಳಂತೂ ಮುಗಿದೋಯ್ತು. ವಿದ್ವತ್ತಿನ ಒಂದು ಪರಾಕಾಷ್ಠೆ ಅಂತ ಗ್ರಂಥಗಳು ನ್ಯಾಯಾಮೃತ ತರ್ಕತಾಂಡವ ತಾತ್ಪರ್ಯ ಚಂದ್ರಿಕಾ ಗ್ರಂಥಗಳು, ಅಂತ ಗ್ರಂಥಗಳನ್ನ ಬರೆದ ಮಹಾನ್ ವ್ಯಕ್ತಿಗಳು. ಇನ್ನೊಬ್ರು ಮತ್ತೊಬ್ಬ ವಿಶ್ವಖ್ಯಾತಿಯ ಮಹಾಗುರುಗಳು ವಾದಿರಾಜಸ್ವಾಮಿಗಳು. ಎಂಥ ಖ್ಯಾತಿಯವರು, ಅವ್ರು ಹೇಳಿಬಿಟ್ಟು ಸಾಕು, ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಾಲ ತಥಾ ಕಲೋ ವಾದಿರಾಜ ಶ್ರೀಪಾದೋ ಅಭೀಷ್ಟದ ಸತ. ರಾಘವೇಂದ್ರ ಸ್ವಾಮಿಗಳಿಂದ 71 ವರ್ಷಗಳ ಮುಂಚೆ ಸಶರೀರ ಬೃಂದಾವನ ಪ್ರವೇಶ ಮಾಡಿದ ವಿಶ್ವ ದಾಖಲೆ ಹೊಂದಿದ ಗುರುಗಳು ಅಂದರೆ ವ್ಯಾದಿರಾಜ ಸ್ವಾಮಿಗಳು. ಒಟ್ಟು ಎಷ್ಟು ಗೊತ್ತ, 112 ವರ್ಷ ಸನ್ಯಾಸಿಗಳಾಗಿದ್ದು. 112 ವರ್ಷ ಸನ್ಯಾಸಿಗಳು ನೆನಪಿರಬೇಕು, 4 ಸನ್ಯಾಸದಲ್ಲಿರೋದೇ ಭಾರಿ ಕಷ್ಟ. 112 ವರ್ಷಗಳ ಕಾಲ ಅತಿ ಹೆಚ್ಚು ದೀರ್ಘ ಪರ್ಯಾಯದ ದೊಡ್ಡ ದಾಖಲೆ ವ್ಯಾದಿರಾಜ ಸ್ವಾಮಿಗಳು. ಕೆಲವರು ಇರ್ತಾರೆ 100 ವರ್ಷ 20 ವರ್ಷ ಅಂತ ಇರ್ತಾರೆ, ಪಾಪ 12 ಮುದುಕರಾಗಿಬಿಡ್ತಾರೆ. ಏನು ತಮ್ಮ ವಯಸ್ಸು ನೆನಪಿರೋದ್ರೆ ಅಷ್ಟು ಮಟ್ಟಿಗೆ ವಯಸ್ಸಾಗಿರ್ತಾರೆ ವಾದಿರಾಜ ಸ್ವಾಮಿ. 120 ವರ್ಷಗಳು ಅಷ್ಟೇ ಚಟುವಟಿಕೆ, ಎಂದಿನಂತೆ ಚಿಕ್ಕ ಹುಡುಗ ಇದ್ದಾಗಿರ್ತಾರೆ. ಬಂದು ಕರೆಯ ಪುರಂದರ ನಾಡುಗಳು ಹಿಂದಟ್ಟಿದ ಕರ್ಮಂದಿಗಳ ರಸೆ ವಾದಿರಾಜ ಗುರು ವಾದಿರಾಜ. ಜಗನ್ನಾಥದಾಸರ ಹೇಳ್ತಾರೆ, ಹರಿಕಥಾಮೃತ ಸಾರ ಬರೆದವರು ಹೇಳ್ತಾರೆ. ಎಂಥ ಒಂದು ವೈಭವ ಅವ್ರದ್ದು, ಏನು ಗ್ರಂಥಗಳು, ಯುಕ್ತಿ ಮಲ್ಲಿಕ ಏನು, ರುಕ್ಮಿಣಿ ಚವಿಜ ಏನು, ತೀರ್ಥ ಪ್ರಬಂಧ ಏನು, ಏನು ಸರಸ ಕವಿಗಳು. ಕಾವ್ಯದ ಒಂದು ಉತ್ತುಂಗವನ್ನು ಕಾಣಬೇಕು, ಸರಸ ಕಾವ್ಯವನ್ನು ಕಾಣಬೇಕು, ಸರಸಭಾರತಿ ವಿಲಾಸ ಅವ್ರ ಗ್ರಂಥಕ್ಕೆ ಸರಸಭಾರತಿ ವಿಲಾಸ ಅಂತಾನೆ ಹೆಸರು. ಒಂದು ವಿದ್ಯಾ ವೈಭವವನ್ನು ತೋರಿಸ್ತಾರೆ. ನಮಗೆ ಅದು ಗೊತ್ತಿಲ್ಲ, ಇವತ್ತಿನ ದಿವಸ ನಮಗೇನಿದ್ರೂ ಫಲ ಕೇಳೋ ಅಭ್ಯಾಸ ಆಗಿಬಿಟ್ಟಿದೆ. ವಿದ್ಯೆಯ ಪ್ರಪಂಚಕ್ಕೆ ಹೋದರೆ ನಮ್ಮ ಗ್ರಂಥಗಳು ಅಂತ ಹೇಳಿದರೆ ವೈಕುಂಠ ತೋರಿಸ್ತಕ್ಕಂಥ ಗ್ರಂಥಗಳು ಗೊತ್ತಾ, ಎಷ್ಟು ಅದ್ಭುತ ಪವಾನ ಪುರುಷರಾಗಿ ಅವರು ಮರೀತಾರೆ ಅಂದರೆ, ಸುಲ್ತಾನನ ಮಗ ಸತ್ವವೀರ್ತನ ಬದುಕ್ತಾನ ಆತನನ್ನು, ರಾಶಿ ರಾಶಿ ಆನೆಗಳ ಮೇಲೆ ಒಂಟೆಗಳ ಮೇಲೆ ಚಿನ್ನ ರತ್ನವನ್ನು ಏರಿಸಿಕೊಟ್ರೆ ಅವ್ರು ಕಣ್ಣೆತ್ತಿ ನೋಡೋದಿಲ್ಲ, ವಾಪಸ್ ತಗೊಳ್ಳೋದು ಅಂತ ಹೇಳ್ತಾರೆ. ಅವರು ಬಿಡೋದಿಲ್ಲ, ಕೊಡ ಬಿಡಲಾರದ ರಾಜ ತಗೊಳ್ಳಾರದ ಇವರು. ಕೊನೆಗೆ ನಾವು ಉಡುಪಿಗೆ ಬಂದು ಎಲ್ಲ ಭೂಗತ ಮಾಡಿಸಿ ನಾಗಪತಿ ಸ್ಥಾಪನೆ ಮಾಡಿಸಿಬಿಟ್ರೆ ಅಂತ, ಕೊನೆಗೆ ನಮಗೆ ಬೇಕಾಗಿಲ್ಲ, ನಮಗೆ ದೇವರು ಕೊಡ್ತಾರೆ, ನೀನೇನು ಕೊಡೋದು, ಇದು ಅವರು ವಾದ, ನಮಗೆ ದೇವರು ಕೊಡ್ತಾರೆ. ಇಂಥ ಒಂದು ದೀಕ್ಷೆ, ಎಂಥ ಸರ್ವಸಂಗ ಪರಿತ್ಯಾಗ ಅಂದರೆ ಅದೇ ಸರ್ವಸಂಗ ಪರಿತ್ಯಾಗ. ಇಂಥ ಒಂದು ಅದ್ಭುತವಾದ ಹಿರಿಮೆ ಶ್ರೀ ವಾದಿರಾಜ ಸ್ವಾಮಿಗಳು. ರಘುತ್ತಮ ಸ್ವಾಮಿಗಳು ಬರೀ ಅವ್ರು ಬರ್ತೋದು ದಾಖಲೆ, ಗುರುಗಳು ಪಾಠ ಕೇಳಲೇ ಇಲ್ಲ, ಅನುಗ್ರಹದಿಂದ ಬಂದ ಪಾಠ. ಅದರ ಫಲಿತಾಂಶ ಏನು ಗೊತ್ತಾ, ಅವರ ಪಾಠ ಕೇಳಿದವರ ಟಿಪ್ಪಣಾಚಾರ್ಯ ಚಕ್ರವರ್ತಿಗಳು. ಅಂಥ ಒಂದು ಬಿರುದನ್ನು ಪಡೆದುಬಿಟ್ರು. ಭಾವಬೋಧ ಕೃತಂ ಸೇವೆ ರಘುತ್ತಮ ಮಹಾಗುರುಂ ಯಶಿಷ್ಯ ಶಿಷ್ಯ ಶಿಷ್ಯಾದ್ಯ ಟಿಪ್ಪಣಾಚಾರ್ಯ ಸಂಗೀತಾ ಅಂಥ ಒಂದು ಗುರು, ಅದು ದೈವದತ್ತವಾದ ಪ್ರತಿಭೆಯಿಂದ ಗುರುವನುಗ್ರಹದಿಂದ ಬಂದ ವಿದ್ಯೆ. ಬ್ರಹ್ಮಸೂತ್ರಕ್ಕೆ ಅಧಿಕರಣಕ್ಕೆ ಗುರುಪ್ರಸಾದ ಅಧಿಕರಣಕ್ಕೆ ನಿದರ್ಶನ ಅಂದ್ರೆ ಅವರೇನೆ, ಅದಕ್ಕೆ ಹೇಳ್ತಾರೆ ಪ್ರಧಾನ ಸೂತ್ರ ಪ್ರತಿಪಾದ್ಯ ಭಾವಂ ಅಂತಾನೆ ಗುರುವರ ರಘುವರ ವರ್ಣನೆ ಮಾಡ್ತಾ ಹೇಳಿಬಿಡ್ತಾರೆ. ಅಂಥ ವಿದ್ಯಾ ಸಂಪಾದನೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳಂತೂ ಮುಗಿದೋಯ್ತು. ಬಹುಶಃ ಜಗತ್ತಿನಲ್ಲಿ ಒಂದು ದೇವರ ಹೆಸರು ಕೇಳಿ ತೊಡಗಿಬಿಟ್ಟಿರ್ತಾರೋ, ರಾಘವೇಂದ್ರ ಸ್ವಾಮಿಗಳ ಹೆಸರು ಕೇಳಿಬಿಟ್ಟಿರ್ತಾರೆ ಮುಗಿದೋಯ್ತು. ಪ್ರಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ. ಇವತ್ತೇನಾದ್ರೂ ಜಗತ್ ಮನುಷ್ಯ ಭಾರಿ ಒಂದು ಬಿಟ್ಟರೆ ನೆನಪು ಮಾಡಿಕೊಳ್ಳೋದು ರಾಘವೇಂದ್ರ ಸ್ವಾಮಿಗಳು ಹಾಗಾಗಿಬಿಟ್ಟಿದ್ದು. ಅದೇ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ಕ್ರೀಡ್. ಬಹುಶಃ ಇಂಥ ಒಂದು ಹಿರಿಮೆಯನ್ನ ತಮಾಷೆ ಇಂಥ ಹಿರಿಮೆ ನಾಯಕರು ಗಳಿಸಿಬಿಡ್ತಾರೆ ಸಿದ್ಧಾಂತ ಕಾಂಪ್ರಮೈಸ್ ಮಾಡಿಕೊಂಡು. ಅವ್ರು ಹಾಗಲ್ಲ, ಸಿದ್ಧಾಂತ ಅಂದ್ರೆ ಕಟುವಾದ ರಾಘವೇಂದ್ರ ಸ್ವಾಮಿಗಳು ಒಂದು ಸತ್ಯ ಧರ್ಮ ರಥಾಯಕ ಅತ್ಯಂತ ಕಟುವಾದ ಸಿದ್ಧಾಂತ ಪ್ರತಿಪಾದಕರು. ಅಷ್ಟೇ ಕರುಣಾಶೀಲರು, ಮತ್ತೆ ಉಳಿದ್ರು ತಾತ್ವಿಕ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ಅನುಕಂಪವನ್ನು ತೋರಿಸಿ ಉದ್ಧಾರ ಮಾಡಿದರು, ಅನುಕಂಪವನ್ನು ತೋರಿಸಿ ಕರುಣೆಯನ್ನು ತೋರಿಸಿ ಜಗತ್ತನ್ನು ಬೆಳಗಿದರೆ ಹೊರತು ಎಷ್ಟು ಆರ್ತ ರಕ್ಷಕರು. ಮನೆಯಲ್ಲಿ ಒಬ್ಬ ಮನುಷ್ಯ ಬೀದಿಯಲ್ಲಿ ನಾಲ್ಕು ದಿವಸ ಗೌರವ ತಗೊಳ್ಳೋದು ಕಷ್ಟ. ವೃಂದಾವನ ಪ್ರವೇಶ ಮಾಡಿ 3 ಶತಮಾನ ಮುಗಿದೋಗ್ಬಿಟ್ಟಿದೆ. ಇವತ್ತಿಗೂ ಕೂಡ ರಾಘವೇಂದ್ರ ರಾಘವೇಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂದ್ರೆ ಏನ್ ಮ್ಯಾಜಿಕ್ ಅದು. ಒಂದು ನಿಜವಾಗಲೂ ಮಂತ್ರ ಗಂಡದಂತ ಹೆಸರು ರಾಘವೇಂದ್ರ ಸ್ವಾಮಿಗಳದಾಯ್ತು. ಇದೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಹೇಳ್ತಾರೆ ಯಾತಕ್ಕೆ ಗೊತ್ತಾ, ಈ ಪರಂಪರೆ ವಿಷಯ ನಮ್ಮ ಮಕ್ಕಳಿಗೆ ಕಿವಿ ಬಿದ್ದರೆ ಅವರು ದೇವರಾಣಿ ಬಾಬಾಗಳ ಹತ್ರ ಹೋಗೋದಿಲ್ಲ, ಮತ್ತೆ ಅಯೋಗ್ಯರ ಹತ್ರ ಏನು ಮಾಡಿದ್ರು ಹೋಗೋದಿಲ್ಲ. ಅವ್ರು ಯಾಕೆ ಹೋಗ್ತಾರೋ ಗೊತ್ತಾ, ಗೊತ್ತೇ ಇಲ್ಲ ಅವರಿಗೆ. ತಂದೆ ತಾಯಿಗಳೇ ಗೊತ್ತಿಲ್ಲ ಹಾಗೆ ಬೆಳೀತಾ ಇದ್ದಾರೆ. ಒಂದು ಮನುಷ್ಯನ ಬದುಕು ಅಂದ್ರೆ ಹಣ ಸಂಪಾದನೆ ಅಲ್ಲ. ಎಂಥ ಧನವೂ ನಶ್ವರ, ಜ್ಞಾನವೊಂದೇ ಶಾಶ್ವತ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇಂಥ ದಿವ್ಯ ಪರಂಪರೆ ಕೊಟ್ಟ ಗುರುಗಳು ಮಧ್ವಾಚಾರ್ಯರು. ಇನ್ನು ಹರಿದಾಸರಿಗೆ ಹೋಗಿಬಿಟ್ಟಿರುತ್ತೆ ಮುಗಿದೋಯ್ತು. ಪುರಂದರದಾಸರು, ವಿಜಯದಾಸರು, ಗೋಪಾಲ, ಜಗನ್ನಾಥದಾಸ್. ಇವತ್ತು ಜಗತ್ತೇನಾದರೂ ಒಂದು ಹಾಡು ಬರುತ್ತೆ ಅಂದ್ರೆ ಪುರಂದರದಾಸರ ಹಾಡಾಗಿರ್ಬೇಕಷ್ಟೇ. ಭಿಕ್ಷುಕರ ಬಾಯಲ್ಲಿ ಬರ ಹಾಡಿದ್ರೆ ಪುರಂದರದಾಸರ ಹಾಡಿದೆ. ಯುದ್ಧ ಶಾಸ್ತ್ರ ಸರ್ಕಾರ ಕೂಡ ಈ ರೀತಿ ಅನ್ನ ಕೊಡೋದಿಲ್ಲ. ಭಿಕ್ಷುಕರನ್ನು ತಮ್ಮ ಹಾಡಿನಿಂದ ಬದುಕಿಸಿದ ಕರುಣಾಡು ಅಂದ್ರೆ ಪುರಂದರದಾಸರು. ಭಿಕ್ಷೆ ಬೇಡಿಕೊಂಡು ಬದುಕಿ ಬಿಡ್ತಾರೆ ಮುಗಿದೋಯ್ತು. ಕುರುಡರು ಕಣ್ಣು ಕಾಣೋದಿಲ್ಲ, ಅವ್ನು ಹಾಡ್ತಾ ಇರ್ತಾರೆ ಬದುಕಿ ಹೋಗ್ಬಿಡ್ತಾರೆ. ಈ ರೀತಿ ಸರ್ಕಾರಕ್ಕೆ ಅನ್ನ ಕೊಡ್ಲಿಕ್ಕಾಗೋದಿಲ್ಲ. ಅಷ್ಟು ಒಂದು ವಿಚಿತ್ರ ಮೊಬೈಲ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ತಂದಿದ್ದೆ ಹರಿದಾಸರುಗಳು. ಮನೆ ಮನೆ ಮುಂದೆ ಗೋಪಾಲ ಬಾಡ ನೆಪದೊಳಗೆ ವಿದಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ. ಇದಕ್ಕೆ ನಾ ಫಣಿಫಣವ ಕೈಯಲ್ಲಿ ಹಿಡಿವೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಗೋಪೀ ಜನಪ್ರಿಯ ಗೋಪಾಲಗಲ್ಲದಲೆ. 3 ನುಡಿ ಅಷ್ಟೇ ಕೇಳೋ ಹೊತ್ತಿಗೆ ಹರಿದೇವ ಪರ ಅಂದ್ಬಿಡ್ತಾರೆ ಮನುಷ್ಯ. ಆ ರೀತಿ ಅನಲೈಸ್ ಮಾಡ್ತಾರೆ. ಇವತ್ತು ಹಾಡು ಬರೆಯೋ ದೊಡ್ಡದಲ್ಲ, ಅವತ್ತು ಕ್ರಿಯೇಟ್ ಮಾಡಬೇಕಾಗಿತ್ತು ಗೊತ್ತಾ ಅವರು. ಆ ಕಾಲಕ್ಕೆ ಅವ್ರು ಹೇಗೆ ಬರೆದಿರಬೇಕು. ಸಂಗೀತ ಪ್ರಪಂಚದ ತ್ಯಾಗರಾಜರಂತವ್ರು ಹೇಳ್ತಾರೆ ಪುರಂದರದಾಸ ಭಾರಿ ಮಹಾನುಭಾವರು ಅಂತ ಹೇಳಿಬಿಡ್ತಾರೆ. ಬರೀ ಸಂಗೀತ ಒಂದಕ್ಕೆ ಅವ್ರು ಸರೆಂಡರ್ ಆಗಿಬಿಡ್ತಾರೆ. ಶ್ರೀ ತ್ಯಾಗರಾಜರು ದೊಡ್ಡ ವಿಶ್ವಖ್ಯಾತಿಯ ದೊಡ್ಡ ವಿದ್ವಾಂಸರವರು. ಪುರಂದರದಾಸರು ಕಂಡುಬಿಟ್ರೆ ಭಾರಿ ಮಹಾನುಭಾವರು ಶರಣಾಗತರ ಆಗಿಬಿಡ್ತಾರೆ. ಸಂಗೀತಕ್ಕೆ ಅಂತ ಕಾಣಿಕೆ, ಸಮಾಜಕ್ಕೆ ಅಂತ ಕಾಣಿಕೆ, ಸಮಾಜದ ಬಗ್ಗೆ ಎಚ್ಚರಿಕೆ ಗಂಟೆ ಬಾರಿಸಿದವರು ಅಂದ್ರೆ ದಾಸಕೂಟದವರು. ಅದು ನನಗೆ ಇರಿಸ್ತದೆ, ಒಂದು ಪವಾಡ ಸದೃಶ್ಯವಾದ ಸಾಹಿತ್ಯ ಅಂದ್ರೆ ದಾಸ ಸಾಹಿತ್ಯ. ಕೇವಲ ಅದರ ತನ್ನ ರಾಗ ತಾಳಗಳಿಂದ ಎಳೆದು ಹಾಕಿಬಿಡುತ್ತೆ ಮನಸ್ಸನ್ನು. ಮನಗಿ ಪರಮಾದರದಿ ಪಾಡಲು ಕುಡಿತು ಕೇಳುವ, ಕುಡಿತು ಪಾಡಲು ನಿಲ್ಲುವ, ನಿಂತರೆ ನಲಿಯುವ, ನಲಿದರೆ ಒಲಿವೆ ನಿಮಗೆಂಬ. ಹೇಳ್ತಾರೆ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಭವ ನುಲಿಸಲರಿಯದೆ ಪಾಮರರು ಬಳಸುವರು ಬವಳರುವರು ಭವದೊಡಗೆ. ಎಂಥ ಹರಿಕಥಾಮೃತಾರ ಕೇಳಿದ್ರೆ ಮನುಷ್ಯ ಎಂಥ ನಾಸ್ತಿಕನು ಆಸ್ತಿಕರ ಅನುಮೃತ ಸಾರ. ಮೃತನಾದವನು ಅಮೃತ ಬಡಿಸ್ತಕ್ಕಂಥ ಒಂದು ಅಪೃತ್ವ ವಿಚಿತ್ರ ಗ್ರಂಥ ಕೊಟ್ಟವರು ಅವರು. ದಾಸ ಸಾಹಿತ್ಯ ಅಂದ್ರೆ ಅರ್ಥ ಆಗತ್ತೆ, ನಮಗೆ ಸಾರ್ಥಕ ಜೀವನದ ಒಂದು ಹೊಳಪನ್ನು ಕೊಡುತ್ತೆ. ಹೇಳ್ತಾರೆ ಸೋಚಿತ ಕರ್ಮಗಳು ಆಚರಿಸುತ್ತಬಲು, ನೀಚರಲ್ಲಿಗೆ ಹೋಗಿ ಯಾಚಿಸದೆ, ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸು ತಿಪ್ಪುದೇ ಫಲವಿದು ಬಾಳದುದಕ್ಕೆ. ಒಂದು 3-4 ನುಡಿಗಳಲ್ಲಿ ಹೊಸ ಪ್ರಪಂಚ ಕ್ರಿಯೇಟ್ ಮಾಡತಕ್ಕಂಥ ಶಕ್ತಿ ಇರೋದು ಹರಿದಾಸ ಸಾಹಿತ್ಯಕ್ಕೆ. ನಮ್ಮದೇ ಭಾಷೆ, ಶಾಸ್ತ್ರದ ಭಾವ, ಮನುಷ್ಯರ ಭಾಷೆ, ಅದನ್ನು ಜೋಡಿಸಿದ್ದು ದಾಸ ಸಾಹಿತ್ಯ. ನೆನಪಿರಲಿ, ಹರಿದಾಸರು ಮಾಡಿದ ಕ್ರಾಂತಿಯಿಂದಾಗಿ ಎಂಥ ವ್ಯಕ್ತಿಯೂ ಕೂಡ ಇವತ್ತು ತುಂಬಾ ಎಲ್ಲೋ ಸಭೆಗಳಿಗೆ ಹೋಗಿರ್ತೀರಿ, ಯಾವುದೋ ಸಭೆಗಳಿಗೆ ಕರೆದಿರ್ತಾರೆ. ನಾಸ್ತಿಕರ ಸಭೆ ಇರ್ತದೆ, ಫಾರ್ಮ್ಯಾಲಿಟಿ ವಂದನಾರ್ಪಣೆ ಮಾಡಬೇಕು ಅಂತ ಶುರು ಮಾಡಬೇಕಲ್ಲ ಮಂಗಳಾಚರಣೆ. ಬರ್ತಾರೆ ಗಣೇಶನ ಭಕ್ತರು, ಬರ್ತಾರೆ ಸರಳ ಸಿದ್ಧಿ ವಿನಾಯಕ ಶುರು ಮಾಡಿಬಿಡ್ತಾರೆ. ಕೊನೆ ತತ್ವ ಹೇಳಬೇಕು, ಪುರಂದರ ವಿಠಲ ನಿತ್ಯದಾಸನೆ ಹೇಳಬೇಕು, ಚಪಾಡು ಕೂಡ ಕೂತಿರ್ತಾರೆ ತಮಾಷೆ ಅಂತ ಕೇಳಿದ್ರೆ. ಅದು ತತ್ವವನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬಾಯಲ್ಲಿ ತತ್ವ ಹೇಳಿಸ್ಬೇಕು. ಆ ನರ್ತನಕ್ಕೆ ಬೇಕೋ ಹರಿದಾಸರ ಆಡಿದನೋ ರಂಗ ಅದ್ಭುತದಿಂದಲೇ ನರ್ತನ ಮಾಡಬೇಕು. ಇದೆಲ್ಲ ಎಂಥ ವೈಖರಿಯನ್ನು ಕೊಟ್ಟಿದ್ದಾರೋ ಮಧ್ವಾಚಾರ್ಯ ನೆನಪಿರಬೇಕು. ಅವರೆಲ್ಲ ಹೇಳಿದ್ದೇನಂತ ಶ್ರೀಮದ್ ಆಚಾರ್ಯರು ಅಂತ ಹೇಳಿದ್ರೆ ಮೂಲ ಗುರುಗಳು. ಇನ್ನೊಂದು ನೆನಪಿರಲಿ, ಯಾವ ಪರಂಪರೆಯವರು ಕೂಡ ತಮ್ಮ ಮೂಲ ಆಚಾರ್ಯರನ್ನ ಎಲ್ಲಾ ದೃಷ್ಟಿಯಿಂದ ಗ್ರೇಟ್ ಅಂತ ಹೇಳೋದಿಲ್ಲ. ಒಂದು ಹಂತದಲ್ಲಿ ಹೇಳ್ತಾರಷ್ಟೇನೆ, ನಮ್ಮಲ್ಲಿ ಹಾಗಲ್ಲ. ವ್ಯಾಸ ಸಾಹಿತ್ಯವರಲ್ಲಿ, ದಾಸ ಸಾಹಿತ್ಯವರಲ್ಲಿ, ಯಾರೇ ಇರಲಿ, ಮಾತೆತ್ತಿದರೆ ಮಧ್ವಾಚಾರ್ಯರು ಅಂದ್ರೆ ಅವರು ಜೀವೋತ್ತಮರು. ಅದರ ಬಗ್ಗೆ ನೋ ಕಾಂಟ್ರವರ್ಸಿ ಅಟ್ ಆಲ್. ಇಂಥ ಒಂದು ಸರ್ವ ಸಂಪ್ರತಿಪನ್ನವಾದಂತಹ ಹಿರಿಮೆ ಗಳಿಸಿದ ಗುರುಗಳು ಮಧ್ವಾಚಾರ್ಯರು. ಈಗ ಹರಿದಾಸ್ ಸಾಹಿತ್ಯ ತಗೊಂಡ್ರು ಹಾಗೆ ಸಾಮಾಜಿಕ ಸುಧಾರಣೆಗೆ ತಗೊಂಡ್ರೆ ಕನಕದಾಸರನ್ನ ಸ್ವೀಕಾರ ಮಾಡಿದ ಮತ ಮಧ್ವಮತ ನೆನಪಿರಬೇಕು. ಕನಕದಾಸರು ಜಾತ್ಯ ಬ್ರಾಹ್ಮಣರಲ್ಲ, ಅಂಥವರನ್ನ ಎಷ್ಟು ಉನ್ನತ ಸ್ಥಾನದಲ್ಲಿಟ್ಟರು ವ್ಯಾಸರಾಜರು. ತೀರ್ಥವನ್ನು ಕೊಡುವಾಗ ಕನಕನ್ನ ಕರೆಯೇನಲು, ಮಧ್ವಾಚಾರ್ಯ ಹೇಳಿದ ವರ್ಣಾಶ್ರಮ ದರದ ವ್ಯವಸ್ಥೆಯನ್ನ ನಿಜವಾದ ಅರ್ಥದಲ್ಲಿ ಫಾಲೋ ಮಾಡಿ ತೋರಿಸಿದ್ದು ವ್ಯಾಸರಾಜರು. ಕನಕದಾಸರು ಎಷ್ಟು ಅದ್ಭುತವಾದ ಗ್ರಂಥಗಳನ್ನು ಬರೆದು ಗುರುತಿಸಿದರು ಹರಿದಾಸರಿದ್ದಾರೆ. ಅದು ಮಧ್ವಾ ಸಿದ್ಧಾಂತ ಗೊತ್ತಿಲ್ಲ, ಅದು ಕೋಮಿನ ಸಿದ್ಧಾಂತ ಅಲ್ಲ, ನೆನಪಿರಬೇಕು. ಅದು ಕೋಮಿನ ಸಿದ್ಧಾಂತ ಅಲ್ಲ, ವಿಶ್ವ ಸಿದ್ಧಾಂತ. ಜಗತ್ತಿನಲ್ಲಿ ಎಲ್ಲರೂ ಭಗವಂತನ ಭಕ್ತರಾಗಲಕ್ ಬರುತ್ತೆ ಅಂತ ಹೇಳಿದ ಏಕಮಾತ್ರ ಗುರುಗಳು ಅಂದ್ರೆ ಮತ್ತೆ ಮಧ್ವಾಚಾರ್ಯರೇ. ಯಾರು ಬೇಕಾದ್ರೂ ಆಗಿರಲಿ, ನರ ವಾನರ ಅವರು ಇವರು ಯಾರೇ ಆಗಿರಲಿ, ನೀವು ಪ್ರಾಮಾಣಿಕರಾಗಿದ್ದರೆ ದೇವರು ನಿಮಗೆ ಬಾಗಿಲು ತೆಗಿತಾರೆ ಅಂತ ಹೇಳ್ತಾರೆ. ಈ ಪ್ರಾಮಾಣಿಕತೆ ನಿಮ್ಮಲ್ಲಿತ್ತು ಅಂದ್ರೆ ನೀವು ಸರ್ ದೇವರಿಗೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ತಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಸರೆಂಡರ್ ಆದರೆ ದೇವರು ಕೈ ಬಿಡೋದಿಲ್ಲ ಅಂತ ಆಶ್ವಾಸನೆ ಕೊಟ್ಟ ಗುರುಗಳು ಮಧ್ವಾಚಾರ್ಯರು. ಇವತ್ತು ನಮ್ಮ ಮಕ್ಕಳಿಗೆ ಆಶ್ವಾಸನೆ ಬರದಂತೆ ನಾವು ಮಾಡಿಬಿಟ್ಟಿದ್ದೇವೆ, ಎಷ್ಟು ತಪ್ಪಾಗಿರ್ಬೇಕು. ಇದೆಲ್ಲ ಕಳಕಳಿ ಅರ್ಥ ಮಾಡಿಕೊಂಡ್ರೆ ಮಧ್ವ ಸಿದ್ಧಾಂತವನ್ನ ನಾವು ಜೀವನದ ಸಿದ್ಧಾಂತ, ಹೇಗೆ ಉಸಿರು ನಮ್ಮ ದೇಹಕ್ಕೆ ಬೇಕೋ ಮಧ್ವ ಸಿದ್ಧಾಂತ ನಮ್ಮ ಜೀವಕ್ಕೆ ಬೇಕು ಅನ್ನೋ ತತ್ವವನ್ನ ತಿಳಿಯಕ್ಕೆ ಒಳ್ಳೆ ಸಕಾಲವಾದದ್ದು. ಅಂತ ಮಹಾನುಭಾವರ ಗ್ರಂಥಗಳೇ ಸರ್ವ ಮೂಲ ಗ್ರಂಥಗಳು, ಅವುಗಳನ್ನ ಕಾಲಕಾಲಕ್ಕೆ ಸಂರಕ್ಷಣೆ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ. ಯಾವ್ದಕ್ಕೆ ಗೊತ್ತಾ, ದೀಪ ಆರದಂತೆ ನೋಡಿಕೊಂಡ್ರೆ ನಮಗೆ ಬೆಳಕು ಕೊಡುತ್ತದು. ದೀಪ ಎಲ್ಲಿವರೆಗೂ ಇರುತ್ತೋ ನಮಗೆ ಬೆಳಕು ಅಲ್ಲಿವರೆಗೂ ಇರುತ್ತೆ, ದೀಪ ಹೋದ್ರೆ ನಮಗೆ ಬೆಳಕಿರೋದಿಲ್ಲ. ಮತ್ತು ತತ್ವಜ್ಞಾನದ ದೀಪದ ಒಂದು ಸಾಮ್ರಾಜ್ಯ ಅಂದ್ರೆ ಸರ್ವ ಮೂಲ ಗ್ರಂಥಗಳು. ಅಂತ ಮೂಲ ಗ್ರಂಥಗಳ ಜಯತೀರ್ಥರು ಬಂದಿದ್ದು ಯಾವುದಕ್ಕೂ ಅಲ್ಲ, ಸರ್ವ ಮೂಲ ಬಂತು ಅಂತ ಜಯತೀರ್ಥರು ಬಂದರು, ಜಯತೀರ್ಥರು ಬಂತು ಅಂತ ವ್ಯಾಸರಾಜರು ಬಂದರು, ಮತ್ತೆ ವ್ಯಾಸರಾಜರ ಮಹಾನುಭಾವರು ಬಂದರು, ಅವು ಬಂತು ಅಂತ ಟಿಪ್ಪಣಿಕಾರರು ಬಂದರು, ಅವ್ರು ಬಂದಿದ್ದಕ್ಕೆ ಹರಿದಾಸರು ಬಂದರು. ಅಂದ್ಮೇಲೆ ಮಧ್ವಾಚಾರ್ಯರು ಎಲ್ಲದಕ್ಕೂ ಮೂಲ, ಅದಕ್ಕೆ ಮಧ್ವಾಚಾರ್ಯರೇ ಸರ್ವ ಮೂಲ. ಇನ್ನು ಹೇಳಬೇಕು ಅಂದ್ರೆ ಮಧ್ವಾಚಾರ್ಯರೇ ಸರ್ವ ಮೂಲ, ಅವರ ಗ್ರಂಥಗಳು ಸರ್ವ ಮೂಲ ಗ್ರಂಥಗಳೇ. ಅಂತ ಮಹಾನುಭಾವರ ಗ್ರಂಥಗಳನ್ನ ಕಾಲಕಾಲಕ್ಕೆ ಅನೇಕ ಜನ ಅದನ್ನ ಅನೇಕ ರೀತಿಯಲ್ಲಿ ಉಳಿಸ್ತಾ ಬಂದಿದ್ದಾರೆ. ಪಾಠ ಪ್ರವಚನಗಳಿಂದ ಉಳಿಸೋದು, ಅನೇಕ ರೀತಿಯಲ್ಲಿ ಮನೆ ಬರೆದು ಉಳಿಸಿದ್ದಾರೆ ಗೊತ್ತಾ. ಇವತ್ತು ನಾವು ಪ್ರಿಂಟ್ ಮಾಡಿಸೋ ದೊಡ್ಡದಲ್ಲ, ಕೈಲಿ ಬರೆದು ಉಳಿಸಿದ್ದಾರೆ. ಹೇಗಿರ್ಬೇಕು ಜನಗಳು, ಅದು ವಿಶ್ವ ದಾಖಲೆಯ ಅಥವಾ ಬರವಣಿಗೆ ಋಷಿಕೇಶ್ ತೀರ್ಥರ ಬರವಣಿಗೆ. ಆಚಾರ ಸಾಕ್ಷಾತ್ ಶಿಷ್ಯರಾಗಿ ಸ್ವತಃ ತಾಣವಾಲೆಯಲ್ಲಿ ಬರೆದು ಉಳಿಸಿದವರು ಋಷಿಕೇಶ ತೀರ್ಥರು, ಅನಂತರ ಪದ್ಮನಾಭ ತೀರ್ಥರು ಮೊದಲೆಲ್ಲ ಉಳಿಸ್ಕೊಂಡು ಬಂದಿದ್ದಾರೆ. ಇವತ್ತು ಪ್ರಿಂಟ್ ಮಾಡಿ ಉಳಿಸೋ ಕೆಲಸ ಅಷ್ಟೇ ನಮ್ಮದು, ಭಾರಿ ಸುಲಭದ ಕೆಲಸ ಇತ್ತು. 10 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಒಂದೇ ಸಲಕ್ಕೆ ಸರ್ವಮೂಲ ಗ್ರಂಥಗಳನ್ನು ಪ್ರಕಾಶ ಮಾಡಿದಂಥ ಕಾರ್ಯವನ್ನ ನಮ್ಮ ವ್ಯಾಸಮತ್ವ ಸಂಶೋಧನಾ ಪ್ರತಿಷ್ಠಾನ 1999 ಹೊತ್ತುಕೊಂಡು ಒಂದೇ ಬಾರಿಗೆ ಏಕಕಾಲದಲ್ಲಿ ಸರ್ವಮೂಲ ಗ್ರಂಥಗಳ ಪ್ರಕಾಶನ ಸಂಸ್ಕೃತದೊಳಗೆ, ಅನಂತರ 2002 ಏಕಕಾಲಕ್ಕೆ ಕನ್ನಡ ಲಿಪಿಯಲ್ಲಿ ಪ್ರಕಾಶನ ಸರ್ವಮೂಲಗಳದ್ದು, 2004 ಏಕಕಾಲಕ್ಕೆ ತೆಲುಗು ಲಿಪಿಯಲ್ಲಿ ಪ್ರಕಾಶನ. ಈಗ 3 ಭಾಷೆಗಳಲ್ಲಿ ಸರ್ವಮೂಲ ಗ್ರಂಥಗಳನ್ನ ಪ್ರಕಾಶನ ಮಾಡಿದ ಮೇಲೆ ಇಷ್ಟು ದಿವಸಗಳ ನಮ್ಮಲ್ಲಿ ಗ್ರಂಥಗಳು ಎಷ್ಟು ದೊಡ್ಡದೋ ನಮ್ಮ ಪ್ರತಿಕ್ರಿಯೆ ಅಷ್ಟೇ ನೀರಸ ಪ್ರತಿಕ್ರಿಯೆ. ಆಚಾರ್ಯ ಯಾವ ಮಠ ಕಟ್ಟಿಸೋಕ್ಕೂ ಭೂಮಿ ಬರಲಿಲ್ಲ, ಆಜ್ಞಾ ಮನೇರ ಭಾರ್ಯಂ ಸರ್ವಮೂಲ ಗ್ರಂಥಕ್ಕೋಸ್ಕರ ಬಂದರು ಭೂಮಿಗೆ ಹೊರತು ಬೇರೆ ಗ್ರಂಥಕ್ಕೆ ಬರಲಿಲ್ಲ. ಉಳಿದೆಲ್ಲ ಅದು ಪೂರಕವಾಗಿ ಬಂತು ಅಷ್ಟೇ, ಗ್ರಂಥಗಳು ಬಂದಿದ್ದಕ್ಕೆ ಉಳಿದು ಪೂರಕವಾಗಿ ಬಂತೆ ಹೊರತು ಬೇರೆದಕ್ಕೆ ಬರಲಿಲ್ಲ. ಆದರೆ ಅಂತ ಸರ್ವಮೂಲ ಗ್ರಂಥಗಳ ಬಗ್ಗೆ ಆಸಕ್ತಿ ಜನಕ್ಕೆ ಭಾರಿ ಕಡಿಮೆ. ಅದು ಮನೆಯಲ್ಲಿದ್ದರೆ ಯಾವ ಅನಿಷ್ಠನೂ ಬರೋದಿಲ್ಲ, ನೆನಪಿರಬೇಕು. ಮುಖ್ಯ ಪ್ರಾಣ 32,000 ಪ್ರಾಣದೇವರ ರೂಪಗಳಿವೆ ಅಂದರೆ ಮತ್ತು ಸರ್ವಮೂಲ ಗ್ರಂಥದಲ್ಲಿರುತ್ತೆ. ಮನೆಗೆ ಸರ್ವಮೂಲ ಗ್ರಂಥ ಇತ್ತು ಅಂದರೆ ನಮಗೆ ಆಲೌಟ್ ಇರೋದು ಗೊತ್ತು, ಆಲೌಟ್ ಇದ್ರೆ ಸೊಳ್ಳೆ ಬರೋದಿಲ್ಲ ಅಂತ ಗೊತ್ತು ನಮಗೆ. ಬದ್ಧಾಚಾರ ಸರ್ವಮೂಲ ಇದ್ರೆ ಆಲ್ ಔಟ್, ಯಾವ ಪಾಪ ಲೇಪಡು ಬರಲಿಕ್ಕೆ ಸಾಧ್ಯ, ಎಲ್ಲ ಔಟೆ. ಇಲ್ಲದೆ ಹೋದ್ರೆ ನಾವೇ ಔಟ್ ಅಷ್ಟೆ, ನಾವೇ ಔಟ್ ಆಗಿಬಿಡುತ್ತೆ, ಹೊರತು ಬೇರೆ ಇರೋದಿಲ್ಲ. ನಮಗೆ ಆಲ್ ಔಟಿನ ಬೆಲೆ ಗೊತ್ತು, ಏನೇನೋ ಬೆಲೆ ಗೊತ್ತು. ಜಿರಳೆ ಬರಬಾರದು, ಸೊಳ್ಳೆ ಬರಬಾರದು, ಮನಸ್ಸೊಳಗೆ ಕಾಮಕ್ರೋಧ ಬರಬಹುದು, ಹಾಗಿದ್ರೆ ಪರವಾಗಿಲ್ವಾ? ತಪ್ಪುದು, ಮನಸ್ಸಿನಲ್ಲಿ ಏನು ದುಷ್ಟ ಶಕ್ತಿ ಪ್ರವೇಶ ಮಾಡಬಾರ್ದು. ವಾಸ್ತು ಸರಿ ಹೋಗಬೇಕಾ, ಸರ್ಮೂಲ ಇಟ್ಟುಕೊಳ್ಳಿ. ಗಣಗತ್ಯ ಸರಿಗೆ ಹೋಗಬೇಕಾ, ಸರ್ಮೂಲ ಇಟ್ಟುಕೊಳ್ಳಿ. ಮಾತು ಹೇಳ್ತಾ ಇಲ್ಲ, ಅನುಭವದ ಮಾತು ಹೇಳ್ತೇನೆ. ತುಂಬಾ ಜನ ಅನುಭವಿಸಿ ಹೇಳ್ತಾರೆ ಮೇಲೆ, ಹೌದು ಎಲ್ಲ ಅನಿಷ್ಟ ಪರಿಹಾರ ಆಯ್ತು, ಸರ್ಮೂಲ ಬಂದ ಮೇಲೆ ಎಲ್ಲ ರೋಗ ಹೋಯ್ತು, ಗ್ರಹಗತಿ ಸರಿ ಹೋಯ್ತು, ವಾಸ್ತು ಸರಿ ಹೋಯ್ತು, ಎಲ್ಲ ಸರಿ ಹೋಯ್ತು. ವರಿಷ್ಠನೇ ಸರಿ ಹೋಗ್ತಾನೆ. ಇವರು ವೈಕುಂಠಕ್ಕೊಯ್ಯೋ ಗ್ರಂಥಕ್ಕೆ ಭೂಲೋಕನ ಸರಿ ಮಾಡಕ್ ಬರೋದಿಲ್ವಾ? ಆದ್ದರಿಂದ ಸರ್ವರ ಮನೆಯಲ್ಲಿರ್ಬೋದು ಬಿಡೋದು, ಆಮೇಲೆ ಅದನ್ನು ನೋಡಿ ಸಾಕು, ಆಮೇಲೆ ಓದೋದು. ಅದನ್ನ ಕೇಳಿ ನೋಡಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಉದ್ಧಾರ ಆಗ್ತಾನೆ ಮನುಷ್ಯ. ದೊಡ್ಡ ಆಸ್ತಿ ಜನಾಂಗಕ್ಕೆ ಕೊಡಬಹುದಾದ ಆಸ್ತಿ ಸರ್ವಮೂಲ ಗ್ರಂಥಗಳು. ಆದ್ರೆ ಮನೆಯಲ್ಲಿ ಇಟ್ಟುಕೊಳ್ಳತಕ್ಕಂಥ ಪದ್ಧತಿ ನಮ್ಮ ಜನಕ್ಕಿಲ್ಲ ಅನ್ನೋ ಗುರುತು. 1,000 ಪುಸ್ತಕ ಮಾಡಿದ್ರೆ 10 ವರ್ಷ ಬೇಕಾಯ್ತು ಅಂತ ತಿಳ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ. 1,000 ಬೇಕಾಯ್ತು ಅಂದ್ರೆ ಬೈಬಲ್ ಲಕ್ಷಾಂತರ ಪ್ರತಿ ಮಾಡ್ತಾರೆ ಗೊತ್ತಾ, ಅವರು ಮತಾಂತರ ಮಾಡ್ತಾರೆ, ಹೊಡ್ಕೋತಾರೆ, ಆ ರೀತಿ ಪ್ರಿಂಟ್ ಮಾಡ್ತಾರೆ, ಮತಾಂತರ ಮಾಡ್ತಾರೆ. ಇವತ್ತು ನಾವು ಸರ್ವ ಮಾಡ್ತಾರೆ ಆಗ್ತದಾಗ ಎಷ್ಟು ಸುಲಭ ಗೊತ್ತಾವ? 1,000 ಒಂದು 5,000 ಏನಾದರೂ ಮುಂದೆ ಬಂದ್ರೆ ಬರೀ 500 ಸರ್ವಮೂಲ ಕೊಡ್ಬೋದು, ಗೊತ್ತಾಯ್ತಾ? 10,000 ಬರೀ 250 ಸರ್ವಮೂಲ ಕೊಡ್ಬೋದು. ದುಡ್ಡಿನ ಬೆಲೆ ಪ್ರಿಂಟಿಂಗ್ ಕಷ್ಟ ಅಷ್ಟೇ, ಅದು ತುಂಬಾ ಜನ ಬಂದ್ರೆ ಬರೀ 250 ಕೊಡ್ಬೋದು. ಆದ್ರೆ ನಮ್ಗೆ ಇನ್ನೂ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಅದ್ರ ಮಹಿಮೆ ಗೊತ್ತಾಗಿಲ್ಲ ಅಂತ ಅಷ್ಟೇ ಅರ್ಥ. ಈ ಹಿನ್ನೆಲೆಯಲ್ಲಿ ಸರುಮೂಲ ಗ್ರಂಥಗಳು ಇತ್ತೀಚೆಗೆ ಮುಗಿದ ಮೇಲೆ ತುಂಬಾ ಜನ ಕೇಳ್ತಾ ಇದ್ರು. ಆದರೆ ಆ ಉದ್ದೇಶದಿಂದ ನಮ್ಮ ಪ್ರತಿಷ್ಠಾನ ಇನ್ನೊಮ್ಮೆ ಅಂದು ಪ್ರಿಂಟ್ ಮಾಡಬೇಕು ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಅದಕ್ಕೆ ಸುಮುಹೂರ್ತ ಕೂಡಿ ಬಂದಿದೆ. ಈ ಒಂದು ಫಾಲ್ಗುಣ ಮಾಸದಲ್ಲಿ ಈ ಕಾರ್ಯಕ್ರಮ ನಡೆದು ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಕಾರ್ಯಕ್ರಮ ಬಿಡುಗಡೆಯಾಗ್ತಾ ಇದೆ. ಇಂಥ ಒಂದು ಸಮಾರಂಭಕ್ಕೆ ಯಾರು ಬರಬೇಕಿದಕ್ಕೆ? ಮಧ್ವಾಚಾರ್ಯರಂತ ಬಿಡುಗಡೆ ಮಾಡಬೇಕಾದ್ರೆ ಮಧ್ವಾಚಾರ್ಯ ಪೀಠದಲ್ಲಿದ್ದವರೇ ಬರಬೇಕು. ಇಲ್ಲಿ ಯಾರು ಬಂದರೂ ಕೂಡ ಬಿಡುಗಡೆ ಆಗಲು ಸಾಧ್ಯ ಇಲ್ಲ. ಅದಕ್ಕೆ ಮೂರು ಜನ ಇವತ್ತು ಪೀಠಾಧೀಶ, ಎರಡು ಪೀಠ, ಮೂರು ಜನ ಸ್ವಾಮಿಗಳು ಬಂದು ನಿಮಗೆ ಅನುಗ್ರಹ ಮಾಡ್ತಿದ್ದಾರೆ. ಅಂದರೆ ಇವತ್ತು ಸ್ವಾಮಿಗಳು ಬಿಡುಗಡೆ ಮಾಡ್ತಾ ಇಲ್ಲ, ಮಧ್ವಾಚಾರ್ಯರೇ ಬಂದು ತಮ್ಮ ಸರುಮೂಲಗಂತ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿದರ್ಶನ ಮಧ್ವಾಚಾರ್ಯ ಬಂದರು ಅಂತ ಹೇಗೆ ಹೇಳ್ತೀರಿ ಅಂದರೆ, ಇವತ್ತು ಪೇಜಾವರ ಶ್ರೀಗಳವರು ಅಂದರೆ ಇವತ್ತು ಇವತ್ತಿನ ಮಧ್ವಾಚಾರ್ಯ ಇದ್ದಾಗಿದ್ದಾರೆ. ಇನ್ನು ಹೇಳಬೇಕು ಅಂದರೆ ಮಧ್ವಾಚಾರ್ಯ ಇದ್ದಾಗಿದ್ದಾರೆ. ಎಲ್ಲ ಜನಗಳಿಗೂ ಪ್ರಿಯರು, ಎಲ್ಲದಕ್ಕೂ ಪ್ರಿಯರು. ಅವರು ಜಪ ತಪ ಬಿಡೋದಿಲ್ಲ, ಯಾವ ಅನ್ಯಕನೂ ಬಿಡೋದಿಲ್ಲ, ಆದರೆ ಬೇರೆ ಜನಗಳನ್ನು ಎಚ್ಚರಿಸೋದು ಬಿಡೋದಿಲ್ಲ. ಇವತ್ತೇನಾದರೂ ಒಬ್ಬ ಸ್ವಾಮಿಗಳ ಸ್ಟೇಟ್ಮೆಂಟು ಯಾವುದಾದ್ರೂ ನಡೆದ್ರೆ ಏನೇ ನಡೆದಿಲ್ಲ, ನೈಸೋ ಇದು ನೈಸ್ ಬರ್ತಲ್ಲ, ನೈಸಲ್ಲ ಅಂತ ಹೇಳೋರು ಸ್ವಾಮಿಗಳೇ. ಅದು ನೈಸಲ್ಲ, ಅದು ಭಾರಿ ಏನೋ ಆಗೋಗ್ಬಿಟ್ಟಿದೆ ಅದರೊಳಗೆ ಅಂತ ಹೇಳೋಷ್ಟು ಮಟ್ಟಿಗೆ ಮುಂದೆ ಬರೋದು ಸ್ವಾಮಿಗಳೇ. ಯಾವ್ದಕ್ಕಾರ ಉಪವಾಸ ಕೊಡ್ಲಕ್ಕೂ ತಯಾರು, ಏಕಾಚರು ಮಾಡ್ತಾರೆ ಅಲ್ಲಿ ಬೇಕಾದ್ರೂ ಉಪವಾಸ ಕೊಡ್ತಾರೆ. ಅಂತ ಸ್ವಾಮಿಗಳು ಅಂದ್ರೆ ಪೇಜಾವರ ಸ್ವಾಮಿಗಳು. ಆ ದೃಷ್ಟಿಯಿಂದ ಅವರಲ್ಲಿ ವಿಶಿಷ್ಟವಾದಂತಹ ಒಂದು ಭಗವತ್ ಸನ್ನಿಧಾನ ಇದೆ. ಅವರು ಎಲ್ಲಿರ್ತಾರೆ ಯಾರಿಗೂ ಗೊತ್ತಿರೋದಿಲ್ಲ. ಬೆಳಿಗ್ಗೆ ಒಂದೂರು, ಮಧ್ಯಾಹ್ನ ಸಾಯಂಕಾಲ ಒಂದು, ಅವತ್ತಿಂದೇ ಡೇಟಸ್ ತಿಳ್ಕೋಬೇಕೆ ಹೊರತು ಎಲ್ಲಿರು ಗೊತ್ತಾಗೋದಿಲ್ಲ. ಆ ರೀತಿ ಗಾಳಿಯ ಮತ ಆ ಗಾಳಿಯ ವೇಗದಲ್ಲಿ ಓಡಾಡ್ತಾ ಇದ್ದಾರೆ ಸ್ವಾಮಿಗಳು. ಅವರು ಬಂದಿದ್ದು ನಮ್ಮ ಜನ್ಮ ಜನ್ಮಗಳ ಭಾಗ್ಯ ಇದು. ಒಂದು ಅವರ ಕೈಯಿಂದ ಪುಸ್ತಕ ಬಿಡುಗಡೆ ಆಯಿತು. ಒಂದು ನೋಡಿದರೆ ಆ ರೀತಿ ವ್ಯಕ್ತಿತ್ವ. ಉಡುಪಿಯ ಕೃಷ್ಣನನ್ನ ನಾಲ್ಕು ಪರ್ಯಾಯ ಮಾಡಿದ ದಾಖಲೆ, ಪೂಜೆ ಮಾಡಿದ ದಾಖಲೆ ಪೇಜಾವರ ಶ್ರೀಪಾದಗಳು. ಅವರು ದಾಖಲೆ ಹೇಳ್ತಾ ಹೋದ್ರೆ ಅದೇ ಉಪನ್ಯಾಸ ಆಗುತ್ತಾದ್ರೆ ಹೇಳೋದಕ್ಕೆ ಹೋಗೋದಿಲ್ಲ, ನಿಮಗೆ ಅಲ್ಲಿ ಗೊತ್ತಿದೆ. ಆದ್ರಿಂದಾಗೇನೆ ಅಂತ ಪರಮಪೂಜ್ಯರು ಬಂದಿದ್ದೇ ನಮ್ಮ ದೊಡ್ಡ ಭಾಗ್ಯ, ಜನ್ಮ ಜನ್ಮಗಳ ಭಾಗ್ಯ ಅಂತ ಹೇಳಿ ಅವರನ್ನ ನನ್ನ ವೈಯಕ್ತಿಕವಾಗಿ ಪ್ರತಿಷ್ಠಾನದ ಪರವಾಗಿ ಸಮಾರಂಭದಲ್ಲಿ ಗ್ರಂಥ ಬಿಡುಗಡೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಇನ್ನೂ ಕೆಲವು ಗ್ರಂಥಗಳು ಒಟ್ಟು ಸರ್ವಮೂಲದ ಆರು ಸಂಪುಟದಲ್ಲಿ ಬಂದಿದೆ. ಕಳೆದ ಬಾರಿ ಆರು ಸಂಪುಟಗಳಲ್ಲಿ ಸರ್ವಮೂಲ ಬಿಡುಗಡೆ ಆಗ್ತಾ ಇದೆ. ಕನ್ನಡ ರಿಪೇರಿಸ್ ದೊಡ್ಡ ಅಕ್ಷರ, ಮೊದಲಿಗಿಂತ ದೊಡ್ಡ ಅಕ್ಷರಗಳು, ಇನ್ನೂ ಒಳ್ಳೆಯ ಪೇಪರು, ಇನ್ನೂ ಉತ್ತಮ ಸುಧಾರಿಸಿದ ಆವೃತ್ತಿ, ಅಲ್ಲೆಲ್ಲಿ ಬಂದ ಮುದ್ರಣ ದೋಷಗಳನ್ನು ಪರಿಹಾರ ಮಾಡಿಬಿಟ್ಟು ಇನ್ನು ಸುಧಾರಿತವಾದ ಆವೃತ್ತಿ ಸತ್ತು ಬರ್ತಾ ಇದೆ. ಅದು ಪುಸ್ತಕ ಸಿಗ್ತಾನೂ ಇದೆ, ಬೇಕಾದವರು ಪಡ್ಕೊಳ್ಳೋದು ಪ್ರಯತ್ನ ಪಡಬಹುದು. ಅನಂತರ ಹರಿದಾಸ ಸಾಹಿತ್ಯದ ಬಗ್ಗೆ ಹೇಳಿದೆ. ಹರಿಕಥಾ ಪ್ರಸಾರಕ್ಕೆ ತುಂಬ ವ್ಯಾಖ್ಯಾನಗಳು ಬಂದಿದೆ. ಅದರಲ್ಲಿ ಒಂದು ಕಮಲಾಪತಿ ದಾಸರ ವ್ಯಾಖ್ಯಾನ ಅನ್ನೋದು ಒಂದು ದೇವನಾಗ ಲಿಪಿಯಲ್ಲಿ ಪ್ರಕಾಶಿತವಾಗಿತ್ತು. ಆದರೆ ಕನ್ನಡ ಲಿಪಿ, ಕನ್ನಡ ಭಾಷೆಯ ಗ್ರಂಥ ಕನ್ನಡದಲ್ಲೇ ಪ್ರಿಂಟ್ ಆಗಿರಲಿಲ್ಲ, ದೇವನಾಗಲಿ ಪ್ರಿಂಟ್ ಆಗಿಬಿಟ್ಟಿತ್ತು. ಅಂಥ ಗ್ರಂಥವನ್ನು ಈ ಪ್ರಥಮ ಬಾರಿಗೆ ಈಗ ಕನ್ನಡ ಲಿಪಿಯಲ್ಲಿ ಪ್ರಕಾಶನ ಮಾಡತಕ್ಕಂಥ ಯೋಗ ಬಂದಿದೆ. ಅದು ಆ ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕೆ ಶ್ರೀಗಳವರನ್ನು ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ವಿಜಯದಾಸರ ಬಗ್ಗೆ ಒಂದು ವಿಜಯದಾಸ ದರ್ಶನ ಅಂತ ಒಂದು ಗ್ರಂಥ. ದಾಸ ಸಾಹಿತ್ಯದಲ್ಲಿ ಇವತ್ತು ಕ್ರಾಂತಿ ಅಂದರೆ ಭಜನೆ ಅಂತ ಆಗೋಗ್ಬಿಟ್ಟಿದೆ. ಭಜನೆ ಒಂದೇ ಕ್ರಾಂತಿ ಅಲ್ಲ, ಸಂಶೋಧನೆ ಆಗಬೇಕು. ಒಂದು ದೃಷ್ಟಾಂತ ಪ್ರಸಂಗ ಬಂತು ಹೇಳ್ತೇನೆ. ಕರ್ನಾಟಕ ಸರ್ಕಾರದಿಂದ ಸಮಗ್ರ ದಾಸ ಸಾಹಿತ್ಯ ಪ್ರಕಾಶಿತವಾಗಿದೆ. ಎಷ್ಟು ಅಸಮಗ್ರ ಅಂದರೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಹರಿಕಥಾಮೃತಸಾರನೇ ಅದರೊಳಗಿಲ್ಲ, ಸಮಗ್ರ ದಾಸ ಸಾಹಿತ್ಯ ಹೆಸರು ಅದಕ್ಕೆ. ಹರಿಕಾಮೃತಸಾರ ದಾಸ ಸಾಹಿತ್ಯ ಜೀವಾಳ ಅದನ್ನೇ ಪ್ರಿಂಟ್ ಮಾಡ್ತಿಲ್ಲ, ಸಮಗ್ರ ಸಾಹಿತ್ಯ ಹೆಸರು ಅದಕ್ಕೆ. ಅಷ್ಟೇ ಅಲ್ಲ, ಬರೀ ತಪ್ಪು ಮಾಹಿತಿಗಳು, ಮೊದಲಿಂದ ಕೊನೆಯವರೆಗೂ ತಪ್ಪುಗಳ ಸುರಿಮಳೆ ಅದರೊಳಗೆ. ಆಶ್ಚರ್ಯ, ಯಾರ್ದೋ ದಾಸರಾಡ್ ಯಾರಿಗೋ ಆವರೋಗವ ಏನಾಗ ದೇವಧನ್ವಂತರಿ ಯಾರನ್ನು ಕೇಳಿದ್ರೆ ಹೇಳ್ತಾರೆ ಗೋಪಾಲದಾಸರು ವಿಜಯದಾಸರಿಗೆ ಹಾಕಿಬಿಟ್ಟಿದ್ದಾರೆ. ತಮಾಷೆ ಏನು ಗೊತ್ತಾ, ಎಚ್ಚತ್ತು ಇರು ಕಂಡೆ ಮನವೇ ಹಾಡು ಪ್ರಿಂಟ್ ಮಾಡಿಸೋದು, ಎಚ್ಚತ್ತು ಇರು ಕಂಡೆ ಮನವೇ ಮತ್ತೆ ಪ್ರಿಂಟ್ ಮಾಡಿಸೋದು. ಅದನ್ನೇನೆ ಏ ಯಾ ಒಂದು ಸರಕ್ಕೆ ಹೋದ್ರೆ ಇನ್ನೊಂದು ವ್ಯಂಜನಕ್ಕೆ ಬರೋದು ಅಷ್ಟೇ ಹೊರತ. ಎಚ್ಚತ್ತು ಇರು ಕಂಡೆ ಮನವೇ ಅದು ಪೂರ್ತಿ ಪ್ರಿಂಟ್ ಮಾಡಿಸೋದು, ಎಚ್ಚತ್ತು ಇರು ಮತ್ತೆ ಇನ್ನೊಂದು ಸರ್ ಪ್ರಿಂಟ್ ಮಾಡಿಸೋದು. ಹಿಂದೆ ಮುಂದೆ ತಾಳ ಸಮ್ಮೇಳನಗಳೇ ಇಲ್ಲ, ಒಂದು ಸಂಗೀತವೇ ಇಲ್ಲ, ಅದ್ರಲ್ಲಿ ಒಂದು ರಾಗತಾಳಗಳು ಇಲ್ಲ. ಅಂಥ ಒಂದು ಕೆಟ್ಟ ಸ್ಥಿತಿಯಲ್ಲಿ ಪ್ರಕಾಶನವಾಗಿದೆ. ಆಮೇಲೆ ಹೇಳೋರು ಯಾರೂ ಇಲ್ಲ ಇದು ಸಮಸ್ಯೆ ಅಂತ ಕೇಳಿದೆ. ನಾಳೆ ಅದೇ ದಾಖಲೆ ಆಗುತ್ತೆ, ನೆನಪಿರಬೇಕು. ಮುಂದೆ ಉಳಿಯೋ ಹರಿದಾಸ ಸಾಹಿತ್ಯ ಅಂದರೆ ಈ ಸಮಗ್ರ ಹರಿದಾಸ ಸಾಹಿತ್ಯ ಅಲ್ಲ, ಸಂಪೂರ್ಣ ಅಸಮಗ್ರ ಹರಿದಾಸ ಸಾಹಿತ್ಯ ಉಳಿಯುತ್ತೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆಯಿಂದ 25 ಸಂಪುಟಗಳಲ್ಲಿ ಸಿದ್ಧವಾಗಿ ಕೂತಿದೆ. ಬೆಳಕು ಕಾಣೋದು ಕಷ್ಟ, 25 ರೂಪಾಯಿ ದೊಡ್ಡ ಪ್ರಾಜೆಕ್ಟ್ ಅದು ಒಂದು. ಅದರಲ್ಲಿ ಎಷ್ಟು ಹರಿದಾಸರ ಮಿಸ್ ಆಗಿದೆ ಲೆಕ್ಕನೇ ಇಲ್ಲ. ಶುದ್ಧವಾಗಿ ಸ್ವಚ್ಛವಾಗಿ ಅತ್ಯುತ್ತಮ ಪೇಪರ್ ಎಲ್ಲ ತಯಾರು ಮಾಡಿಟ್ಟಿದೆ, ಆದರೆ ಅದಕ್ಕೆ ವ್ಯವಸ್ಥೆ ಇಲ್ಲ. ಅಲ್ಲಿ ನೋಡಿದರೆ ಮನೆ ಮನೆಗಳಲ್ಲಿ ಪುಸ್ತಕ ಹೋಗ್ತಾ ಇದೆ, ಕಾರಣ ಅಸಮಗ್ರವಾಗಿದೆ, ತಪ್ಪುಗಳ ಸುರಿಮಳೆ ಅಂತ ಮೊದಲೇ ಹೇಳಿದೆ. ದಾಸ ಸಾಹಿತ್ಯಕ್ಕೆ ಎಷ್ಟೋ ಸಮಸ್ಯೆಗಳಿವೆ. ಯಾವ ಸಮಸ್ಯೆಗಳು ಭಜನೆಗಳ ಮೇಲೆ ಹೋಗೋದಿಲ್ಲ ಮುಂದಕ್ಕೆ. ಸಂಶೋಧನೆ, ಅನುಷ್ಠಾನ, ಅರ್ಥ ವಿವರಣೆ, ಅದೇ ದಾಸರ ಬಗ್ಗೆ ಅಂತ ಮಾಹಿತಿಗಳೇ ಗೊತ್ತಿಲ್ಲ ಯಾರಿಗೂ ಕೂಡ. ಅದನ್ನು ಯಾವಾಗ ವಿಜಯದಾಸರ ಬಗ್ಗೆ ಬರೀಲಿಕ್ಕೆ ಅಂತ ಹೋದರೆ ಆಶ್ಚರ್ಯನೇ ಆಶ್ಚರ್ಯ. ಒಂದು ಪುಸ್ತಕದಲ್ಲೂ ಸಮಗ್ರ ಮಾಹಿತಿನೇ ಇಲ್ಲ, ಎಲ್ಲ ಅಸಮಗ್ರಮಯ. ಆ ಹಿನ್ನೆಲೆಯಲ್ಲಿ ಪುಸ್ತಕ ತಯಾರಾಗಿ ಸಿದ್ಧವಾಗಿದೆ. ವಿಜಯದಾಸ ದರ್ಶನ ಅಂತ ಹೆಸರು. ಆ ಗ್ರಂಥ ಇವತ್ತು ಬಿಡುಗಡೆಯಾಗ್ತಾ ಇದೆ, ಅದನ್ನು ಪಡ್ಕೊಳ್ಬಹುದು. ಆಮೇಲೆ ಸಂಸ್ಕೃತದಲ್ಲಿ 4 ಗ್ರಂಥಗಳು, ಜಯಂತಿ ನಿರ್ಣಯಕ್ಕೆ ರಾಮಚಂದ್ರ ತೀರ್ಥರ ವ್ಯಾಖ್ಯಾನ, ವಿವೇಂದ್ರ ಸ್ವಾಮಿಗಳ ಗುರುಗಳು, ವಿದ್ಯಾನಿಧಿಗಳ ಗುರುಗಳವರು, ಅಪೂರ್ವ ದೊಡ್ಡ ವಿದ್ವಾಂಸರು, ಅವರು ಬರೆದ ಜಯಂತಿ ನಿರ್ಣಯ ವ್ಯಾಖ್ಯಾನ, ಸತ್ಯಪರಾಯಣರ ವ್ಯಾಖ್ಯಾನ ಎರಡು ಸೇರಿ ಒಂದು ಪುಸ್ತಕ. ವಾದಿರಾಜ ಸ್ವಾಮಿ ಪೂಜಾ ಕಲ್ಪ ಅಂತ ಒಂದು ಹೊಸ ಅಪೂರ್ವ ಗ್ರಂಥ, ಎಲ್ಲೂ ಇರೋದೇ ಗೊತ್ತಿರಲಿಲ್ಲ ಆ ಗ್ರಂಥ. ಅದ ಜೊತೆ ಇನ್ನೂ ಮೂರು ಗ್ರಂಥ ಅವರದು, ಒಟ್ಟು ನಾಲ್ಕು ಗ್ರಂಥ ವಾದಿರಾಜ ಸ್ವಾಮಿ ಅಪ್ರಕಾಶಿತವಾದ ಗ್ರಂಥ, ಅದು ಪ್ರಕಟವಾಗ್ತಾ ಇದೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಯತಿ ಪ್ರಣವ ಕಲ್ಪಕ್ಕೆ ವ್ಯಾಖ್ಯಾನ, ಒಂದೇ ಒಂದು ವ್ಯಾಖ್ಯಾನ ಇಡೀ ಪರಂಪರೆಯಲ್ಲಿ ಸಿಕ್ಕಿರೋದು. ತರಂಗಿಣಿ ರಾಮಾಚಾರ್ಯ ವ್ಯಾಖ್ಯಾನ, ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಬರೆದವರ ವ್ಯಾಖ್ಯಾನ, ಅದು ಇವತ್ತು ಬಿಡುಗಡೆಯಾಗ್ತಾ ಇದೆ. ಅದು ಒಂದು. ಜೊತೆಗೆ ಹಿಂದೂ ಕನ್ನಡದಲ್ಲಿ ಸರ್ವಮೂಲ ಸೌರಭ ಅಂತ ಒಂದು ಗ್ರಂಥ, ಸರ್ವಮೂಲ ಗ್ರಂಥ ಇಷ್ಟೊತ್ತು ಹೇಳಿದ ಪ್ರವಚನದ ಸಾರವನ್ನು 350 ಪುಟಗಳು ವಿಸ್ತಾರವಾಗಿ ಬರೆದಿದೆ, ಅದೊಂದು ಗ್ರಂಥ. ಜೊತೆಗೆ ವಿದ್ವಾಂಸರ ಸನ್ಮಾನದ ಕಾರ್ಯಕ್ರಮ ಈಗಾಗಲೇ ನೋಡಿದ್ದೀರಿ, ಮತ್ತೆ ಮಾತಾಡೋದು ಬೇಡ ಅಂತ ಒಟ್ಟಿಗೆ ಮುಗಿಸ್ತಿದ್ದೇನೆ. ಗಲಗಲಿ ನಾರಾಯಣಾಚಾರ್ಯರು ಬಂದಿದ್ದಾರೆ, 98 ವರ್ಷದ ವೃದ್ಧರವರು, 98 ವರ್ಷ ನೆನಪಿರಬೇಕು. ಒಂದು ನೆನಪಿರಲಿ, ಪಂಡಿತರಾದರೆ ಜಾಸ್ತಿ ದಿವಸ ಬದುಕ್ತಾರೆ, ಅದಾದರೂ ಗೊತ್ತಾಗುತ್ತೆ ಕೊನೆ ಪಕ್ಷ. ಪಂಡಿತ ದೀರ್ಘಾಯುಗಳಾಗ್ತಾರೆ, ಈಗ ಟೆನ್ಷನ್ ಫ್ರೀ ಲೈಫ್ ಅವರಿಗೆ. ಟೆನ್ಷನ್ ಜ್ಞಾನ ಬಂದರೆ ಟೆನ್ಷನ್ ಇರೋದಿಲ್ಲ, ಆಯುಷ್ಯ ಜಾಸ್ತಿ ಆಗ್ತದೆ ಅಂತ ಅರ್ಥ. ದೊಡ್ಡ ವಿದ್ವಾಂಸರವರು ತರ್ಕತಾಂಡವಾದಿ ಗ್ರಂಥಗಳನ್ನು ಶ್ಲೋಕ ರೂಪದಲ್ಲಿ ಬರೀತಾರೆ, ಅಂಥ ವಿದ್ವಾಂಸರು ಗೊತ್ತಾಯ್ತಾ. ನ್ಯಾಯಮೃತಾದಿಗಳು ಶ್ಲೋಕ ರೂಪದಲ್ಲಿ ಬರೆಯಷ್ಟು ಪಾಂಡಿತ್ಯ ಅವರಿಗಿದೆ. ತುಂಬ ಸಾಧುಗಳು ಅವ್ರು, ವಿದ್ವಾಂಸರದ್ದು ಗೊತ್ತಾಗದ್ರೆ ಹೊರಗೆ ನೋಡಿದರೆ ಪತ್ರ ಬರೆದು ಕನ್ನಡದಲ್ಲಿ ಬರೆಯೋದ್ರೆ ಸಂಸ್ಕೃತ ಶ್ಲೋಕ ರೂಪದಲ್ಲಿ ಪತ್ರ ಬರೀತಾರೋ. ಅಂತ ವಿಚಿತ್ರವಾದಂಥ ವಿದ್ವಾಂಸರು ಗಲಗಲಿ ಪಂಡಿತನಕ್ಕೆ ಈ ಒಂದು ಆಯುಷ್ಯ ಮತ್ತು ಕಂಠ ವಿದ್ವತ್ತು ಪರಂಪರೆಯೇ ಬಂದಿರೋದು, ಅವರ ವೇಳೆ ಫಲ ಕಂಡಾಗೋಗ್ಬಿಟ್ಟಿದೆ. ಅಂಥ ಶ್ರೇಷ್ಠ ವಿದ್ವಾಂಸರಿಗೆ ಸನ್ಮಾನ ಇವತ್ತಿನ ದಿವಸ. ಇನ್ನೊಂದು ಕಡೆಗೆ ಒಬ್ಬರು ಇದ್ದಾರೆ, ಕಾಪ್ಯ ರಾಮಾಚಾರ್ಯ ಅಂತ ಚೆನ್ನೈಯಿಂದ ಬಂದಿದ್ದಾರೆ. ಅವರು ವಿಶೇಷ ಅಂತ ಕೇಳಿದರೆ ಅವರು ಲೋಕದೃಷ್ಟಿ ಹೆಚ್ಚು ಪರಿಚಯ ಆಗೋದಿಲ್ಲ, ಅವರು ಒಂದೇ ಒಂದು ಧ್ಯೇಯ ಸುಮಧ್ವಜ ಬಾಯ್ಪಾಠ ಮಾಡಿಸ್ಬೇಕು ಎಲ್ಲರಿಗೂ ಕೂಡ. ಯಾರು ಕಂಡ್ರು ಕೂಡಿಸೋದು ಸುಮಧ್ವಜ ಹಿಡ್ಕೊಡೋದು ಅವರಿಗೆ. ಅವ್ರು ಓಡಾಡ್ತೇವೆ ಸುಮಧ್ವಜ ಓಡಾಡ್ತೀವಿ, ಯಾರು ಓಡಾಡ್ತಾ ಸುಮ್ಮನೆ ಹತ್ರ ಹೋಗಿ ಅವರಿಗೆ ಕಾಂತಾಯ ಕಲ್ಯಾಣ ಗುಣೈಕ ರಾಮನೇ ಹೇಳಿದ್ರು. ಅದೊಂದೇ ವ್ರತ ಜೀವನದಲ್ಲಿ 100 ವರ್ಷ ಸುಮಧ್ವಜ ಬಾಯ್ಪಾಠ ಮಾಡಿಸ್ಬಿಟ್ಟಿದ್ದಾರೆ ಅವರು. ಅದು ನೋಡಿ ಆಶ್ಚರ್ಯ ಬಂದು ಚೆನ್ನೈ ಹೋದ ನೋಡಿದೆ ಬರ್ಮ ಆಶ್ಚರ್ಯ. ಅದಕ್ಕೆ ತಾವು ಬರಬೇಕು ಇಲ್ಲಿಗೆ, ಸುಮಧ್ವ ವಿಜಯವನ್ನ ಅಷ್ಟು ಜನಕ್ಕೆ ಪ್ರಸಾರ ಮಾಡಿದ್ದೀರಿ. ನಮ್ಮಲ್ಲಿ ಒಂದು ಸ್ಕೀಮ್ ಇದೆ, ಸುಮಧ್ವ ವಿಜಯ ಬಾಯ್ಪಾಠ ಒಪ್ಪಿಸಿದವರಿಗೆ ಒಂದು 5,000 ರೂಪಾಯಿಗಳ ಬಹುಮಾನ ಅಂತಿದೆ. ಅಷ್ಟು ಒಪ್ಪಿಸೋ ಎಷ್ಟು ಜನ ತಯಾರು ಮಾಡಿದ್ದಾರಲ್ಲ, ಅವರು ಸನ್ಮಾನ ಮಾಡದೆ ಹೋದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಅವನು ಕರೆದಿದ್ದಕ್ಕೆ ಅಷ್ಟು ದೂರದಿಂದ ಬಂದಿದ್ದಾರೆ, ಅವರಿಗೊಂದು ಸನ್ಮಾನ. ಇನ್ನು ಕೆಲವು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ, ವಿದ್ಯಾರ್ಥಿಗಳು ವಿದ್ಯಾಪೀಠದವರೇ ತಂತ್ರಸಾರವನ್ನ ಸಮಗ್ರ ಬಾಯ್ಪಾಠ ಒಪ್ಪಿಸಿದ್ದಾರೆ, ತಂತ್ರಸಾರವನ್ನ ಜೊತೆಗೆ ಅರ್ಥ ಸಮೇತ ಒಪ್ಪಿಸಿದ್ದಾರೆ. ಬಹಳ ಆಶ್ಚರ್ಯ ಅಂದ್ರೆ ಅರ್ಥ ಸಮೇತ, ತಂತ್ರಸಾರ ಬಹಳ ಜಟಿಲ ಗ್ರಂಥ, ವ್ಯಾಪ್ತಿಯಲ್ಲಿ ಬಹಳ ಚಿಕ್ಕದು, ಅರ್ಥದಲ್ಲಿ ಭಾರಿ ದೊಡ್ಡದು, ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ ಈಗ. ಅದನ್ನು ಅಷ್ಟು ಚಿಕ್ಕ ವಯಸ್ಸು ಹುಡುಗರು ಒಪ್ಪುತ್ತಾರೆ ಭಾರಿ ಆಶ್ಚರ್ಯವಾಗ್ತಾ ಇದೆ. ಅವರಿಬ್ಬರಿಗೂ ಕೂಡ ಈಗ ಸನ್ಮಾನ ಕಾರ್ಯಕ್ರಮ. ಹರಿಕಥಾಮೃತ ಸಾರ, ಮಹಿಳೆಯರೇನು ಕಡಿಮೆ ಇಲ್ಲ ಅಂತ ತೋಡ್ಬೇಕಲ್ಲ, ಹರಿಕಥಾಮೃತ ಸಾರವನ್ನು ಬಾಯ್ಪಾಠ ಒಪ್ಪಿಸೋರಿಗೂ ನಮ್ಮಲ್ಲಿ 5,000 ರೂಪಾಯಿಗಳ ಬಹುಮಾನದ ಒಂದು ಸ್ಕೀಮ್ ಇದೆ. ಅನೇಕ ವೃದ್ಧರು ಒಪ್ಪಿಸಿದ್ದಾರೆ, 60 ವರ್ಷ ಆದಮೇಲೆ ಈ ಸ್ಕೀಮ್ ನೋಡ್ಕೊಂಡು ಕಲ್ತು ಒಪ್ಪಿಸೋರು ಇದ್ದಾರೆ 60 ವರ್ಷ ಆದಮೇಲೆ. ಅಂದರೆ ಆ ಸ್ಕೀಮ್ ದೊಡ್ಡದಲ್ಲ, ಎಷ್ಟು ಕಲ್ತರು ಆಮೇಲೆ ಎಷ್ಟೋ ಜನ ಕೇಳ್ಕೊಡ್ತಿದ್ದಾರೆ ಮತ್ತೆ ಅದು ಕೆಲಸ ಮಾಡ್ತಾರೆ. ಹಿಂದೆ ನೋಡಿದ್ದೆ 6 ವರ್ಷದ ಹುಡುಗಿ ಒಪ್ಪಿಸಿದ್ಲು ಒಬ್ಳು, 6 ವರ್ಷದ ಹುಡುಗಿ, 60 ವರ್ಷದ ಮುದುಕಿ, 6 ವರ್ಷದ ಹುಡುಗಿ, ಅದು ಎಲ್ಲಿಂದಲೇ ಗ್ಯಾಪ್ ಇದೆ ಲೆಕ್ಕಾಯಿ. ಆದರೂ ಒಪ್ಪಿಸಿದ್ದಾರೆ. ಈಗ ಇನ್ನೊಬ್ರು ಈ ಸರ್ತಿ ಬಂದಿದ್ದಾರೆ, ಅವರು ಪೂರ್ತಿಯಾಗಿ ಸರ್ವೀಸ್ ಆಗಿ ಭಾಳ ಫಾಸ್ಟಾಗಿ ಹೇಳಿಬಿಡ್ತಾರೆ. ಒಂದು ಗಂಟೆಯಲ್ಲಿ ಹೇಳ್ತಾರೆ ಪೂರ್ತಿಯಾಗಿ, 900 ರೂಪಾಯಿ 1 ಗಂಟೆಯಲ್ಲಿ ಹೇಳಾಕಿಬಿಡ್ತಾರೆ. ಆದ್ದರಿಂದ ಅವರಿಗೆ ಸನ್ಮಾನ. ಇದೆಲ್ಲ ಮಾಡೋಕ್ಕೂ ತುಂಬ ಕೆಲಸಗಳಿದೆ, ಆದರೆ ನಮ್ಮ ಸಂಸ್ಥಾನದ ಪ್ರತಿಷ್ಠಾನದ ವ್ಯಾಪ್ತಿ ಭಾಳ ಚಿಕ್ಕದು, ಭಾಳ ದೊಡ್ಡ ಸಂಸ್ಥೆ ಅಲ್ಲ ನಮ್ಮದು. ಅದರೊಳಗೆ ನಾನು ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಹೊರಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ತುಂಬ ಕಾರ್ಯಕ್ರಮ ನಡೀತಾ ಇದೆ. ಅಂಥ ಕಾರ್ಯಕ್ರಮಕ್ಕೋಸ್ಕರವಾಗಿಯೇ ಪರೋಪ ಶ್ರೀಪಾದಗಳು ಒಂದು ಕಡೆ ಬಂದರೆ, ಶ್ರೀಪಾದರಾಜರು ತುಂಬ ದೀರ್ಘಾಯುಷ್ಯಗಳು ಅಂತ ಪ್ರಸಿದ್ಧ, 102 ವರ್ಷ ಇದ್ರಂಥವ್ರು. ಅದನ್ನು ನಮಗೆ ನಾವು ನೋಡಿಲ್ಲ, ಈ ಸ್ವಾಮಿಗಳು ನೋಡಿಬಿಟ್ಟು ಗೊತ್ತಾಗ್ತದೆ. ಅವರು 90 ವರ್ಷ ಹತ್ರ ಬರ್ತಾ ಇದ್ದಾರೆ, ಅವ್ರು ಯಾವಾಗ ನೋಡಿದರೂ ಕೂಡ ಹೀಗಿರ್ತಾರೆ. ಆದರೆ ಮನಸ್ಸರಿ ಎಂಥ ವಿಲ್ ಪವರ್ ಅಂದರೆ ಅವ್ರಿಗೆ ಹೇಗೇಳಿ ಸಾವಳು ಬರೋ ಪರಿವಾರದವ್ರು ಬರಲ್ಲ, ನಾನು ಬರ್ತೇನೆ ಅಂತಾರೆ, ಬಂದು ಕೂತಿರ್ತಾರೆ. ಅಷ್ಟರ ಮಟ್ಟಿಗೆ ಅಷ್ಟು ಶಕ್ತಿ ಇದೆ, ಅಷ್ಟು ಸಹೃದಯರು, ಭಾರಿ ಸಹೃದಯ ಸ್ವಾಮಿಗಳು ಅಂತ ಹೇಳಿದ್ರೆ ವಿಜ್ಞಾನ ರೀತಿ ತೀರ್ಥ ಶ್ರೀಪಾದಗಳು. ಅವರು ಅನೇಕ ಬಾರಿ ತೀರ ಹತ್ತಿರದಿಂದ ಅವರು ಪರಿಚಯ ಮಾಡಿಕೊಳ್ಳೋ ಯೋಗ ಬಂದಿದೆ. ನಮ್ಮ ಪುಣ್ಯ, ಶ್ರೀಪಾದರಾದರು ದಾಸಾಹಿತ್ಯಕ್ಕೆ ಶ್ರೀಕಾರ ಹಾಕಿದವರು ದೊಡ್ಡ ಪ್ರಮಾಣದಲ್ಲಿ. ಅಂತ ಪೀಠದಲ್ಲಿ ಬಂದಿದ್ದಕ್ಕೆ ಸಾರ್ಥಕವಾಗಿ ಸ್ವಾಮಿಗಳು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಭಾಗ್ಯ, ದಾಸಾಹಿತ್ಯಕ್ಕೆ ಶ್ರೀಕಾರ ಹಾಕಿದ ಶ್ರೀಪಾದರಾಜರನ್ನ ಅವರ ಹೆಸರು ಹೇಳಿದರೆ ನಮಗೆ ಒಂದು ಗೊತ್ತದೆ, ಮೃಷ್ಟಾನ್ನ ಭೋಜನ ಗ್ಯಾರಂಟಿ ಅಂತೇಳಿ ಅಷ್ಟು ಗೊತ್ತದೆ. ಆದರೆ ಮೃಷ್ಟಾನ್ನ ಜ್ಞಾನವೂ ಗ್ಯಾರಂಟಿ ಅಂತ ಹೇಳಿ ಗೊತ್ತಾಗೋದು ಅವ್ರ ಗ್ರಂಥಗಳು ಓದಿದವರಿಗೆ. ಇನ್ನು ಕಿರಿಯಪಟ್ಟದ ಶ್ರೀಪಾದಗಳು, ಪೇದ ವಿಶ್ವ ಪ್ರಸನ್ನತಿತ್ತ ಶ್ರೀಪಾದಂಗಳವರು, ಅವರು ಹೊಸ ಕ್ರಾಂತಿ ಎರಡು, ಒಂದು ಪಾದಯಾತ್ರೆ, ಒಂದು ಗೋಸಂರಕ್ಷಣೆ, ಇನ್ನೂ ತುಂಬ ಇದೆ, ಎರಡು ಟೈಮ್ ಇಲ್ಲ ಅಂತ ಹೇಳ್ತಿದ್ದೇನೆ ಅಷ್ಟೇನೆ. ಪಾದಯಾತ್ರೆಯಿಂದ ಪಾದಯಾತ್ರೆ ಸರ್ಕಾರ ಇನ್ನೂ ಯೋಚನೆ ಮಾಡ್ತಾ ಇದೆ, ಸಾಕಬೇಕು ಇರೋ ಕಾನೂನು ಮಾಡೋ ಯೋಚನೆ ಮಾಡ್ತಾ ಇದ್ದಾರೆ. ಅವರು ತಾವೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾನೂನು, ಅದನ್ನು ಎಷ್ಟು ಸಾವಿರಾರು ಗೋವುಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹೋದಲ್ಲೆಲ್ಲ ಗೋರಕ್ಷಣೆ ದೊಡ್ಡ ವ್ರತ ಹಿಡಿದುಬಿಟ್ಟಿದ್ದಾರೆ. ಯಾರ ಕೈಲೋ ಸೇವೆ ಮಾಡಿಸೋದಿಲ್ಲ, ತಾವೇ ಸೇವೆ ಮಾಡ್ತಾರೆ. ನೋಡ್ಬೇಕು ನಿಮಗೆ, ಹಸುಗಳು ಅವ್ರ ಮೈ ನೆತ್ತಾಗಿ ಕೂತಿರ್ತಾರೆ, ಸಾವಳ ಹಾಗೆ ಕೂತಿರ್ತಾರೆ, ಮೈ ನೆತ್ತಾ ಇರುತ್ತೆ ಅನ್ಬಿಟ್ಕೊಂಡಿರಿ. ಅಷ್ಟು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದಾರೆ. ಕೃಷ್ಣನ ಪೂಜೆ ಮಾಡಿದ್ದಕ್ಕೆ ಗೋಪಾಲ ಕೃಷ್ಣ ಗೋಪಾಲಕರಾದ ಸಾವಿರಕ್ಕೆ ವಿಶೇಷವಾದ ಸ್ವಾಮಿಗಳಾಗಿದ್ದು ಅದು ದೊಡ್ಡ ಯೋಗ. ಪಾದಯಾತ್ರೆ ಎಷ್ಟೋ ಜನಗಳು ಪಾದಯಾತ್ರೆ ಮಾಡಿಸ್ತಾ ಇದ್ದಾರೆ. ಈ ಪಾದಯಾತ್ರೆ ಮುಂದೆ ಪದಯಾತ್ರೆಗೂ ಕಾರಣ ಆಗ್ತದೆ. ಪದ ಅಂದ್ರೆ ಶಾಸ್ತ್ರ, ಶಾಸ್ತ್ರಾಧ್ಯಯನಕ್ಕೆ ನೆರವಾದ ರೀತಿಯಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಲಾಂಗ್ ಡಿಸ್ಟೆನ್ಸ್ ಪಾದಯಾತ್ರೆ ಮಾಡ್ತಾರೆ ಸ್ವಾಮಿಗಳು. ಮತ್ತೆ ಇದು ಎಂಥ ಸಮಾರಂಭ ಗೊತ್ತಾ? ಮುಖ್ಯವಾಗಿ ಇದು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದವರ ದೊಡ್ಡ ಕಾರ್ಯಕ್ರಮಗಳ ಗ್ರಂಥ ಇದು. ಬ್ರಹ್ಮಸೂತ್ರಗಳು ಏನು ಗೊತ್ತಾ? ಅಧ್ಯಾತ್ಮ ಶಾಸ್ತ್ರದ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಬ್ರಹ್ಮಸೂತ್ರಗಳು. ಸುಪ್ರೀಂ ಕೋರ್ಟ್ ಆಫ್ ಅಧ್ಯಾತ್ಮ ಶಾಸ್ತ್ರ ಅಂದರೆ ನಮ್ಮ ಬ್ರಹ್ಮಸೂತ್ರಗಳು. ಅದು ಯಾರು ಬರಬೇಕಾ ಸಮಾರಂಭಕ್ಕೆ ಅಂದರೆ? ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಧೀಶರಾಗಿದ್ದವರು ಎಂಬ ವೆಂಕಟಾಚಾರ್ಯರು. ಅದಕ್ಕೆ ಸಾವಿ ಆಚಾರ್ಯರು ಅವರು ಕಲಿಸ್ಕೊಂಡ್ಬಿಟ್ಟಿದ್ದಾರೆ. ಆ ಗ್ರಂಥಕ್ಕೆ ಅವರು ಬಂದ್ರೇ ವಿಶಿಷ್ಟವಾದಂಥ ಒಂದು ಲೌಕಿಕ ಮರ್ಯಾದೆ ಎಷ್ಟೊಂದು ಗೊತ್ತಾಗಬೇಕಾದ್ರೆ ವೆಂಕಟಾಚಾರ್ಯರು ಬಂದರೆ ಅವರು ಬರೀ ಸುಪ್ರೀಂ ನ್ಯಾಯಾಧೀಶರಷ್ಟೇ ಅಲ್ಲ, ಬರೀ ಒಳ್ಳೆ ಹೆಸರು ಮಾಡಿದವರು. ಭಾರತ ರತ್ನಕ್ಕಿಂತ ನೆಕ್ಸ್ಟ್ ಇರೋ ದೊಡ್ಡ ಒಂದು ಪ್ರಸಿದ್ಧ ಪದ್ಮವಿಭೂಷಣ ಅದು ಬಂದಿರೋದು ನೆಮ್ಮನ್ ವೆಂಕಟಾಚಾರ್ಯರು. ಅರ್ಥ ಮಾಡಿಕೊಂಡ್ರೆ ಎಷ್ಟು ವ್ಯಾಪಕವಾದ ಮಟ್ಟದಲ್ಲಿ ಅವರು ಸಾರ್ಥಕವಾದ ಹೆಸರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವ್ರಿಗೆ ಬರೋದು ಇನ್ನೊಂದು ಕಾರಣ ಇದೆ. ಮಧು ವಿಜಯ್ ಇವತ್ತು ತುಂಬಾ ಜನಕ್ಕೆ ಹೇಳ್ಕೊಟ್ಟವರಿಗೆ ಸನ್ಮಾನ ಮಾಡ್ತಿದ್ದೇವಲ್ಲ, ಅದಕ್ಕೂ ಬರಬೇಕು ಅಂತ ತಲೆನವರು. ನಿಮಗೆ ಗೊತ್ತಾಗುತ್ತೆ, ಅವ್ರು ನೋಡಿದ್ರೆ ಜಸ್ಟಿಸ್ ಆಗಿದ್ದವರು ಬಹುಶಃ ಇದೇನು ಪ್ರವೇಶ ಇರಲಿಕ್ಕಿಲ್ಲ ಮಧು ವಿಜಯ ಅಂತ ತಿಳ್ಕೊಂಡ್ರೆ ಅವ್ರು ಮಧು ವಿಜಯ ಪಾರಾಯಣ ಮಾಡ್ತಾರೆ. ನಿತ್ಯ ನೆನಪಿರ್ಬೇಕು, ಹುಡುಗರು ನಾಚಿಕೆ ಆಗಿಬಿಡೋದು. ಮಧು ವಿಜಯವನ್ನು ಪಾರಾಯಣ ಮಾಡ್ತಾರೆ, ಓಪನ್ ಆಗಿ ಹೇಳ್ತಾರೆ ಅವರು ಸಭೆಗಳಲ್ಲಿ ಮಧು ವಿಜಯದ ಬಗ್ಗೆ ಪಂಚಪ್ರಾಣ ನನಗೆ ಅಂತ ಹೇಳ್ತಾರೆ. ಅಂತ ವಿದ್ವಾಂಸ ಸನ್ಮಾನಕ್ಕಾಗಿ ಅವ್ರು ಬಂದಿದ್ದು ಕೂಡ ಬಹಳ ಸಾರ್ಥಕವಾದ ಕೆಲಸ. ಇದು ರವಿ ಸುಬ್ರಹ್ಮಣ್ಯಂ ಅವರು, ಅವರು ಜನನಾಯಕರವರು, ಅವ್ರ ಹೆಸರಿನಲ್ಲಿ ಜನನಾಯಕರವರು. ರವಿ ಸುಬ್ರಹ್ಮಣ್ಯ, ರವಿ ಗೃಹನಾಯಕ, ಸುಬ್ರಹ್ಮಣ್ಯ ಸೇನಾನಾಯಕ, ಇವರು ಜನನಾಯಕರು ರವಿ ಸುಬ್ರಹ್ಮಣ್ಯ. ಆದ್ದರಿಂದ ಇವರ ಅರ್ಥದಲ್ಲೂ ಕೂಡ ಸರಿಯಾಗಿ ರವಿ ಸುಬ್ರಹ್ಮಣ್ಯ ಅವರು ಬಾರನ್ ಗ್ರೇಟ್ ಅಂತ ಮಾತಾಡ್ತಾರೆ. ಬಾರನ್ ನಾಯಕರವರು ಹೆಸರಿನಲ್ಲೇ ನಾಯಕತ್ವ ಇದೆ, ಒಳ್ಳೆ ಹೆಸರು ತಗೊಂಡಿದ್ದಾರೆ. ಚಿಕ್ಕ ವಯಸ್ಸಿಗೆ ಯಾವ ಕಡೆ ಅವ್ರಿಗೆ ಒಂದು ಕೆಲಸ ಹೇಳಿದ್ರೆ ಆಯ್ತು ಅಂತಾನೆ ಅರ್ಥ. ರವಿ ಸುಬ್ರಹ್ಮಣ್ಯ ಎಷ್ಟು ಪ್ರಾಮಾಣಿಕರು ಅಂತ ಕೇಳಿದ್ರೆ ಕೆಲವರು ರಾಯಕಾರ್ಡ್ಗಳು ಅಂದರೆ ಮಾತಾಡಿ ಹೋಗ್ತಾರೆ ಅಂತ ಹೆಸರು. ಅವ್ರು ಮಾತಾಡಿ ಮಾಡ್ತಾರೆ ಅನ್ನೋ ಹೆಸರು ತಗೊಂಡಿದ್ದಾರೆ ರವಿ ಸುಬ್ರಹ್ಮಣ್ಯಂ. ಬಹಳ ಸಂತೋಷ ಪಡ್ತಕ್ಕಂಥ ಕೆಲಸ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವರು ಇಲ್ಲ ಅಂತ ಹೇಳೋದೇ ಇಲ್ಲ, ಅದು ಒಬ್ಬ ಜನನಾಯಕರ ನಿಜವಾದ ಗುಣ. ಅವರು ಬಂದಿದ್ದು ಸಾರ್ಥಕವಾಯಿತು. ಇಂಥ ಸಮಾರಂಭಕ್ಕೆ ಇಡೀ ಅಖಿಲ ಭಾರತದ ಅಧ್ಯಕ್ಷರಾಗಿ ಇದು ವಿಷ್ಣುಮೂರ್ತಿ ವೆರಕಾಡ್ ಎಷ್ಟು ವೃದ್ಧರು ಗೊತ್ತ ಅವರು. ಅಂಥವರು ಯಾವುದೇ ಕಾರ್ಯಕ್ರಮ ಅಷ್ಟು ಚಟುವಟಿಕೆಯಿಂದ ಭಾಗವಹಿಸ್ತಾರೆ, ಅಷ್ಟು ಸಿದ್ಧಾಂತ ನಿಷ್ಠೆ ಇದೆ, ಉನ್ನತ ಅಧಿಕಾರದಲ್ಲಿದ್ದು ಕೂಡ ಶಾಸ್ತ್ರದಲ್ಲಿ ವಿಶೇಷವಾದ ಆಸಕ್ತಿ ಬೆಳೆಸಿಕೊಂಡವರು ಅವರು. ಇನ್ನು ತಮ್ಮೆಲ್ಲರ ಬಗ್ಗೆ ಹೇಳೋ ಕಾರಣನೇ ಇಲ್ಲ. ಬಹುಶಃ ಇವತ್ತಿನ ದಿವಸಗಳಲ್ಲಿ ಒಂದು ಭಯ ನಮ್ಮಲ್ಲಿ, ವಿದ್ಯಾಪೀಠದಲ್ಲಿ ಆರರೊಳಗೆ ಮುಂಚೆ ಬರೋದಿಲ್ಲ, ಎಂಟ್ರಿ ಮೇಲೆ ಇರೋದಿಲ್ಲ ಅಂತೇಳಿ. ಅದನ್ನು ಸುಳ್ಳು ಮಾಡಿದ್ದೀರಿ ನೀವು. ಆರಕ್ಕಿಂತ ಮುಂಚೆರು ಬಂದಿದ್ದೀರಿ, ಎಂಟ್ರಿ ಮೇಲೆ ಇದ್ದೇ ಇರ್ತೀರಿ ಅಂತ ಹೇಳಿ ಇವತ್ತು ನಾನು ಭರವಸೆ ಇಟ್ಕೊಂಡಿದ್ದೇನೆ. ದಯವಿಟ್ಟು ಈ ಕಾರ್ಯಕ್ರಮ ನಡೀಬೇಕು. ಕೊನೆಯದಾಗಿ ಈಗ ಗ್ರಂಥ ಈಗ ಪ್ರಹ್ಲಾದಾಚಾರ್ಯರು ಮತ್ತು ರಾಮವಿಠಲಾಚಾರ್ಯರು ಮತ್ತು ಅನೇಕ ಇತರ ವಿದ್ವಾಂಸರುಗಳಿಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಮಯದಲ್ಲಿ ಹರಿದಾಸ ಭಟ್ರು ಸಂಸ್ಥೆಯ ಪ್ರಾಂಶುಪಾಲರವರು ವಿದ್ಯಾಪೀಠಕ್ಕೆ ಇನ್ನು ಅನೇಕ ವಿದ್ವಾಂಸರು ಆಗಮಿಸಿದ್ದಾರೆ. ಅದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಖ್ಯವಾಗಿ ತಾವು ಅನೇಕ ಜನ ಲೌಕಿಕರು ಇದು ತುಂಬಾ ಜನ ಗಣ್ಯರು ಬಂದಿದೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಯಾತಕ್ಕೆ ಎಂದರೆ ಮಧ್ವಾಚಾರ್ಯ ಗ್ರಂಥಗಳಿಗೋಸ್ಕರವಾಗಿ ನಡೆದ ದೊಡ್ಡ ಸಮಾರಂಭ ಇದು. ಅದು ಈ ಗೌರವ ಪೂರ್ತಿ ಮಧ್ವಾಚಾರ್ಯರಿಗೆ ಎಂಬುದನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ಹೇಳ್ತಾ ಈಗ ಪರಮಪೂಜ್ಯ ಶ್ರೀಪಾದಂಗಳವರು ಮೂರು ಜನ ಸಿಪ ಒಟ್ಟಿಗೇನೆ ಸರ್ವಮೂರ ಆರು ಸಂಪುಟವಾದ ಒಂದು ಇದನ್ನ ಬಿಡುಗಡೆ ಮಾಡಬೇಕು, ಪ್ರಕಾಶನಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೆಲ್ಲರ ಪರವಾಗಿ